சமாதான அந்த நிற்பான் இந்திரிய நிற்கிறான். அகல சொல் கூகாட நிலச்சி விடாதோ அது ஏதோ தமா தமா பகவன் நிஷ்டை எரடு பந்தோ அந்தரே விவாதா உபசாமியது. அது யாவாக அது பரத்தோ இவ் விவாத சுருவாகிவிடுத்த அதுதான் விவாதிகள் உபாய யாவதே கலாட்டிகள் பெக்காரி பாவனை இரலி அந்த ஹெடுத்த பிராப்தே சமதமே வேதி வாதா தமனு சாமியதி. வாதா தம்மனு தம்மனு அது ஆக்திரலக்கே சாமியதி பரிஹாரவாகிவிடத்தை பரஸ்பரானுப்ரவேஷாத் தத்வானாம் புருஷர்ஷப பௌராபரியபசங்கியானம் யதாபக்துர்விவட்சிதம். விவாதம் யாகில்லாமதும் தோறுஸ்தான். யாத்துக்கு விவாதம் இல்ல அந்த பரஸ்பர அனுப்பிரவேஷாத் தத்வானாம் புருஷர்ஷப. ஹே புருஷர்ஷபா உத்தவா தத்வானாம் பரஸ்பர அனுப்பிரவேஷாத். அனுப்பிரவேஷா அந்த இன்க்ளூட் மாடோம். இன்க்ளூட் மாத்தாடுதாக கடமை ஆகுது. லகேஜ் ஏன் மாடிதரு எட்டு வந்து கலாட்டி மாடிதா ಎಂಟೇನೇ ಎರಡು ದೊಡ್ಡ ಚೆನ್ನಾಗಿ ದೊಡ್ಡದಲ್ಲಿ ಪ್ಯಾಕ್ ಮಾಡಿಬಿಟ್ಟೆ ಅಂತ ಹೇಳಿ. ಅವಾಗ ಏನಾಯ್ತು? ಅವಾಗ ಆರಾಯ್ತು. ಆರು ಅಂತ ದೊಡ್ಡ ಎರಡು ಮಿಸ್ ಆಯಿತು ಅಂತ ತಿಳ್ಕೊಂಬಿಡಿ. ಎರಡು ಮಿಸ್ ಆಗಿಲ್ಲ, ಏನಾಗಿದೆ ಅದು? ಬೇರೆ ಕಡೆ ಸೇರಿಸಿದ್ದಾರಷ್ಟೇ. ಅಂದೇ ಸರಿಯಾಗಿ ಎರಡು ಕಡೆ ಚರ್ಚೆ ಮಾಡಿದ್ರೆ ಸೇರಿಸಿದ್ದೇನೆ. ಅದೇನು ಮಾಡಿದ್ರು? ಇಲ್ಲ, ತುಂಬ ಜನ ಭಾರ ಆಗುತ್ತೆ ಅಂತೇಳಿ ಎರಡು ಮಾಡಿದೆ. ಒಬ್ಬರು ಓದಲಿಕ್ಕೆ ಆಗೋದಿಲ್ಲ, ಅಥವಾ ಒಬ್ಬರು ಎರಡೆರಡು ಒಂದು ಕೇಳೋ ಎರಡರ ಕೇಳಲಿಕ್ಕೆ ಬರುತ್ತೆ. ಅನುಕೂಲಕ್ಕೆ ತಕ್ಕಂತೆ ಏನು ಮಾಡ್ತಾರಾಗ, ಕೆಲವೊಮ್ಮೆ ಕೂಲಿಯವರು ಕೊಡಬೇಕಾದ್ರೆ ಜಾಸ್ತಿ ಆಗಿಬಿಡ್ತಾರೆ. ಒಟ್ಟಿಗೆ ಓದ್ಕೊಂಡು ಹೋಗಲಿ ಅಂತೇಳಿ ತಾವು ಬೇಕಾದ್ರೆ ಸ್ವಲ್ಪ ಡಿವೈಡ್ ಮಾಡ್ಕೋತಾನೆ. ಅದಕ್ಕೆ ಅನುಕೂಲ ಆಗಲಿ ಅಂತ. ಅಲ್ಲಿ ಅನುಕೂಲ ಎಕಾನಮಿ, ಇಲ್ಲಿ ಅನುಕೂಲ ಸುಲಭ ಸುಕರ ಆಗಬೇಕು. ಇದು ಮನುಷ್ಯನ ಪದ್ಧತಿ. ಅದಕ್ಕೆ ಪರಸ್ಪರ ಅನುಪ್ರವೇಶ ತತ್ವಾನಾಂ ಪುರುಷ ಋಷಭ. ಒಂದೊಡ್ಡು ಇನ್ಕ್ಲೂಡ್ ಆದಾಗ ಹೆಚ್ಚು ಕಡಿಮೆ ಆಗುತ್ತೆ. ಪೌರ್ವಾಪರ್ಯ ಪ್ರಸಂಖ್ಯಾನಂ ತಥಾ ಭಕ್ತರು ವಿವಕ್ಷಿತಂ. ಇದು ಒಂದು ಭಾಗ. ಇನ್ನೊಂದು ಭಾಗ, ಒಂದು ಮೊದಲು ಹೇಳೋದು ಅವ ಇನ್ನೊಂದು ಹೇಳೋದು. ಆ ಕ್ರಮದಲ್ಲೂ ಏನಿದೆ, ಭಕ್ತರು ವಿವಕ್ಷಿತಂ ಹೇಳೋ ಮನಸ್ಸಿನ ಎಡೆಯಟ್ ಮಾಡಿದ್ದಾನೆ. ಅವಾಗ ಆ ಫಾದರ್ ಸ್ಟೂಡೆಂಟ್ಸ್ ಅಂತ ರೆಫರ್ ಮಾಡ್ತಾರೆ ಕೆಲಸ. ಎಸ್ ಸ್ಟಾಫ್ ಅಂತ ರೆಫರ್ ಮಾಡ್ತಾರೆ. ಯಾತಕ್ಕೆ ಪ್ರಸಂಗ ಹೇಗಿರುತ್ತೆ, ಸ್ಯಾಲರಿ ವಿಷಯ ಬಂದಾಗ ಸ್ಟಾಫ್ ಬರ್ತಾರೆ, ಸ್ಕಾಲರ್ಶಿಪ್ ವಿಷಯ ಬಂದಾಗ ಸ್ಟೂಡೆಂಟ್ಸ್ ಬರ್ತಾರೆ. ವಿವಕ್ಷ ಭೇದ ಇದ್ರ ಮೊದಲು ಆಮೇಲೆ ಎಂಬುದು ಪ್ರಶ್ನೆ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಎರಡು ಭಾಗ ಬಂತೀಗ. ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ, ಒಂದರಲ್ಲೊಂದು ಸೇರಿರುತ್ತೆ. ಅದೇ ರೀತಿ ಮೊದಲು ಆಮೇಲೆ ಅನ್ನೋ ಪ್ರಶ್ನೆ ಇಲ್ಲ, ಹೇಳೋನಿಗೆ ಒಂದು ಯಾವುದೋ ಒಂದು ವಿಶೇಷವಾದ ವಿವಕ್ಷೆ. ವಿವಕ್ಷ ಅಂದ್ರೆ ಏನೋ, ಒಂದು ಅಭಿಪ್ರಾಯ ಇರುತ್ತೆ. ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತಾನೆ ಅಷ್ಟೇ, ಬೇರೆ ಅಲ್ಲ. ಪರಸ್ಪರಾನುಪ್ರವೇಶ ತತ್ವಾನ ಪುರುಷರ್ಷಭ ಪೌರಾಪರ್ಯ ಪ್ರಸಂಖ್ಯಾನಂ ಯಥಾವಕ್ತುರ್ವಿವಕ್ಷಿತಂ ತತ್ವಾರಾಮ್ ಅನೇಕವಿಧ ಸಂಖ್ಯಾನೇ ಯುಕ್ತಿಮಾಹ ಪರಸ್ಪರ ಅನುಪ್ರವೇಶಾದಿತಿ. ಕಾರ್ಯಕಾರಣ ರೂಪಾಣಾಂ ತತ್ವಾನಾಂ ಪರಸ್ಪರಾನುಪ್ರವೇಶಾತ್ ಕಾರಣೇಶು ಕಾರ್ಯಾನುಪ್ರವೇಶಾತ್ ಕ್ವಚಿತ್ ಕಾರ್ಯೇಶು ಕಾರಣಾನುಪ್ರವೇಶಾತ್ ಅಂತರ್ಭಾವಾಚ್ಯ. ಕಾರಣ ಮತ್ತು ಕಾರ್ಯ ಅಂತ ಮಾಡಿಕೊಂಡು ಕೆಲವೊಮ್ಮೆ ಕಾರಣದಲ್ಲಿ ಕಾರ್ಯ ಅಂತರ್ಭಾವ ಮಾಡ್ತಾರೆ, ಕೆಲವೊಮ್ಮೆ ಕಾರಣನ ಕಾರ್ಯದಲ್ಲಿ, ಕಾರ್ಯದಲ್ಲಿ ಕಾರಣನ. ಅದು ಒಂದು ಪ್ರಸಂಗ ಹುಟ್ಟೇನು ಆಶ್ಚರ್ಯ ಇಲ್ಲ. ಏನು ಮಾಡಿದ್ರಾಗ ಹಾಲು ಮೊಸರೆಲ್ಲ ಬೇಕು ಅಂದರು. ಹಾಲಿದೆ ಸಾಕು, ನಾಳೆ ಹೆಪ್ಪಾಕೊಂಡ್ರೆ ಆಯ್ತು ಅಂದ್ಬಿಟ್ಟ. ಬಂದಿದ್ದ ಹಾಲೊಂದೇ, ಯಾಕೆ ಕಾರಣ ಇದೆ. ಈಗ ಮುಂದೇನು ಬರುತ್ತೆ, ಕಾರ್ಯ ಬರುತ್ತೆ. ಅದರಿಂದ ಕೆಲವೊಮ್ಮೆ ಇದು ಮಾಡಿಬಿಡ್ತಾರೆ, ಯಾವ ಕೆಲವೊಂದು ಹುಳಿಯಾಗಿಬಿಡುತ್ತೆ ಮೊಸರು ತಂದುಬಿಟ್ಟು ಬರಿಯಾಗಿ. ಅದಕ್ಕೆ ಏರಿ ತಂದು ನಾಳೆ ಹಾಕ್ತೀನಿ ಅಂತ ಹೇಳಿದ. ಅದು ನೋಡೋದಕ್ಕೆ ಬಂದು ಸಿಟ್ಟಾಗಿತ್ತು. ಆಮೇಲೆ ಏನಾಯ್ತು, ಸರಿ ಹೋಯ್ತು ಅವಳಿ. ನೀನು ಹೇಳಿದ್ದೆ 10 kg ಮೆಟ್ರ್ ಇದು ಲೀಟ್ರ್ ಮೊಸರು 10 liter ಹಾಲು ಅಂತ ಹೇಳಿದ್ದೆ. 20 liter ಹಾಲು ತಂದುಬಿಟ್ಟಿದ್ದಾರೆ ಅಷ್ಟೇ, ಒಟ್ಟಿಗೆ ಗೊತ್ತಾಯ್ತಾ. ಅದಕ್ಕೆ ಎರಡು ಮಾಡೋಕೆ ಬರುತ್ತಲ್ಲ ಈಗ, ಅವತ್ತು ಸಮಾಧಾನ ಆಗಿಬಿಡ್ತಾವೆ. ಇದು ಅರ್ಥ ಮಾಡಿಕೊಂಡ್ರೆ ಗಲಾಟೆ ಮಾಡೋಕೆ ಆದಷ್ಟು ಏನು ಮಾಡಬೇಕಂತೆ, ಓಂ ತತ್ವ ಸಮನ್ವಯ ಆತು ಕೂಡಿಸ್ಬೇಕು, ಆದಷ್ಟು ಕೂಡಿಸ್ಬೇಕು. ಕೂಡಿಸ್ಲಿಕ್ಕೆ ಆಗದೆ ಹೋದಾಗ ಏನು ಮಾಡಬೇಕಂದ್ರೆ ತಪ್ಪು ಅಂತ ತೀರ್ಮಾನ ಮಾಡಬೇಕು. ಯಾವುದನ್ನು ಹೊಂದಾಣಿಕೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಏನು ಮಾಡಬೇಕು, ತಪ್ಪು ಅನ್ಬೇಕು. ಮೊದಲ ಪ್ರಯತ್ನ ಯಾವುದಕ್ಕೆ ಯಾವಾಗಲೂ ಹೊಂದಿಸಲಿಕ್ಕೆ, ಅದಾಗದೆ ಹೋದಾಗ ಅದು ಬಿಡಲಿಕ್ಕೆ ಅಷ್ಟೇ. ಅಧಿಕಾರವೇ ಇದಲ್ಲ, ವಕ್ತರು ವಿವಕ್ಷಿತ, ವಕ್ತು ವಿವಕ್ಷ ಅಂಬುದು ಭಾಳ ಮುಖ್ಯ. ಅವು ಸೆಕೆಂಡರಿ ಅವೆಲ್ಲ ಉಪಾಸನೆಗೆ ಅವರೆಲ್ಲ ಅವ್ರ ಯೋಗ್ಯತೆ ತಕ್ಕ ಅದನ್ನು ಮಾಡಬಹುದು, ಮಾಡಬಾರದು ಅಂತೇನಿಲ್ಲ. ಮತ್ತೆ 3-4 ವೆರೈಟಿಯಲ್ಲಿ ತತ್ವ ಸಂಖ್ಯಾನೇ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಆಚಾರ್ಯ ಎಲ್ಲ ತಿಳ್ಕೊಳ್ಳೋದು ಭಾರಿ ಕಷ್ಟ ಜನಗಳಿಗೆ ಅಂತೇಳಿ ಹೇಳಿಬಿಟ್ರು. ಸ್ವತಂತ್ರ ಮಸ್ವತಂತ್ರ ಅಂಚ ದ್ವಿವಿಧಂ ತತ್ವ ಸಿಂಪಲ್. ಆ ತಿಳ್ಕೊಂಡ್ಬಿಟ್ರೆ ಎಲ್ಲ ಏನು ತಪ್ಪಾದರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಸ್ವತಂತ್ರ ಇಂಡಿಪೆಂಡೆಂಟ್ ದೇವರೊಬ್ಬನೇ, ಉಳಿದವರೆಲ್ಲ ಡಿಪೆಂಡೆಂಟ್. ಇಷ್ಟಾಗಿಬಿಟ್ರೆ ನಾವು ಯಾವ್ದ್ರಲ್ಲಿ ಬರ್ತೇವಾಗ ಡಿಪೆಂಡ್, ಅದೇ ಯೋಚನೆ ಇಲ್ಲ. ಅವು ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಕೆನಾಟ್ ಬಿಕಮ್ ಒನ್. ಯಾವ ಕಾಲಕ್ಕೂ ಎರಡು ಒಂದಾಗಲು ಸಾಧ್ಯತೆ ಇಲ್ಲ. ಆದ್ದರಿಂದ ಏನಾಯ್ತಲ್ಲಿ ಭೇದ ಎಲ್ಲ ಒಪ್ಕೊಂಡಷ್ಟು ಭೇದ ಅಂಬುದು ಬೇಕಾಷ್ಟು ಆಗೋಗ್ತದೆ. ಅದು ಸುಲಭ. ಆ ರೀತಿ ಯಾರು ಕ್ಲಾಸಿಫೈ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಆಚಾರ ಮಾಡಿತ್ತು ಸ್ವತಂತ್ರ ಅಸ್ವತಂತ್ರ. ಬೇರೆ ಎಲ್ಲ ಮತದಲ್ಲೂ ದೇವರ ಕಾನ್ಸೆಪ್ಟ್ ಸ್ವಾತಂತ್ರ್ಯನೇ ಮಿಸ್ ಆಗಿಬಿಟ್ಟಿತ್ತು. ದೇವರು ಕೂಡ ಎಂಥವನು, ಅವನು ಡಿಪೆಂಡೆಂಟೇ ಅಂತ ಭಾವನೆ ಬಂದುಬಿಟ್ಟಿತ್ತು. ಆದ್ದರಿಂದ ಸರಿಯಲ್ಲ, ದೇವರು ಇಂಡಿಪೆಂಡೆಂಟ್, ಟೋಟಲಿ ಇಂಡಿಪೆಂಡೆಂಟ್ ಅನ್ನೋ ಭಾವನೆ ಬಂದ ಮೇಲೆ ಅವ ಟೋಟಲಿ ಸರೆಂಡರ್ ಆಗ್ತಾನೆ. ಸ್ವಲ್ಪ ಪ್ರಸಂಗ ಬಂದರೆ ನೋಡಿ, ಆಫೀಸ್ ವಿಷಯ ಆಯಿತು, ಮನೆ ಬಂದರೆ ಮೆಳೆಯೋದಿಲ್ಲ. ಆಫೀಸರ್ ಅಷ್ಟೇ, ನೀವು ಮನೆ ವಿಷಯ ಕೈ ಹಾಕಿ ಪರ್ಸನಲ್ ಮ್ಯಾಟ್ರಿಗೆ ಎಂಟರ್ ಆಗಬಾರ್ದಂತೆ. ಬಟ್ ಪರಮಾತ್ಮ ಆದಾಗ ಏನು ಮಾಡ್ತಾನೆ, ಎಲ್ಲದಕ್ಕೆ ಎಂಟರ್ ಆಗ್ತಾನೆ. ಅದಕ್ಕೆ ಇದು ಇಂಡಿಪೆಂಡೆಂಟ್, ಇವ್ರು ಇಂಡಿಪೆಂಡೆಂಟ್ ಅಲ್ಲ ಇವರೆಲ್ಲ ಕೂಡ. ಏನು ಸಿಟ್ಟು ಬಂದು ಗೆಟ ಹೊಟ್ಟು ಅಂತ ಮೇಲೆ ಫೋನ್ ಬಂತು, ಆಯ್ತು ಬಳಗ ಬಾಳ್ಕಾರ, ಬೇರೆ ದಾರಿ ಇಲ್ಲ ಅವನಿಗೆ. ಅವ್ನು ಎಷ್ಟೇ ಲಿಮಿಟೆಡ್ ಆದ್ರೆ ಪೂರ್ತಿ ಇಂಡಿಪೆಂಡೆಂಟ್ ಆದರೆ ಯಾವ ಹೋಗಂದ್ರೆ ಹೋಗು, ಬಾ ಅಂದ್ರೆ ಬಾ, ನನ್ನ ಅನುಗ್ರಹ ಬರಬೇಕು ಹೊರತು ಇನ್ನೊಬ್ರು ಮಾತ್ರ ಚೇಂಜ್ ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಂಡು ಇಂಡಿಪೆಂಡೆಂಟ್ ಅನ್ನೋ ಶಬ್ದನ ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ದೇವರ ಹಿರಿಮೆ ನಮಗೆ ಅರ್ಥ ಆಗುತ್ತೆ. ಆ ರೀತಿ ಹೇಳಿದವರು ಆಚಾರ್ಯರು. ಆ ದೃಷ್ಟಿಯಲ್ಲಿ ತತ್ವಾನಾಂ ಗಣನಂ ಭಕ್ತಿರು ವಿವಕ್ಷಿತ. ಅದೇ ರೀತಿ ಪೌರ್ವಾಪರ್ಯ ಪ್ರಸಂಖ್ಯಾನಂ ನ್ಯೂನಾಧಿಕತ್ವೇನ ತತ್ವಾನಾಂ ವರ್ಣನಂ ಭಕ್ತಿರು ವಿವಕ್ಷಿತ ಯಥಾ ತಥಾ ಕ್ರಿಯತೆ. ಪೂರ್ವಾಸಂಖ್ಯಾ ಅಲ್ಪ ಅಪರಾ ಬಹ್ವಿ ತತ್ ಸಂಬಂಧಿ ಪೌರ್ವಾಪರ್ಯಂ. ಪೂರ್ವ ಸಂಖ್ಯೆ ಹೆಚ್ಚು, ಅನಂತರ ಸಂಖ್ಯೆ ಕಡಿಮೆ, ಇದಕ್ಕೂ ಪೌರ್ವಾಪರ್ಯ ಅಂತ ಕರೀತಾರೆ. ಪೂರ್ವಾಪರೀಕಾರ ಮಥಾಪರಂ ವಾ ಕ್ಷಮ್ಯಂತು ಮೇಹಂತ ಮುಹುರ್ಮಹಂತ. ಪೂರ್ವಾಪರ್ಯ ಅಂದ್ರೇನು? ಮೊದಲು ಆಮೇಲೆ. ಅದರಲ್ಲಿ ಕೆಲವೊಮ್ಮೆ ಸರಿಯಾಗಿ ಬಂದರೆ ಸರಿ, ಇಲ್ಲದ ಅಪರೀಕಾರ. ಅಪರೀಕಾರ ಅಂದ್ರೇನು? ಹಿಂದು ಮುಂದು ಮಾಡೋದು ಅಂತ. ಪರಸ್ಪರಾರು ಪ್ರವೇಶ ತತ್ವಾನಾಂ ಪುರುಷ ಋಷಭ ಪೌರ್ವಾಪರ್ಯ ಪ್ರಸಂಖ್ಯಾನಂ ಯಥಾ ವಕ್ತುರ್ವಿವಕ್ಷಿತ. ಏಕಸ್ಮಿನ್ನಪಿ ದೃಶ್ಯಂತೆ ಪ್ರವಿಷ್ಟಾನೀತರಾಣಿ ಚ ಪೂರ್ವಸ್ಮಿನ್ ವಾ ಅಪರಸ್ಮಿನ್ ವಾ ತತ್ವೇ ತತ್ವಾನಿ ಸರ್ವಶಃ. ಏಕಸ್ಮಿನ್ನಪಿ ದೃಶ್ಯಂತೆ ಪ್ರವಿಷ್ಟಾನಿ ಇತರಾಣಿ ಚ ಪೂರ್ವಸ್ಮಿನ್ ವಾ ಅಪರಸ್ಮಿನ್ ವಾ ತತ್ವೇ ತತ್ವಾನಿ ಸರ್ವಶಃ. ನಮ್ಮ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇದೆ. ಏಕಸ್ಮಿನ್ ತತ್ವೇ ಗೊತ್ತಾಯ್ತಾ, ಇತರಾಣಿ ತತ್ವಾನಿ ಪ್ರವಿಷ್ಟಾನಿ ದೃಶ್ಯಂತೆ. ಒಂದೇ ತತ್ವದೊಳಗೆ ಇತರ ತತ್ವಗಳು ಪ್ರವೇಶ ಆಗಿರೋದು ಕಾಣ್ತಾ ಇದ್ದೇವೆ. ಕೆಲವು ಹೀಗಿರಬಹುದು, ಪೂರ್ವಸ್ಮಿನ್ ವಾ ಅಪರಸ್ಮಿನ್ ವಾ. ಕೆಲವು ಮೊದಲನೇದಲ್ಲಿ ಇನ್ಕ್ಲೂಡ್ ಆಗ್ಬೋದು, ಕೆಲವು ಆಮೇಲೆ ಇನ್ಕ್ಲೂಡ್ ಆಗ್ಬೋದು. ಅದು ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಏತದೇವ ವಿವೃಣೋತಿ ಏಕಸ್ಮಿನ್ ಇತಿ. ಇತರಾಣಿ ತತ್ವಾನಿ ಪೂರ್ವಸ್ವಿ ಏಕಸ್ಮಿನ್ ಪೂರ್ವಸ್ಮಿನ್ ಕಾರಣೇ ತತ್ವೇ. ಹಾಗಿದ್ರೆ ಈ ರೀತಿ ಸಮನ್ವಯ ಮಾಡಬಹುದಾ? ಅದ್ವೈತ ಒಂದೇ ಅಂದರು, ನಾವೆರಡು ಅಂತೀವಿ. ಸಮನ್ವಯ ಮಾಡಬಹುದಾ ಅಂದರೆ ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ? ಅವ್ರು ಒಂದೇ ಸುಮ್ಮನೆ ಆಗಲಿ, ಎರಡು ಇಲ್ಲ ಅಂತ ಹೇಳಿದ್ರು, ಅದರಿಂದ ಪ್ರಾಬ್ಲಮ್ ಆಯಿತು. ಅವ್ರು ಏನಾದ್ರು ಹೇಳಿಬಿಟ್ಟಿದ್ರೆ ಅದು ಅಪಾಯಿಂಟ್ಮೆಂಟ್ ಪ್ರಾಬ್ಲಮ್ ಇರಲಿಲ್ಲ. ಒಂದೇ ಒಂದು, ಇನ್ನೊಂದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಎರಡಕ್ಕಿಂತ ಒಂದಿರೋ ಸಾಧ್ಯತೆ ಇಲ್ಲ ಅಂತ ನಾವು ಹೇಳಿದ್ರಿಂದ ಕೂಡಕ್ಕೆ ಬರಲಿಲ್ಲ. ಯಾವಾಗ ಹೊಂದಾಣಿಕೆ ಮಾಡೋಕ್ಕೆ ಬರುತ್ತೆ ಅವಾಗ ಸಮಸ್ಯೆ ಇಲ್ಲ. ಹೊಂದಾಣಿಕೆ ಮಾಡೋಕ್ಕೆ ಬಂದಾಗ ನಾವು ಅವಶ್ಯ ಕೂಡಿಸ್ಬೇಕು. ಬರದೇ ಹೋದಾಗ ಮಾತ್ರ ಕೂಡಿಸೋ ಪ್ರಯತ್ನ ಮಾಡಬಾರ್ದು. ಇವತ್ತು ಏನಡಿ ಅಲ್ಲಿ ಕೂಡಿಸೋಕೆ ಪ್ರಯತ್ನ ಪಡ್ತಾರೆ, ದ್ವೈತಾದ್ವೈತ ಒಂದು ಮಾಡೋಕ್ಕೆ ಹೋಗ್ತಾರೆ. ನಮ್ಮಲ್ಲಿ ರಾಷ್ಟ್ರಕ್ಕೂ ಇಟ್ಟು ವ್ಯಾಸ ವಿರೋಧ ಇದೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಕೂಡಿಸ್ಬೇಕು ಬಿಡಿಸ್ತಾರೆ, ಅಲ್ಲಿ ಬಿಡಿಸ್ಬೇಕು ಕೂಡಿಸ್ತಾರೆ. ಸರ್ವಧರ್ಮ ಸಮನ್ವಯ ಅಂತ ಹೇಳಿಬಿಟ್ಟು ಎಲ್ಲರೂ ಫೈಲ್ ಆದನೂ ಒಂದೇ, ಪಾಸ್ ಆದನೂ ಒಂದೇ, ಸಮನ್ವಯ ಮಾಡೋಕ್ಕೆ ಬರುತ್ತೆ ಅಲ್ಲಿಗ? ಅದು ಸಾಧ್ಯ ಇಲ್ಲ. ಅಕಾಮಡೇಷನ್ ಅಂದರೆ ಎಲ್ಲಿವರು ಮಾಡೋಕ್ಕೆ ಬರುತ್ತೆ? ಇವತ್ತು ಎಲಿಜಿಬಿಲಿಟಿ ಇದ್ದವ್ರು ಅಕಾಮಡೇಟ್ ಮಾಡ್ಬೋದೇ ಹೊರತು ಇಲ್ಲದವ್ರು ಮಾಡೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅತಿರೇಕ ಇದೆ, ಏನೂ ಮಾಡೋದಿಲ್ಲ ಅಂತ ಒಂದು ಗುಂಪು ಎಲ್ಲ ಮಾಡ್ತೇವೆ ಅಂತ ಇನ್ನೊಂದು ಗುಂಪು, ಹಾಗೆಲ್ಲ ಮಾಡಿದರೆ ಅರ್ಥ ಇಲ್ಲ. ಇತರಾಣಿ ತತ್ವಾನಿ ಏಕಸ್ಮಿನ್ ಪೂರ್ವಸ್ಮಿನ್ ಕಾರಣೇ ತತ್ವೇ ಅಪರಸ್ಮಿನ್ ಕಾರ್ಯೇ ತತ್ವೇ ವಾ ಪ್ರವಿಷ್ಟಾನಿ ದೃಶ್ಯಂತೇಪಿ ಯಸ್ಮಾತ್ ತಸ್ಮಾತ್ ಅಮೀಷಾಂ ತತ್ವಾನಾಂ ಗಣನಮಿಚ್ಛತಾಂ ಪೂರ್ವಾಪರ್ಯಂ ಪೂರ್ವಾಪರ ಸಂಬಂಧಿ ಪ್ರಸಂಖ್ಯಾನಮಿ ಯುಜ್ಯತೆ ಇತ್ಯರ್ಥ. ನೈವಿಧಂ ಆರ್ಷಮತಂ ತವ ಚಿತ್ತೆ ಅಂಗೀಕಾರ್ಯ ಮುತ ನ ಇತಿ ತತ್ರ ಯತೆ. ಋಷಿವಿರುಕ್ತಮಿದಂ ಯಥಾವದೇವ ವಿಯುಕ್ತಂ ಪೃಥಕ್ಪದ ಸ್ಪಷ್ಟಂ ಅತಯವ ಯುಕ್ತಂಚೇತಿ ಯತ್ ತಸ್ಮಾತ್ ತಸ್ಮಾತ್ ಗೃಹೀಮಃ. ನೈವಿಧ ಆರ್ಷಮತಂ ತವ ಚಿತ್ತೆ ಅಂಗೀಕಾರ್ಯಂ ಉತ ನ. ಈ ಋಷಿಗಳ ಮಾತ್ರ ನೀವು ಒಪ್ತೀಯೋ ಇಲ್ಲ ಅಂದರೆ ಒಪ್ತೀನಿ ಅಂತ ಪರಮಾತ್ಮ ಹೇಳ್ತಾರೆ. ಹೇತು ಸ್ಪಷ್ಟ ಐತಿ, ಯುಕ್ತಿ ಸಂಭವಾತ್. ಯಾತಕ್ಕೆ ಒಪ್ತೇನೆ ಅಂದರೆ ಲಾಜಿಕಲಿ ಕರೆಕ್ಟ್ ಆಗಿದೆ, ಅದು ಒಪ್ತೇನೆ. ಯದ್ಯುಕ್ತಂ ತಥಾ ಯಥಾ ವಿಯುಕ್ತಂ ತಥಾ ಗೃಹೀಮಃ. ಯಾವುದಾದ್ರೂ ಯುಕ್ತಿಯುಕ್ತವಾದ ಮಾತಾಗಿದ್ದಾಗ ಗಲಾಟೆ ಮಾಡೋ ಕಾರಣ ಇಲ್ಲ. ಕುತಃ ಯುಕ್ತಿ ಸಂಭವಾದಿತಿವ. ಯಾವುದು ಲಾಜಿಕಲಿ ಕಂಪ್ಯಾಟಿಬಲ್ ಆಗುತ್ತೋ ಅದನ್ನು ಕೂಡಿಸ್ಬೇಕು, ಇನ್ಕಂಪ್ಯಾಟಿಬಲ್ ಆದರೆ ಕೈ ಬಿಟ್ಬಿಡ್ಬೇಕು. ಕೂಡಿಸೋದನ್ನೆಲ್ಲ ಕೂಡಿಸ್ಬೇಕು ಅಂತ ಪರಮಾತ್ಮ ಮೊದಲು ಆ ಭಾಗಕ್ಕೆ ಹೇಳುತ್ತಾರೆ. ಪೂರ್ವಾಪರ್ಯಮಥೋಮೀಶಾಂ, ಇದೆಲ್ಲ ನಮಗೆ ಬಹಳ ಮುಖ್ಯ. ಬ್ರಹ್ಮಸೂತ್ರಗಳಲ್ಲಿ ಬರುತ್ತೆ, ಇತಿ ಪಾದರಿಹಿ, ಇತಿ ಜೈಮಿನಿಹಿ, ಇತಿ ಕಾಶಕೃಷ್ಣ, ಇತಿ ಔಡಲೋಮಿಹಿ, ಹೀಗೆಲ್ಲ ಹೇಳ್ತಾರೆ. ಉಳಿದವ್ರು ಏನು ತಿಳ್ಕೊಂಡ್ಬಿಟ್ಟಿದ್ರೆ ಅದನ್ನು? ಅದೆಲ್ಲ ಶಿಷ್ಯರಲ್ಲಿ ಭಾರಿ ವಿವಾದ ಉಂಟು, ವೇದವ್ಯಾಸರು ಖಂಡನೆ ಮಾಡ್ತಾರೆ, ಬೇರೆ ಅರ್ಥ ಬರೋದಾಕ್ಬಿಟ್ಟಿದೆ. ಪಾದರಿ ಮತ್ತೆ ಖಂಡನೆ ಮಾಡ್ತಾರೆ ಇವರು ಅಂತೇಳಿ ಆಚಾರ್ಯ. ಅವರೆಲ್ಲ ಶಿಷ್ಯರು, ಖಂಡನೆ ಮಾಡೋ ಪ್ರಸಂಗನೇ ಇಲ್ಲ. ಶಿಷ್ಯರು ಹೇಳಿದ್ದೇನೇನೋ ಒಂದು ಆ್ಯಂಗಲಲ್ಲಿ ಹೇಳಿದ್ದು, ವೇದವ್ಯಾಸರು ಏನು ಮಾಡ್ತಾರೆ, ಸಮಗ್ರ ಕೂಡಿಸಿ ಹೇಳ್ತಾರೆ ಅಷ್ಟೇ ಹೊರತು ಶಿಷ್ಯರನ್ನು ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರು ಆಚಾರ್ಯರು. ಇದು ವಿವಾದ ಒದ್ದಾಗ ಅರ್ಥ ಆಗುತ್ತೆ. ಯಾತಕ್ಕೆ ಕೈ ಬಿಡಬಾರ್ದು ಅಂದರೆ ಸಮನ್ವಯ ಮಾಡೋಕ್ಕೆ ಬರುತ್ತೆ ಅಂದರೆ ಕೈ ಬಿಡಬಾರ್ದು. ತಿಳಿತಾ? ಆ ದೃಷ್ಟಿಯಲ್ಲಿ ಬಾಧೆ ಮನಸ್ಸಲ್ಲೂ ವಿಚಾರ ಬಂತು. ಸಾಧಕರೆಲ್ಲ ಸಾಧನೆ ಮುಗಿದ ಮೇಲೆ ಎರಡು ಗುಂಪಿದೆ. ಈಗ ಒಬ್ಬರೇನು ಹೇಳ್ತಾರೆ, ಬ್ರಹ್ಮದೇವರ ಹತ್ರ ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ನಾರಾಯಣ ಹತ್ರ ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ. ವಿವಾದ ಬಂತು, ದೊಡ್ಡ ವಿವಾದ ಬಂತು. ಏನು ಮಾಡಬೇಕಾಗ? ಆಚಾರ್ಯ ವೇದವ್ಯಾಸ ತಾವೇ ತೀರ್ಮಾನ ಮಾಡಿದ್ರು, ಎರಡೂ ಸರಿಯಾಗಿದೆ. ಗೊತ್ತಾಯ್ತಾ? ಬ್ರಹ್ಮಲೋಕಕ್ಕೆ ಹೋಗ್ತಾರಂದ್ರೂ ಸರಿ ಇದೆ, ಮತ್ತು ವೈಕುಂಠಕ್ಕೆ ಹೋಗ್ತಾರಂದು ಸರಿ ಇದೆ. ಅದ್ಯಾಕೆ ಅಂದರೆ ಎರಡು ಗುಂಪಿನವರು ಇದ್ದಾರೆ, ಪ್ರತಿಕಾಲಂಬದರು ಅಂತ ಕೆಲವರು, ಅಪ್ರತಿಕಾಲಂಬರು ಅಂತ ಕೆಲವರು. ಪ್ರತಿಕಾಲಂಬದರು ಅಂದ್ರೇನು? ಪ್ರತಿಭೆಗಳ ಮೂಲಕ ಆರಾಧನೆ ಮಾಡೋರು. ಅಪ್ರತಿಕಾಲಂಬದರು ಅಂದ್ರೇನು? ವ್ಯಾಪ್ತೋಪಾಸಕರು. ವ್ಯಾಪ್ತೋಪಾಸಕರೆಲ್ಲ ಸೀದಾ ಎಲ್ಲಿಗೆ ಹೋಗ್ತಾರೆ? ಸಾಧನೆ ಮುಗಿದ ಮೇಲೆ ವೈಕುಂಠಕ್ಕೆ, ಅಮುಕ್ತ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಬ್ರಹ್ಮದೇವರು. ಸರಿ, ಏನು ದೋಷ ಇಲ್ಲ. ಕಾರ್ಯಂ ಬಾದರಿಹಿ, ಪರಂ ಜೈಮಿನಿಹಿ ಎಲ್ಲ ಇಟ್ಕೊಂಡ್ಬಿಟ್ಟು ಸಮನ್ವಯ ಮಾಡಿಬಿಟ್ಟ. ಇದು ಅನ್ಸರ್ ಆ ರೀತಿ ಅರ್ಥ ಆ ರೀತಿ ಕೂಡಿಸಿಬಿಟ್ಟಾಗ ವಿರೋಧ ಬರಲೇ ಇಲ್ಲ. ಪೂರ್ವಾಪರ್ಯಮ ಸೋಮೀಶಾಂ ಪ್ರಸಂಖ್ಯಾನವಭೀಪ್ಸತಾಂ ಯಥಾ ವಿವಿಕ್ತಂ ಯದ್ಯುಕ್ತಂ ಗೃಹೀಮೋ ಯುಕ್ತಿ ಸಂಭವಾತ್ ಪೂರ್ವಾಪರ್ಯಂ ಅಥ ಅಮೀಶಾಂ. ಆದ್ದರಿಂದ ಪ್ರಸಂಖ್ಯಾನಂ ಅಭೀಪ್ಸಿತಾಂ, ಇದು ಹೆಚ್ಚು ಕಡೆ ಮಾಡೋ ತೀರ ಸರಿ, ಏನು ತಪ್ಪಲ್ಲ. ಯಥಾ ವಿವಿಕ್ತಂ ಯದ್ಯುಕ್ತಂ ಗೃಹೀಮೋ ಯುಕ್ತಿ ಸಂಭವಾತ್, ಹೇಗೆ ಬಿಡಿಸಿ ಹೇಳಿದಾಗ ಕೂಡ ಕೂಡುತ್ತೋ, ಬಿಡಿಸ್ತಾ ಯೋಚನೆ ಮಾಡ್ತಾ ಅನಲೈಸ್ ಮಾಡ್ತಾ ಮಾಡ್ತಾ ಹೋದಂತೆ ಅಯುಕ್ತ ಅನಿಸಿದರೆ ಸ್ವೀಕಾರ ಮಾಡಬೇಕು, ಅಯುಕ್ತ ಆದರೆ ಬಿಟ್ಟುಬಿಡಬೇಕಷ್ಟೇ. ಈ ಮೇಲೆ ಹೇಳಿದ ಎಲ್ಲ ಪಕ್ಷಗಳು ಏನವೋ ಯುಕ್ತ, ಅದಕ್ಕೆ ಒಪ್ಪಬೇಕು ಅಂತ ಪರಮಾತ್ಮ ಹೇಳಿದ. ಅನಾದ್ಯ ವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮವೇದನಂ ಸ್ವತೋನ ಸಂಭವೇದ್ಯಸ್ಮಾತ್ ತಥೋನ್ಯ ಪುರುಷೋ ಭವೇತ್. ಅನಾದಿ ಅವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮವೇದನಂ ಸ್ವತಃ ನ ಸಂಭವೇದ್ಯಸ್ಮಾತ್ ತಥೋ ಅನ್ಯಃ ಪುರುಷ ಭವೇತ್. ತೈಹಿ ಋಷಿಭಿ ಅಪಿ ಅನಾದ್ಯವಿದ್ಯಾಬದ್ಧಾತ್ ಅಸ್ವತಂತ್ರ ಜೀವಾತ್ ತತ್ವ ಅನ್ಯಃ ಪರಮೇಶ್ವರ ಶ್ರೀಕರ್ತವ್ಯ ಇತಿ ಭಾವೇನಾಹ ಅನಾದಿತಿ. ಒಂದು ಮಾತು ಸ್ಪಷ್ಟ, ಯಾರೇ ಏನೇ ಹೇಳಿರಲಿ ಒಂದು ಮಾತು ಸ್ಪಷ್ಟ ಏನು ಅಂದರೆ, ಅನಾದ್ಯವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮವೇದನಂ ಸತೋರ ಸಂಭವೇ. ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಜೀವರಿಗೇನಿದೆ, ಅನಾದಿಕಾಲದ ಒಂದು ಜ್ಞಾನ ಇದೆ, ಆದ್ದರಿಂದ ಅವನಿಗೆ ಸ್ವತಃ ಆತ್ಮವೇದನಂ ನಭವತಿ, ಸ್ವತಃ ಬ್ರಹ್ಮಜ್ಞಾನ ಬರೋ ಚಾನ್ಸ್ ಇಲ್ಲ. ಪೂರ್ತಿ ಎಲ್ಲ ಕಟ್ಕೊಂಡು ಕೂತ್ಬಿಟ್ಟಿದ್ದ, ಬಿಟ್ಲಕ್ಕೊಬ್ಬನು ಬರಬೇಕೀಗ, ಸಾವಿರಾರು ಜನ ಕೂತು ಎಲ್ಲರ ಕೈ ಕಟ್ಟಿ ಹಾಕ್ಬಿಟ್ಟಿದ್ದ, ಅವರೇ ಬಿಚ್ಕೊಳ್ಳೋ ಚಾನ್ಸಸ್ ಇಲ್ಲೇ ಇದೆ. ಆಮೇಲೆ ಒಬ್ಬನಾರು ಬಿಡುಗಡೆ ಹೊಂದಿರಬೇಕಾದ್ರೆ ಅದಕ್ಕೆ ಯಾರು ಬಿಡಿಸ್ಬೇಕೀಗ, ಯಾರಿಗೆ ಬಂಧನ ಇಲ್ಲ ಅವನು ಬಿಡಿಸ್ಬೇಕು. ನಿತ್ಯ ಬಂಧನ ರಹಿತಾರೆ ಯಾರು, ದೇವರೊಬ್ಬನೇನೆ. ಅದರಿಂದ ಏನು ಮಾಡಬೇಕು, ದೇವರೊಬ್ಬನೇ ಬಿಡಿಸ್ಬೇಕು. ಅರ್ಥ ಮಾಡಿಕೊಂಡ್ರೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಜೀವರಿಗೆ ತಮ್ಮಕ್ಕೆ ತಾವು ಬಿಡಿಸ್ಕೊಳ್ಳೋ ಶಕ್ತಿ ಯಾತಕ್ಕಿಲ್ಲ ಅಂದರೆ ಈ ಬಂಧನ ಎಂದೋ ಬಂದಿದ್ದಲ್ಲ, ಇದು ಅನಾದ್ಯ ವಿದ್ಯಾಯುಕ್ತವಾಗಿದೆ. ಅದಕ್ಕೆ ಆತ್ಮವೇದ ಸ್ವತಃ ನ ಸಂಭವೇ. ಆದರೆ ಏನು ಒಪ್ಪಬೇಕು, ಯಸ್ಮಾತ್ ತಥೋ ಅನ್ಯ ಪುರುಷೋ ಭವೇ, ಇನ್ನೊಬ್ಬ ವ್ಯಕ್ತಿ ಇರಲೇಬೇಕು. ಆ ವ್ಯಕ್ತಿ ಹೇಗಿರಬೇಕು, ಬಿಡಿಸ್ಬೇಕಾದ್ರೆ ಬಂಧನ ಇಲ್ಲದವನಾಗು, ನಮ್ಮಂಥವನಾದರೂ ಪ್ರಯೋಜನ ಇಲ್ಲ, ನಮ್ಮಿಂದ ವಿಲಕ್ಷಣನಾಗಬೇಕು. ಇದನ್ನು ಮಾತ್ರ ಒಪ್ಪಿಕೊಂಡು ತತ್ವ ವಿಭಾಗ ಮಾಡಬೇಕೆ ಹೊರತು ಇದೇ ಅವರು ಬಿಡಿಸೋರು ಬಿಡಿಸಿಕೊಳ್ಳೋರು ಇಬ್ಬರು ಒಂದೇ ಅಂತ ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಅವಾಗ ಅದೇ ಅದ್ವೈತದ ಮೇನ್ ಕಾನ್ಸೆಪ್ಟ್ ಇರೋ ತಪ್ಪು ಅಂದರೆ ಅಲ್ಲಿ ಅದು ತಿಳಿಸ್ತಾರೆ. ಯಥಾ ಆತ್ಮನಃ ಪರಮಾತ್ಮನ ಅಪರೋಕ್ಷಣ ಜ್ಞಾನಂಚ ಸ್ವತಃ ಸ್ವಶಕ್ತಿಯಾದ ಸಂಭವೇ, ಜೀವನಿಗೆ ಸ್ವಶಕ್ತಿಯಿಂದ ಬಿಡುಗಡೆಯಾಗ ಸಂಭವ ಇಲ್ಲ. ಉಕ್ತ ಹೇತೋ ರೀತಿ ಯಸ್ಮಾತ್, ಮೇಲೆ ಹೇಳಿದ ಕಾರಣ ಇದೆ, ತಸ್ಮಾತ್ ಪುರುಷ ಪೂರ್ಣ ಷಡ್ಗುಣೋ ವಿಷ್ಣು ತಥೋ ಜೀವಾದನ್ಯೋ ಭವೇದಿತಿ ಅಂಗೀಕರ್ತವ್ಯ. ಆದ್ದರಿಂದ ನಮ್ಮನ್ನೆಲ್ಲ ಬಿಡುಗಡೆ ಮಾಡ್ತಕ್ಕಂಥ ದೇವರು ಬಿಡುಗಡೆ ಮಾಡ್ತಾನೆ, ಬದುಕೇನು ಆಧಾರ, ದೇಶಾಮಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ಮಾರ್ಥ ಮಯ್ಯಾವೇಶಿತ ಚೇತನ. ಹೇಳಿಬಿಟ್ಟಿದ್ದ, ಬಿಡಿಸ್ತೇನೆ ಅಂತ ಹೇಳಿದ ಮೇಲೆ ಅಲ್ಲಿ ಬಂಧನ ಇಲ್ಲ, ಅದು ಒಬ್ಬೊಬ್ಬರು ಬಿಡಿಸ್ತೇನೆ, ಎಲ್ಲರ ಬಂಧನೂ ಬಿಡಿಸ್ತೇನೆ ಅಂತ ಹೇಳಿಬಿಟ್ಟಿದ್ದ. ಪುರುಷೋ ಭವೇ, ಇಲ್ಲ ಇನ್ನೊಂದು ಪ್ರಶ್ನೆ ಏನು ಮಾಡಬಹುದಾಗಿದ್ದರೆ, ಹಾಗಿದ್ರೆ 1000 ಜನ ಕೂತಿದ್ದಾರೆ, ಒಬ್ಬರು ಬಿಡುಗಡೆ ಮಾಡಿಬಿಟ್ಟು ಇವರು ಅಡ್ಜಸ್ಟ್ ಮಾಡ್ಕೋತಾರೆ ಆಮೇಲೆ ಅಂತ ಕೇಳಿದರೆ ಅದಕ್ಕೇನು ಹೇಳ್ತಾರೆ, ಬರೀ ಕಟ್ಟಿಲ್ಲ ಅದು ಲಾಕ್ ಕಡೋದೆಲ್ಲ ಕೂಡ, ಆ ಕೀ ಆಗುತ್ತೆ ಅವ್ರ ಹತ್ರ ಇದೆ ಗೊತ್ತು, ಬರೀ ಕೈಲಾದ್ರೆ ಇದಾಕಿರ್ತಾರಲ್ಲ, ನಾವು ಹಾಕಿದ್ದಾಗ ಕೈಗೆ ಕೋಳ ಹಾಕಿದ್ದಾಗ ನಾವು ಬಿಚ್ಚಕ್ಕೆ ಬರೋದಿಲ್ಲ, ಏನು ಮಾಡಿರ್ತಾರೆ ಲಾಕ್ ಕಡಾಗಿರುತ್ತೆ, ಯಾರು ಬಿಚ್ಚಬೇಕಾದ್ರೆ ಅವರೇ ಬಿಚ್ಚಬೇಕು. ಅದರಿಂದ ದೇವರ ಹತ್ರ ಕೀ ಇದೆ, ಅದೆಲ್ಲ ಕೀ ಹೋಲ್ಡರ್ ದೇವರಾದ್ರಿಂದ ಯಾರನ್ನ ಒಂದು ಶರಣ ಹೊಂದಬೇಕು ನಾವು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅಂದರೆ ಬಂಧನ ಅನ್ನೋದು ಸಾಮಾನ್ಯ ಬಂಧನ ಅಲ್ಲ, ಇದು ಸಾಮಾನ್ಯ ಬಂಧನ ಎರಡು ಚಾನ್ಸ್ ಇದೆ. ಒಂದು ಬಂಧನ ಏನಾಗುತ್ತೆ, ಒಂದು ಕಾಲಕ್ಕೆ ಅದೇ ಟೈ ಲೂಸಾಗಿ ಬಿಚ್ಚೋಗ್ಬಿಡ್ಬೋದು, ತುಂಬ ಕಟ್ಟಿದ್ದು ಏನು ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ತುಂಬ ದಿವಸ ಅಲ್ಲಿ ಪಟ್ಟ ಅಂತ ಹೊರದೋಗ್ಬಿಡುತ್ತೆ, ಆ ರೀತಿ ಆಗ್ಬೋದಲ್ಲ, ಅದು ಒಂದು ಕೇಸು. ಇದು ಅರ್ಧ ಬಂಧನ, ಅನಾದಿಕಾಲದ ಟೈಟ್ ಬಂಧನ, ಆದ್ದರಿಂದ ಆ ಚಾನ್ಸ್ ಇಲ್ಲ. ಮತ್ತು ಇನ್ನೊಬ್ರು ಯಾರು ಬಿಚ್ಚಲಕ್ಕೆ, ಅವರಿಗೆ ಮೊದಲನೇದಾಗ ಅವರಿಗೆ ಬಂಧನದೇ ಬಿಚ್ಚಲಕ್ಕೆ ಬರೋದಿಲ್ಲ. ಅಷ್ಟು ಮುಕ್ತರಾದವರು ಯಾವುದು ಬಿಚ್ಚಕ್ಕೆ ಬರೋದಿಲ್ಲ ಅಂದರೆ ಆ ಬಂಧನದ ಮೂಲ ಕಾರಣ ಇರೋದು ಅಲ್ಲಿ ದೇವ್ರ ಕೈಯಲ್ಲಿ, ಆದ್ದರಿಂದ ಇವರು ಬಿಚ್ಚಲಕ್ಕೆ ಬರೋದಿಲ್ಲ, ಇವರಿಗೆ ರೈಟ್ ಇಲ್ಲ. ಒಬ್ಬ ಕೈದಿ ಬಿಡುಗಡೆ ಆಗ್ತದೆ, ಇವರು ಉಳಿದ್ರೆ ಬಿಚ್ಚೋಡ ಹೋಗ್ಬಿಡ್ತಾರೆ ಹೋಗ್ಬೇಕಾರವನು, ಯಾರು ಕೈದಿ ಬಿಡುಗಡೆ ಎಷ್ಟು ಜನ ಹೋಗ್ತಾರೆ ಬಿಡುಗಡೆ ಆದರೆ, ಯಾರು ಬಿಡ್ದು ಅವನೊಬ್ಬರೇ ಹೋಗಬೇಕು, ಉಳಿದ್ರೆ ಬಿಡ್ದು ಮತ್ತೆ ಒಳಗಾಗ್ತಾರೆ, ಉಳಿದ್ರೆ ಬೇಸರ ಟ್ರೈ ಮಾಡಿ ಏನು ಮಾಡ್ತಾರೆ, ಶಿಕ್ಷೆ ಕಡ್ಡಿ ನೋಡಿರ್ತೀನಿ ಅಂತ ಅನ್ನಷ್ಟು ಹೊರಗೆ ಹೋಗ್ಬೇಕು, ಇನ್ನೊಬ್ರು ಒಳಗೆ ಬರೋದಿಲ್ಲ, ಅದು ಅವರೇ ಬಿಡಬೇಕು, ಇವ್ರು ಬಿಡಿಸೊಳಗೆ ಬರೋದಿಲ್ಲ, ಇಲ್ಲದ್ರೆ ಒಬ್ಬ ಕಳ್ಳ ಬಿಡುಗಡೆ ಇನ್ನೊಬ್ಬ ಕಳ್ಳ ಬಿಡುಗಡೆ ಆಗೋ ಚಾನ್ಸ್ ಇಲ್ಲ. ಆ ದೃಷ್ಟಿಯಲ್ಲಿ ಬಿಡುಗಡೆಯಾದ ಮುಕ್ತರಿಗೆ ತಾವು ಮುಕ್ತರಾದ್ರಂತ ಅಷ್ಟೇ ಕರಿಬೇಕು, ಹೊರತು ಏನು ಶಕ್ತಿ ಇಲ್ಲ ಅವರಿಗೆ, ಉಡ್ದವನು ಬಿಡಿಸೋ ಶಕ್ತಿ ಇಲ್ಲ. ಆದ್ದರಿಂದ ಯಾರು ಬಿಡಿಸ್ಬೇಕು, ಅವರಿಗೆ ದೇವರೇ ಬಿಡಿಸ್ಬೇಕು. ಅದನ್ನೆಲ್ಲ ಯೋಚನೆ ಮಾಡಿದರೆ ದೇವರಲ್ಲಿ ನಮಗೇನಾಗುತ್ತಾಗ ಭಕ್ತಿ ಹೆಚ್ಚಾಗುತ್ತೆ. ಇಲ್ಲೋ ಏನಾಗುತ್ತೆ, ಒಬ್ಬ ಯಾರೇ ಬಿಡಿಸ್ಬಿಟ್ಟು ಉಳಿದ ನೋಡ್ಕೋತೀವಿ ಬಿಡ್ರಿ, ಅವ್ನು ಮುಗಿಸ್ಬಿಡ್ತಾರೆ, ಹೊಳೆ ದಾಟಿ ಅಂಬಳಿನ ಅಪ್ಪಣೆ ಅಂತ ಹೇಳ್ತಾರಲ್ಲ, ಹೊಳೆ ದಾಟಿಬಿಟ್ಟ ಬಂದು ಅಯ್ಯೋ ಅಪ್ಪ ಅಂತ ಕಾಲು ಹಿಡ್ಕೊಂಡಿದ್ದ, ದಯವಿಟ್ಟು ದಾಟಿಸು, ಬೇಕಾದ ಮಾಡು, ನೀವು ಪ್ರಾಣ ಕೊಡ್ತೀವಿ ಅಂದ್ರೆ ಬಿಡ್ತಾರೆ, ದಾಟಿಸ್ಬಿಡ್ತಾರೆ, 8 ಅಣಿಗೆ 1 ರೂಪಾಯಿ ಕೊಡ್ತೀನಿ, ಕೊಡೋದಿಲ್ಲ ನಾನು, ಅಡ್ಜಸ್ಟ್ ಮಾಡ್ಕೊ, ಏನು ಮಹಾಗಂಟು ಹೋಗ್ತೀನಿ, ಏನು ನೀನು ಅಲ್ಲಿ ಬಿಟ್ಬಿಟ್ರಬೋದಾಯ್ತಾ, ಅಷ್ಟೇ ಅದು ಕೂಡ ನೀನೇನು ಇವತ್ತು ತಿರ್ಕೊಬಂತ ನೀನೇನು ಬಂದಿದ್ದ, ಎಲ್ಲ ಅಡುಗೆ ಮಾಡಿ ಶುರು ಮಾಡಿಬಿಡ್ತಾರೆ. ಹಾಗೆ ನೀವೇ ದಾಟಿಕೊಂಡ್ಬರ್ಬೇಕಾಗಿದ್ದಾರೆ ಅವಾಗಿಲ್ಲ, ಅವ್ರೇನು ಗ್ಯಾರಂಟಿ ಇದೆ ಅವ್ರಿಗೀಗ, ಇನ್ನು ಸಹಾಯ ಬೇಕಿಲ್ಲ ನಮಗೆ, ಆದ್ದರಿಂದ ಏನಾದರೂ ಅವಾಯ್ಡ್ ಮಾಡೋಣ. ದೇವರು ರಾಜಕೀಯ ಮಾಡೋಕ್ಕೆ ಬರೋದಿಲ್ಲ, ಯಾತಕ್ಕೆ ಎಲ್ಲರಿಗೂ ಎಲ್ಲ ಸ್ಟೇಜಲ್ಲೂ ದೇವರು ಬೇಕು ನಮ್ಗೆ, ಅರ್ಥ ಆಯ್ತು? ಅವ್ರು ಏನು ಮಾಡಿ ಗಲಾಟೆ ಮಾಡಿದ್ರು, ಆಯಿತು ಮುಂದೆ ಹೋಗ್ರಿ ಗೊತ್ತಾಗುತ್ತೆ. ಅಡುಗೆ ಏರ್ಪಾಟು ದಾಳೆ ಮಾಡೋದು ಮುಂದೆ ಅಂದರೆ ತಷ್ಟವತ್ತೆ ಖಾಲಿ ಬಿಡ್ತಾನೆ, ಎಷ್ಟೋ ತೊಗೋಬಾರ ಜಾಸ್ತಿ ತೊಗೋದು ಕೊಟ್ಬಿಡ್ತಾನೆ. ಮುಂದೆ ಆಮೇಲೆ ಬೆಳೆದು ಬಡ್ಸೋರು ನಮ್ಮ ಕಡೆಯವರೇ ಆಗಬೇಕು, ಮತ್ತೆ ಏನು ಶಕ್ತಿ ಇಲ್ಲ ಅಂತ ಹೇಳಿದ ತಕ್ಷಣ ಟೋಟಲಿ ಡಿಪೆಂಡೆಂಟ್. ಅದು ಆತ ಅರ್ಥ ಮಾಡಿಕೊಂಡ್ರೆ ದೇವರ ಹತ್ರ ನಾವು ಜಸ್ಟ್ ಡಿಪೆಂಡೆಂಟ್ ಅಲ್ಲ, ಟೋಟಲಿ ಡಿಪೆಂಡೆಂಟ್, ಅಬ್ಸಲ್ಯೂಟ್ಲಿ ಡಿಪೆಂಡೆಂಟ್. ಅಂದಮೇಲೆ ದೇವರ ಸಂಬಂಧ ನಮಗೆ ಯಾವ ಕಾಲಕ್ಕೂ ಏನಾಗೋದಿಲ್ಲ, ಹೋಗೋದಿಲ್ಲ. ಪ್ರೈಮರಿ ಸ್ಕೂಲ್ ಮುಗಿಸ್ತೇ ಮುಗಿದ ಕತೆ, ಹೈಸ್ಕೂಲ್ ಮುಗಿಸ್ತೇ ಮುಗಿದಿಲ್ಲ, ಹಾಗಲ್ಲ. ಎಲ್ಲದಕ್ಕೂ ಮುಖ್ಯ ಇರೋದಾದ ಆತ, ನರ್ಸರಿಯಿಂದ ಹಿಡಿದು ಪಿ ಜಿ ಕ್ಲಾಸ್ವರೆಗೂ ಒಬ್ಬರೇ ಕಂಟ್ರೋಲ್ ಇದ್ದಾಗ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಏನು ಮಾಡಿ ಬಂದು ನೆಕ್ಸ್ಟ್ ಕ್ಲಾಸ್ ಅಫೆಕ್ಟ್ ಆಗುತ್ತೆ. ಈ ದೃಷ್ಟಿಯಿಂದ ದೇವರನ್ನು ನಾವು ಈ ರೀತಿ ಹೇಳಿದ್ರೆ ಆಚಾರ ರೂಪಡೇನೆ. ಉಳಿದು ಒಂದೊಂದು ಸ್ಟೇಜಲ್ಲಿ ದೇವರಿಗೆ ಏನು ಮಾಡ್ಬೋದಾಗಿತ್ತು, ನಾವು ಗುಡ್ ಬೈ ಹೇಳ್ಬೋದಾಗಿತ್ತು. ಯಾವ ಸ್ಟೇಜಲ್ಲಿ ಬೋಕ್ಷಕ್ಕೆ ಹೋದ್ಮೇಲೆ ಹೇಳಕ್ಕೆ ಬರೋದಿಲ್ಲ ದೇವರು. ಅಲ್ಲೂ ಕೂಡ ಏನಾಗಬೇಕು, ಮತ್ತೆ ಅಜ್ಞಾನಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸೈವೈಕೋ ಜನಾರ್ದನ. ಅಜ್ಞರಿಗೆ ಜ್ಞಾನ ಕೊಡಲಿಕ್ಕೆ ದೇವರು ಬೇಕು, ಜ್ಞಾನಿಗಳಿಗೆ ಮೋಕ್ಷ ಕೊಡಲಿಕ್ಕೆ ದೇವರು ಬೇಕು, ಮುಕ್ತರಾದ ಆನಂದ ಕೊಡಲಿಕ್ಕೆ ಮತ್ತೆ ದೇವರು ಬೇಕು. ಆದಮೇಲೆ ಮುಕ್ತರಾದ ಆನಂದ ಬೇಕಾದ್ರೆ ಎವೆರಿ ಮೂಮೆಂಟ್ ಯಾರು ಬೇಕಾಗತ್ತೆ, ದೇವರು ಬೇಕು. ಆದ್ದರಿಂದ ಮತ್ತೇನು ಮಾಡೋಕ್ಕಾಗೋದಿಲ್ಲ, ದೇವರನ್ನ ಯಾವಾಗಲೂ ಆರಾಧನೆ ಮಾಡಬೇಕು, ಭಕ್ತಿಯನ್ನು ನಿತ್ಯ ಭಕ್ತಿ ಹೊಂದಬೇಕು ಅಂತ ಅರ್ಥ. ಅನಾದ್ಯ ವಿದ್ಯಾಯುಕ್ತಸ್ಯ ಪುರುಷಸ್ಯ ಆತ್ಮವೇದರಂ ಸತೋ ನಭ ಸಂಭವೇತ್ಯಸ್ಮಾತ್ ತತೋ ಅನ್ಯಃ ಪುರುಷೋ ಭವೇತ್. ಪುರುಷಸ್ಯ ಪುರುಷೇಶ್ವರಯೋ ಅತ್ರ ನ ವೈಲಕ್ಷಣ್ಯಂ ಕಣ್ವಪಿ ತದನ್ಯ ಕಲ್ಪನಾ ಪಾರ್ಥ ಜ್ಞಾನಂಚ ಪ್ರಕೃತಿಯರ್ಗುಣ. ಪುರುಷ ಈಶ್ವರಯೋರತ್ರ ನ ವೈಲಕ್ಷಣ್ಯಂ ಮಣ್ವಪಿ. ಈ ಶ್ಲೋಕ ಪಾರ್ಥ ಮಾಡಿಕೊಂಡ್ರು. ಪುರುಷ ಈಶ್ವರ ಅದರ ಏನು ತಿಳ್ಕೊಂಡ್ರು, ಜೀವ ಮತ್ತು ಈಶ್ವರ ಇವರು ವೈಲಕ್ಷಣ್ಯ ಸ್ವಲ್ಪನೂ ಇಲ್ಲ, ಅದನ್ನು ಅದ್ವೈತ ಅಂತ ಅರ್ಥ ಮಾಡಿಕೊಂಡ್ರು. ಇಲ್ಲಿ ಹೇಳ್ತಿರೋದು ಅದನ್ನಲ್ಲ, ಪುರುಷ ಅಂದರೆ ಬಿಡುಗಡೆ ಮಾಡ್ತಕ್ಕಂಥ ಪರಮಾತ್ಮ, ಈಶ್ವರ ಅಂದರೆ ಸ್ವತಃ ದೇವರು. ಆ ಬಿಡುಗಡೆ ಮಾಡೋ ವ್ಯಕ್ತಿಗೂ ಪರಮಾತ್ಮನಿಗೂ ಸಂಬಂಧ ಬೇರೆ ಭೇದ ಇಲ್ಲ, ಅವರಿಬ್ಬರು ಒಂದೇನೆ. ದೇವರು ಒಬ್ಬರಿದ್ದಾನೆ, ಬಿಡುಗಡೆ ಒಬ್ಬರು ಮಾಡ್ತಾನೆ ಅಲ್ಲ, ಬಿಡುಗಡೆ ಮಾಡೋನೇ ದೇವರು, ದೇವರೇ ಬಿಡುಗಡೆ ಮಾಡ್ತಾನೆ. ಆದ್ದರಿಂದ ಅವರಿಬ್ಬರಲ್ಲಿ ಭೇದ ಇಲ್ಲ ಅಂತ ಹೇಳೋಕೆ ಕೊಟ್ಟಿದ್ದು. ಇವರೇನು ತಿಳ್ಕೊಂಡ್ರು, ಜೀವೇಶ್ವರಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಂಡು, ಅದು ತಪ್ಪದು. ತದನ್ಯ ಕಲ್ಪನಾ ಅಪಾರ್ಥ ಜ್ಞಾನಂಚ ಪ್ರಕೃತಿಯರ್ಗುಣ ಅತ್ರ ಇದ ಮನುಸಂಧೇಯ ಮಿತ್ಯಾಹ ಪುರುಷೇ ಹೃದಿ ಸ್ಥಿತ್ವಾ ಜೀವಾನಾಂ ಜ್ಞಾನೋತ್ಪಾದನಾತ್ ಪುರುಷೋ ನ ಪುರುಷ ನಾಂನೋ ಬಹಿ ಸ್ಥಿತ್ವಾ ಜ್ಞಾನ ಫಲಮುಕ್ತಿ ದಾನಾತ್ ಈಶ್ವರ ನಾಂನಃ ಚ ಅಣ್ವಪಿ ವೈಲಕ್ಷಣ್ಯಂ ನ ದ್ರಷ್ಟವ್ಯಂ. ನೋಡಿ ಎಷ್ಟು ಇಂಪಾರ್ಟೆಂಟ್, ಹೃದಿ ಸ್ಥಿತ್ವಾ ಹೃದಯದಲ್ಲಿ ನಿಂತು ಜೀವಾನಾಂ ಜೀವರಿಗೆ ಜ್ಞಾನ ಉತ್ಪಾದನಾತ್ ಪುರುಷ ನಾಂನಃ ಜ್ಞಾನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಭಗವದ್ ರೂಪಕ್ಕೆ ಏನಂತ ಹೆಸರಿದೆ, ಪುರುಷ ಅಂತ ಕರೀತಾರೆ. ಆಮೇಲೆ ಹೊರಗಿದ್ದು ಬಹಿಸ್ಥಿತ್ವ ಜ್ಞಾನಫಲ ಮುಕ್ತಿದಾನಾತ್ ಜ್ಞಾನಕ್ಕೆ ಫಲವಾದ ಮುಕ್ತಿಯನ್ನು ಕೊಡ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ ಅವನು ಈಶ್ವರ ಅಂತ ಕರೀತಾರೆ. ಅಣ್ವಪಿ ವೈಲಕ್ಷಣ್ಯಂ ಅದರಷ್ಟು ಎಷ್ಟೆಷ್ಟು ವ್ಯತ್ಯಾಸ ಇದೆ ಗೊತ್ತಾಯ್ತಾ. ಟೀಚರೇ ಎಕ್ಸಾಮಿನರು, ಎಕ್ಸಾಮಿನರ್ ಟೀಚರ್ ಆದರೆ ಹಾಗೂ ಹಾಗೆ ಬೇರೆ ಕಡೆ ಆಗಲ್ಲ. ಈ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಇದ್ದಾಗ ಏನಾಗಿಬಿಡುತ್ತೆ, ಯಾರೇ ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಅದು ಇಲ್ಲಿ ಆಗಲ್ಲ, ಹೈಯರ್ ಕ್ಲಾಸಲ್ಲಿ ಪಿ ಎಚ್ ಅಂತೆಲ್ಲ ಏನು ಮಾಡಿರ್ತಾರೆ, ಅವು ಫಸ್ಟ್ ಆತೇ ಅಕ್ಸೆಪ್ಟ್ ಮಾಡಬೇಕು, ಗೈಡ್ ಫಸ್ಟ್ ಅಕ್ಸೆಪ್ಟ್ ಮಾಡಬೇಕಂದ್ರೆ ಮುಂದೆ ಆಮೇಲೆ ಮುಂದೆ ಇಲ್ಲಿ ಮುಂದೆ ಮೂವೇ ಆಗೋದಿಲ್ಲ. ಅದು ಪರಮಾತ್ಮ ಪಾಠ ಮಾಡೋದು ಪರಮಾತ್ಮ, ವ್ಯಾಲ್ಯೂ ಮಾಡೋದು ಪರಮಾತ್ಮನಾದ್ರಿಂದ ಈ ಗುರು ರೂಪದ ಪರಮಾತ್ಮನಿಗೂ, ಅದು ಗುರು ಅಲ್ಲ ಗುರು ರೂಪದ ಪರಮಾತ್ಮನಿಗೂ, ಗುರುಗಳಲ್ಲಿ ನಿಂತು ಉಪದೇಶ ಮಾಡ್ತಕ್ಕಂಥ ಪರಮಾತ್ಮನಿಗೂ, ಒಳಗಿದ್ದು ಜ್ಞಾನ ಕೊಡ್ತಕ್ಕಂಥ ಪರಮಾತ್ಮನಿಗೂ, ಜ್ಞಾನ ಪಡ್ಕೊಡ್ತ ಪರ ಜ್ಞಾನ ಫಲ ಕೊಡ್ತಕ್ಕಂಥ ಪರಮಾತ್ಮನಿಗೂ ಏನಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲ. ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ಇವರು. ಜೀವೇಶ್ವರಿ ಭೇದ ಎಲ್ಲ ತಿಳ್ಕೊಂಡು ಹಿಂದೆ ಹೇಳಿದ್ದಾರೆ, ಭೇದ ಇರಲೇಬೇಕು ಹಿಂದೆ ಹೇಳಿದ ಮೇಲೆ, ತೋ ಅನ್ಯ ಪುರುಷ ಹೋ ಭವೇತ್ ಅಂತ ಹೇಳಿದ ಮೇಲೆ ಇಲ್ಲಿ ಅಲ್ಲ ಅಂತ ಹೇಗೆ ನೆಗೆಟ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ವರ್ಸಲ್ಲಿ ಇಬ್ಬರು ಒಂದೇ ಅಂತ ಹೇಗೆ ಹೇಳ್ತಾರೆ, ಅಷ್ಟಾರು ಯೋಚನೆ ಮಾಡಬಾರ್ದು ಅವರು ಮಾಡಲೇ. ಪುರುಷಸ್ಯ ಈಶ್ವರಯೋರ್ ಅನ್ಯತ್ವ ಕಲ್ಪನಾ ಭೇದ ದೃಷ್ಟಿ ಲಕ್ಷಣ ಪಾರ್ಥ ತತ್ಸ್ವರೂಪಾತ್ ಅಪಗಮನ ಪ್ರಯೋಜನ ಅನರ್ಥಕಾರಿಣಿ ಚ ಇತ್ಯರ್ಥ. ಜ್ಞಾನಾತ್ಮನೋ ಜೀವಸ್ಯ ಜ್ಞಾನೋತ್ಪಾದನಂ ಕಥಂ ಘಟತೆ ಇತಿ ತತ್ರಾಹ ಜ್ಞಾನಂಚ ಇತಿ. ಪ್ರಕೃತಿಯರ್ಗುಣ ಸತ್ವಗುಣ ಸತ್ವಗುಣಜನ್ಯಂ ಸ್ವರೂಪಭೂತಂ ಜ್ಞಾನಂತು ಸದಾ ಜೀವಸ್ಯ ವಿಷ್ಣುನ ನಿಯತಂ ಪ್ರಾಕೃತಂ ಜ್ಞಾನಂ ಭಕ್ತ್ಯಾ ತೇನೈವ ದೀಯತೆ ಇತಿ ವಚನಾ. ಇಲ್ಲಿ ಜ್ಞಾನ ಎರಡು ವಿಧ, ಒಂದು ಸ್ವರೂಪಭೂತವಾದ ಜ್ಞಾನ, ಇದು ಪ್ರಾಕೃತ ಜ್ಞಾನ ಅಂತ ಎರಡು. ಸ್ವರೂಪಭೂತ ಜ್ಞಾನ ಎಂಬುದು ಯಾವಾಗಲೂ ಇರೋದು, ಅದು ದೇವರ ಅಧೀನ. ಈ ಪ್ರಾಕೃತ ಜ್ಞಾನ ಅಂಬುದು ಹುಟ್ಟಿ ಬರೋದು, ಇದು ದೇವರಿಂದ ಬರುತ್ತೆ. ಬರೋ ಜ್ಞಾನ ಒಂದು ಅಭಿವ್ಯಕ್ತವಾದ ಜ್ಞಾನ, ಒಂದು ಸ್ವರೂಪದ ಜ್ಞಾನವನ್ನು ಅಭಿವ್ಯಕ್ತಿ ಮಾಡ್ತಾನೆ. ಹೊಸ ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ. ಈಗ ಅಭಿವ್ಯಕ್ತಿ ಮಾಡೋದು ದೇವ್ರ ಕೈಯಲ್ಲಿದೆ, ಮತ್ತು ಹೊಸದಾಗಿ ಕೊಡೋದು ದೇವ್ರ ಕೈಯಲ್ಲಿದೆ. ಆದ್ದರಿಂದ ದೇವರದ್ದು ಎಲ್ಲ ಆಲ್ರೌಂಡ್ ಕಂಟ್ರೋಲ್, ಸಾಮಾನ್ಯವಾದ ಕಂಟ್ರೋಲ್ ಬೇರೆ, ಆಲ್ರೌಂಡ್ ಕಂಟ್ರೋಲ್ ಬೇರೆ. ದೇವ್ರದ್ದು ಟೋಟಲ್ ಕಂಟ್ರೋಲ್, ಆಲ್ರೌಂಡ್ ಕಂಟ್ರೋಲ್, ಮತ್ತು ಆಲ್ ಟೈಮ್ ಕಂಟ್ರೋಲ್. ಆಲ್ ಟೈಮ್ ನಿತ್ಯ ಆಲ್ ರೌಂಡ್ ಎಲ್ಲ ಗೊತ್ತಾಯ್ತಾ, ಆಲ್ ವೆರೈಟಿ ಅಂದರೆ ಸರ್ವತ್ರ ಪಶ್ಯನ್ ಶುಣ್ವನ್ ಜಿಗ್ರಹಣದಂತ ಹಾಗೆ ಯಾವ ಕಾಲದಿಂದ ದೇವರನ್ನು ಬಿಡಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಂಥ ದೇವರಲ್ಲಿ ಭೇದವನ್ನು ಕಾಣಬಾರದು ಅಂತ ತಾತ್ಪರ್ಯ. ದೇವರ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡಬಾರದು. ಏನಕ್ಕೆ ಅದಕ್ಕೆ ಹೇಳಿದ್ದೇನು, ನಿಯಂತ್ರಣ ನಿಯಮನ ಮಾಡ್ತಾನೆ ಅಂತ ಹೇಳಿಲ್ಲ. ಅಭಿವ್ಯಕ್ತಿ, ಅಭಿವ್ಯಕ್ತಿ. ಬ್ಯಾಂಕ್ನಲ್ಲಿ ನಿಮ್ಮದೇ ದುಡ್ಡಿದೆ, ನೀವು ತೊಗೊಂಡ್ರೆ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ಒಳಗಾಗ್ತಾರೆ. ಏನು ಮಾಡೋಕೆ ಹೋಗಿ ಅಲ್ಲಿ ಚೆಕ್ ಕೊಟ್ಟು ಪ್ರೊಸೆಸ್ ಇದೆ ತೊಗೊಳ್ಳೋದಕ್ಕೆ. ನಿಮ್ಮ ದುಡ್ಡು ಇರ್ಬೋದು, ಅದು ಆ ನಿಮ್ಮ ದುಡ್ಡು ಅಂತ ಕೈಯಾಗಿ ತೊಗೊಳಕ್ಕೆ ಬರೋದಿಲ್ಲ. ಅವ್ರು ಕೊಟ್ಟು ಅದು ನೀವು ಕೇಳಬೇಕು, ಅವ್ರು ಕೊಡಬೇಕಷ್ಟೇ. ಅದು ನಮ್ಮದಾದ ಮಾತ್ರಕ್ಕೆ ಹೇಗೆ ಅಧೀನದಲ್ಲಿದೆಯೋ, ನಮ್ಮ ದುಡ್ಡು ಅಧೀನ ಇದೆಯಲ್ಲ ಅವರಲ್ಲಿ. ಈಗ ಸರ್ ನಮ್ಮ ಜ್ಞಾನ ದೇವರ ಅಧೀನದಲ್ಲಿದೆ, ಅರ್ಥ ಆಯ್ತಾ? ಅಲ್ಲಿ ರಿಲೀಸ್ ಮಾಡೋರಿಗೆ ಬರೋದಿಲ್ಲ. ಪ್ರಕೃತಿ ಎಷ್ಟೋ ಸರ್ತಿ ಆರ್ಡರ್ ಕೊಟ್ಬಿಡ್ತಾರೆ, ಆಮೇಲೆ ಏನು ಮಾಡೋದಿಲ್ಲ ಅಂದರೆ ಇಂಪ್ಲಿಮೆಂಟ್ ಮಾಡೋಕೆ ಟೈಮ್ ಬೇಕು. ಫ್ರಮ್ ದಿಸ್ ಎಫೆಕ್ಟ್ ಡೇಟ್ ಚೆಕ್ ಕೊಟ್ಬಿಡ್ತಾರೆ, ಖುಷಿ ಅಂತ ಬೈತಾ ನೋಡ್ತಾರೆ, ನೆಕ್ಸ್ಟ್ ಮಂತ್ ಡೇಟ್ ಆಗಿರ್ತಾರೆ, ಸುಮ್ಮನೆ ಕಾಯ್ತಿರ್ಬೇಕು, ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಕಾಲಾಧೀನ. ಅದೆಲ್ಲ ಯೋಚನೆ ಮಾಡಿದರೆ ನಮ್ಮ ನಿತ್ಯ ಜೀವನದಲ್ಲಿ ನಡೆಯೋದೆಲ್ಲ ಅಧ್ಯಾತ್ಮದ್ದೇ, ಅಪ್ಲೈ ಮಾಡ್ಕೋಬೇಕಷ್ಟೇ. ಪ್ರಕೃತಿಯ ಗುಣಸಾಮ್ಯ ಜನ್ಯ ಪ್ರಕೃತಿಯ ಗುಣಸಾಮ್ಯೇತು ಪ್ರಕೃತಿಯರಾತ್ಮನೋ ಗುಣ ಸತ್ವಂ ರಜಸ್ತಮ ಇತಿ ಸ್ಥಿತ್ಯುತ್ಪತ್ತಿ ಅಂತಹೇತವ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಭವ್ಯಂ. ಅದೇ ವಿಚಾರ ಬಂತು. ಪ್ರಕೃತಿಯ ಗುಣಸಾಮ್ಯೇತು ಪ್ರಕೃತೇನ ಆತ್ಮನೋ ಗುಣ ಸತ್ವಂ ರಜಸ್ತಮ ಇತಿ ಸ್ಥಿತಿ ಉತ್ಪತ್ತಿ ಅಂತಹೇತವ. ಜನ್ಯಜ್ಞಾನಸ್ಯ ಪ್ರಾಕೃತತ್ವಂ ಸಾಧಯತಿ ಪ್ರಕೃತಿರಿತಿ ತುಶಬ್ದೋ ವಿಶೇಷ ದ್ಯೋತಕ. ಪ್ರಕೃತೇ ಗುಣಸಾಮ್ಯೇ ಅಂದರೆ ಪ್ರಳಯ ಕಾಲ ಅಂತ ಅರ್ಥ. ಪ್ರಕೃತಿಯ ಗುಣಸಾಮ್ಯ ಅಂದರೆ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ವರ್ತಮಾನಸ್ಯ ಆತ್ಮನೋ ಜೀವಸ್ಯ ಯಥಾ ಸತ್ವಂ ರಜಃ ತಮಃ ಇತಿ ಪ್ರಕೃತಿಯ ಗುಣ ಅವರಕ ನಭವಂತಿ. ಪ್ರಕೃತಿಯ ಸಂಬಂಧ ಇಲ್ಲ ಪ್ರಳಯ ಕಾಲದಲ್ಲಿ, ಹಾಗೆ ಗುಣಗಳು ಆವರಕಾಗ ಪ್ರಶ್ನೆ ಬರೋದಿಲ್ಲ. ಯಾವಾಗ ಸೃಷ್ಟಿ ಶುರುವಾಗುತ್ತಲ್ಲ ಆವಾಗ ಶುರುವಾಯಿತು. ಸತ್ವದಿಂದ ಸೃಷ್ಟಿ, ರಜೋಗುಣದಿಂದ ಸ್ಥಿತಿ, ತಮೋಗುಣದಿಂದ ಲಯ. ಅದಕ್ಕೆ ಈಶ್ವರ ಇಚ್ಛಾನೀತ ಪ್ರವೃತ್ತಿ ಶೂನ್ಯತ್ವ ತದಾ ಸ್ವರೂಪ ಜ್ಞಾನಾದಿ ಗುಣ ಅಪಿ ಭವಂತಿ ತಥಾ ಸೃಷ್ಟಿಕಾಲೇ ಜೀವಸ್ವರೂಪಂ ತೈಹಿ ಗುಣೈರಾವೃತಂ ಭವತಿ ಗುಣಾನಾಂ ವೀರ್ಯಮಾಹ ಸ್ಥಿತಿಮಿತಿ. ಸೃಷ್ಟಿಕಾಲದಲ್ಲಿ ಜೀವನ ಸ್ವರೂಪಕ್ಕನುಗುಣವಾಗಿ ಆ ಗುಣಗಳೆಲ್ಲ ಆವರಣ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಬೇರೆ ಹೊತ್ತಿನಲ್ಲಿ ಗುಣಗಳು ಫಂಕ್ಷನ್ ಮಾಡೋದಿಲ್ಲ, ಆ ಕಾಲಕ್ಕೆ ಫಂಕ್ಷನ್ ಮಾಡೋದಿಲ್ಲ. ಎದ್ದಾಗ ಮಾಡಿ ಮೃದುಕೊಬಿಟ್ಟಿರ್ತಾನೆ, ನಿದ್ದೆನೇ ಬರ್ತಿರೋದ್ರೆ ನಾವು ಇಂಜೆಕ್ಷನ್ ಕೊಡ್ತಾನೆ ಮರ್ಕೊಂಡ್ಬಿಡ್ತಾನೆ. ಆ ಡೀಲಿಂಗ್ ಆಯ್ತು, ಮತ್ತೆ ಎತ್ತಷ್ಟು ಬಸ್ ಶುರುವಾಯ್ತು. ಎತ್ತಷ್ಟು ಏನಾಯ್ತು, ಫೇಲ್ ಆಯಿತು, ನಾಪ್ಗಾಯಿತು, ಮತ್ತೆ ಗೋಳಾಗ ಶುರು ಮಾಡಿಬಿಟ್ಟು ಮಲ್ಕೊಂಡಾಗ ಮತ್ತೋಗಿತ್ತು. ಪ್ರಳಯ ಕಾಲದಲ್ಲಿ ಆ ಡೀಲಿಂಗ್ ಆಗಿತ್ತು, ಸೃಷ್ಟಿ ಬಂದಷ್ಟ ಮತ್ತೆ ಇದಾಯಿತು. ಅದು ಏರ್ಪೋರ್ ಪ್ರಕೃತಿ ಗುಣ ಅಂತ ಏನದು, ಸತ್ವಗುಣಕ್ಕೆ ತಕ್ಕಂತೆ ಜ್ಞಾನ ಸೃಷ್ಟಿ, ರಜೋಗುಣಕ್ಕೆ ತಕ್ಕಂತೆ ಸ್ಥಿತಿ, ತಮೋಗುಣಕ್ಕೆ ತಕ್ಕಂತೆ ಲಯ. ಅದನ್ನು ಹೇಳಿದ್ರು. ಸತ್ವಂ ಜ್ಞಾನಂ ರಜಃ ಕರ್ಮ ತಮೋ ಅಜ್ಞಾನ ಮಿಹೋಚ್ಯತೆ ಗುಣವ್ಯತಿಕರ ಕಾಲ ಸ್ವಭಾವ ಸೂತ್ರವೇವ ಚ. ಸತ್ವಂ ಜ್ಞಾನಂ ರಜಃ ಕರ್ಮ ತಮಃ ಅಜ್ಞಾನಂ ಮಿಹ ಉಚ್ಯತೆ. ಸತ್ವದಿಂದ ಜ್ಞಾನ, ಸತ್ವಾತ್ ಸಂಜಾಯತೆ ಜ್ಞಾನಂ. ಗೊತ್ತಾಯ್ತಾ? ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದ ಎಫೆಕ್ಟ್ ಏನಂದರೆ ಅದು ಜ್ಞಾನಕ್ಕೆ ಕಾರಣ ಆಗಲಿ. ಅದಕ್ಕೆ ದೇಹದಲ್ಲಿ ಯಾವಾಗ ಏನು ಬೆಳೆಸ್ಕೊತಾ ಇರಬೇಕು, ನಾವು ಸತ್ವಗುಣ ಬೆಳೆಸ್ಕೊಳ್ತಾ ಇದ್ರೆ ಜ್ಞಾನ ಕಾರ್ಯ ನಡೀತಾ ಇರೋದು. ರಜಗುಣ ಬಂದಷ್ಟು ಏನಾಗುತ್ತಾಗ, ಕರ್ಮ, ರಜೋಗುಣ ಕರ್ಮ ಆಕ್ಟಿವಿಟಿ ಶುರುವಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ. ಕರ್ಮ ಮೀನ್ಸ್ ಫಿಸಿಕಲ್ ಆಕ್ಟಿವಿಟಿ ಶುರುವಾಗುತ್ತೆ. ತಮಸ್ ಬಂದಾಗ ಅಜ್ಞಾನ, ನಿದ್ರಾದಿಗಳು ಬಂದುಬಿಡುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಮೂರು ಗುಣಗಳು ನಮ್ಮ ದೇಹದಲ್ಲಿ ಯಾವಾಗಲೂ ಫಂಕ್ಷನ್ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ಎದ್ದಾಗ ಯಾವ ಗುಣ ಜಾಸ್ತಿ ಇರುತ್ತೆ, ಸತ್ವಗುಣ. ಒಳ್ಳೆ ಜ್ಞಾನ ಕಾರ್ಯಕ್ಕೆ ತಿನ್ಬೇಕು ಅನಿಸೋದಿಲ್ಲ. ಆಗ ನಾವು ಬಲಾತ್ಕಾರ ತಿಂತಾನೆ ಮನುಷ್ಯ ಅಷ್ಟೇ ಹೊರತು ತಿನ್ಬೇಕು ಅನಿಸೋದಿಲ್ಲ. ಆಗಾದ್ರೆ ಏನು ಅನಿಸುತ್ತೆ ಅವನಿಗೆ, ತಿಳಿಬೇಕು ಅನಿಸುತ್ತೆ. ಗರಿಷ್ಠ ಜಾತ್ರ ಓದಕ್ಕೆ ಅನಿಸ್ತಾ ಹೋದ್ರು ಕೂಡ ಪೇಪರ್ ಓದ್ಬೇಕು ಅನಿಸ್ ಕೊನೆ ಪಕ್ಷ, ನ್ಯೂಸ್ ಪೇಪರ್ ಆದರೂ ಓದ್ಬೇಕು ಅನಿಸುತ್ತೆ ಆ ಕಾಲಕ್ಕೆ. ಯಾತಕ್ಕೆ ಆ ಜ್ಞಾನದ ಟ್ರೆಂಡ್ ಅದು, ಸತ್ವಗುಣ ಯಾವಾಗಲೂ ಇದು ಏನು ಮಾಡುತ್ತೆ ಅದು ತಿಳ್ಕೊಳ್ಳೋಕೆ ಇಷ್ಟಪಡುತ್ತೆ. ಆಮೇಲೆ ಸುಮಾರು ಅದು ಅಟ್ ಮುಗಿತು, ತೋಲಿ ರಜೋಗುಣ ಸತ್ವಗುಣ ಏನಾಗ್ತಾ ಬರುತ್ತೆ, ಸಪ್ರೆಸ್ ಆಗುತ್ತೆ. ರಜೋಗುಣ ಡಾಮಿನೇಟ್ ಆಗುತ್ತೆ ಜ್ಞಾನವಾಗಿ. ಅವಾಗ ಏನು ಮಾಡುತ್ತಾಗ, ಡ್ರೆಸ್ ಆಗಿ ಎಲ್ಲ ಹೋಗಿ ಬರ್ತೀನಿ ಹೊರಟುಬಿಡ್ತಾರೆ. ಕೆಲಸ ಇದ್ರೆ ರಿಟೈರ್ ಆದರೂ ಕೊಡೋದಿಲ್ಲ, ಎಲ್ಲರೂ ಹೊರಟುಬಿಡ್ತಾರೆ, ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಯಾತಕ್ಕೆ ರಜೋಗುಣ ಹಾಗೆ ಮಾಡಿಸುತ್ತದೆ. ಆಮೇಲೆ ಏನು ಮಾಡ್ತಾರೆ, ಸುತ್ತೊಡ್ಕೊಂಬರ್ತಾರೆ, ಅಷ್ಟು ತಮೋಗುಣ ಜಾಸ್ತಿ ಆಗುತ್ತೆ. ಒಂದು ವಿಷಯ ಬಂದು ಕೂತ್ಬಿಡ್ತಾನೆ, ರೋಪತ್ತಿಗಾಗಲೇ ತಿಂದು ಮಾಡ್ಕೊಂಡ್ಬಿಡ್ತಾರೆ. ಮೂರು ಈ ಮೂರು ಗುಣಗಳು ಹ್ಯಾ ಫಂಕ್ಷನ್ ಮಾಡುತ್ತೆ ಹೇಳ್ತಾ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬಾರ್ದು, ಸತ್ವಗುಣ ಸಪ್ರೆಸ್ ಆಗಲಿ ಬಿಡಬಾರ್ದು. ಸತ್ವಗುಣ ಡಾಮಿನೇಟ್ ಮಾಡ್ತಾ ಇರಬೇಕು ಯಾವಾಗಲೂ. ಅವಾಗ ಯಾವಾಗಲೂ ಜ್ಞಾನ ಕಾರ್ಯ ಆಗ್ತಾ ಇದೆ. ಸತ್ವಗಳು ಡಾಮಿನೇಟ್ ಮಾಡೋಕ್ಕೆ ಏನು ಮಾಡಬೇಕಾಗ, ನಾವು ವಿಟಮಿನ್ ಶಾರ್ಟೇಜ್ ಇದ್ದಾಗ ಏನು ಮಾಡ್ತೇವೆ, ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡು ಅಡ್ಜಸ್ಟ್ ಮಾಡಿಬಿಡ್ತೇವೆ. ಸಾತ್ವಿಕ ಆಹಾರ ತೊಗೊಂಡಷ್ಟು ಏನಾಗುತ್ತಾಗ, ಸತ್ವಗುಣ ಯಾವಾಗಲೂ ಡಾಮಿನೇಟ್ ಆಗ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾತ್ವಿಕ ಆಹಾರಕ್ಕೂ ಸತ್ವಗುಣ ಡಾಮಿನೇಟ್ ಆಗೋದಕ್ಕೂ ದೈಲಕ್ ಟಿಂಕಿತ್ತು. ಅದಕ್ಕೆ ಆಹಾರದ ನಿಯಮ ಹೇಳಿದ್ದು. ಆಹಾರದ ನಿಯಮ ಯಾತಕ್ಕೆ ಹೇಳಿದ್ರು ಅಂದರೆ, ಆಹಾರ ನಿಯಮ ಪಾಲನೆ ಮಾಡಿದರೆ ನಮ್ಮ ಸರಿಯಾಗಿ ಜ್ಞಾನ ಕಾರ್ಯ ಮಾಡಕ್ಕೆ ಬರುತ್ತೆ. ಅದು ಆಹಾರ ನಿಯಮ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನಾಯ್ತು ಅಲ್ಲಿಗೆ ಎಲ್ಲ ಹಾಳಾಗುತ್ತೆ. ಇದರಲ್ಲಿ ನಿಮ್ಮ ಆಹಾರ ಇವತ್ತು ಕೆಟ್ಟಿರೋದು ಕಡಿಯುವುದಲ್ಲಿ ಏನು ಕೆಡತ್ತೆ ಫಸ್ಟು? ಸಿಕ್ಕಲ್ಲಿ ತಿನ್ನು ಸಿಕ್ಕು ಏನೋ ಆ ಕಾನ್ಸೆಪ್ಟೇ ಇಲ್ಲ, ಆ ನಿಯಂತ್ರಣನೇ ಇಲ್ಲ. ಅದರಿಂದ ಯಾವಾಗಲೂ ಕೂಡ ಅವನು ಇಲ್ಲ ಮಲಗಿರ್ತಾನೆ, ಇಲ್ಲ ಎದ್ದಾಗಲೂ ಮಲಗಿದಾಗಿರ್ತಾರೆ ಎರಡರಲ್ಲೂ. ಅವು ಯಾವಾಗಲೂ ಒಂಥರ ಇನ್ಯಾಕ್ಟಿವ್, ಏನು ಕೇಳಿದ್ರು ಏನೋ ಒಂಥರ ಪ್ಯಾಸಿವ್ ಅಪ್ರೋಚ್, ದೇವರೇ ಇಲ್ರಿ ಅಂತ ಹೇಳ್ತಾನಲ್ಲ, ಬಡಬಡಿಸ್ತಿರ್ತಾನೆ, ಕುಡಿದವನು ಬಡಬಡಿಸ್ತಾನೆ ಅಂತಾರೆ. ಆ ಥರ ಎಬ್ಬಿಸಿದ್ರೆ ಹೇಳೋದಿಲ್ಲ ಅವನು, ಹುಷಾರಾಗಿದ್ದ ಇದ್ರ ಬಗ್ಗೆ ಅನಲೈಸ್ ಮಾಡ್ಕೋಬೇಕು. ವಿಷಬೇಡ ಹೋತು ಗಸಗಸೆ ಪಾಯಸ ಎರಡು ಕುಡಿದು ಬಿಟ್ಟರೆ ಕತೆ ಮುಗೀತು. ಯಾವ ಹೇಳೋದ್ರ ಬಗ್ಗೆ ಅವಳೇ ಹೇಳಬೇಕಷ್ಟೇ. ಗುಣವ್ಯತಿಕರ ಕಾಲ ಸ್ವಭಾವ ಸೂತ್ರಮೇವ ಚ ಅನ್ನೆಲ್ಲ ಬಿಡಿಸ್ತಾರೆ ಭಗವದ್ಗೀತೆಯಲ್ಲಿ, ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಗುಣತ್ರಯ ವಿಭಾಗ ಯೋಗ ಅಂತಲೇ ಹೇಳ್ತಾರೆ. ಅಲ್ಲಿ ವಿಸ್ತಾರ ಮಾಡಿದರೆ ಸಂಕ್ಷೇಪ ಮಾಡಿಬಿಡ್ತಾರೆ, ಅಲ್ಲಿ ಸಂಕ್ಷೇಪ ಮಾಡಿ ವಿಸ್ತಾರ ಮಾಡ್ತಾರೆ. ಅದಕ್ಕೆ ಒಂದಕ್ಕೊಂದು ಎರಡು ಏನಿವು ಕಾಂಪ್ಲಿಮೆಂಟ್ರಿ ವರ್ಸ್, ಎರಡನ್ನು ಜೊತೆಯಾಗಿ ಓದ್ಬಿಟ್ರೆ ಮಾತ್ರ ಪೂರ್ತಿ ಅರ್ಥ ಆಗೋದು. ಹೇಳ್ತಿರೋದು ಒಬ್ಬನೇ ಕೃಷ್ಣ, ಗೊತ್ತಾಯ್ತಾ? ಕೇಳ್ತಿರೋದು ಒಂದೇ ರೀತಿ ವ್ಯಕ್ತಿಗಳು, ಉದ್ಧವರು ಸಾತ್ವಿಕ, ಅರ್ಜುನನು ಸಾತ್ವಿಕ, ಇಬ್ಬರಿಗೂ ಜ್ಞಾನ ಬೇಕು. ಆದ್ದರಿಂದ ಶ್ರೋತ್ರಾನುಕೂಲ್ಯನೂ ಸರಿ ಇದೆ, ಭಕ್ತರಾನುಕೂಲ್ಯ ಸೇಮ್. ಪ್ರಸಂಗ ಅಲ್ಲಿ ಅರ್ಜುನ ಯುದ್ಧ ಮಾಡೋ ಪ್ರಸಂಗ, ಉದ್ಧವ ಇಲ್ಲಿ ಕೃಷ್ಣನ ಬಿಟ್ಟಿರೋ ಪ್ರಸಂಗ. ಉದ್ಧವ ನೀನು ಬೇರೆ ಕಡೆ ಹೋಗಬೇಕು ಅಂತ ಕೇಳಿದಾಗ ಭಾಳ ಸೀರಿಯಸ್ ಆಗಿ ಕೇಳ್ತಾನೆ ಎಲ್ಲ ಕೂಡ. ಮತ್ತೆ ಬರೋದಾದರೆ ಯೋಚನೆ ಮಾಡೋದಿಲ್ಲ, ಪುಸ್ತಕ ವಾಪಸ್ ಕೊಡಬೇಕು ಅಂತಿದ್ರೆ ನೀಟಾಗಿ ಓದ್ತಾನೆ. ಅದನ್ನು ಗೊತ್ತಾಯ್ತಲ್ಲ, ಮನೇಲಿ ಇದ್ರೆ ಓದೋದು ಇಟ್ಕೊಂಡ್ಬಿಡ್ತಾರೆ, ಹಾಗೆ ಓದೋದೇ ಇಲ್ಲ ಇಟ್ಟೋದಲ್ಲ. ಮನೇಲಿ ತನ್ನ ಪುಸ್ತಕ ತಾನೆ ಓದೋದೇ ಇಲ್ಲ, ಅದಕ್ಕೆ ಯಾವಾಗಲೂ ಇನ್ನೊಬ್ಬರು ಪುಸ್ತಕ ಇಟ್ಕೊಂಡ್ರೆ ಅನುಕೂಲ ಏನಂತ ಕೇಳಿದರೆ ಸೀರಿಯಸ್ ಆಗಿ ಓದ್ತೀನಿ ಅವನು. ಕೆಲವು ಓದೋದಿಲ್ಲ ಆದರೂ ಕಳೆದು ಬಿಡ್ತಾರೆ, ಕೆಲವು ಅಂಥವ್ರು ಇರ್ತಾರೆ, ಅವ್ರಿಗೆ ಯಾರು ಉಪಯೋಗ ಇಲ್ಲ. ಅದರಿಂದ ಯಾರಾದರೂ ಒಳ್ಳೆ ಇಂಪಾರ್ಟೆಂಟ್ ಪುಸ್ತಕ ಆಗಿ ವಾಪಸ್ ಕೊಡಬೇಕು ಅಂತಿದ್ರೆ ಭಾಳ ಸೀರಿಯಸ್ ಆಗಿ ಬಂದು ಓದಿ ಮುಗಿಸ್ಬಿಡ್ತಾರೆ. ಆದರೆ ಯಾವಾಗಲೂ ಕೂಡ ಏನು ಮಾಡಬೇಕಾಗ ಇನ್ನೊಬ್ರು ಸಿದ್ಕೋಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮ ಪುಸ್ತಕ ಇನ್ನೊಬ್ಬರು ಪುಸ್ತಕ ಅಂತ ತಿಳ್ಕೊಂಡು ಓದ್ಬೇಕು ಅಷ್ಟೇ ಬರುತ್ತೋ, ಬೇರೆ ಇಲ್ಲ. ಯಾವಾಗ ಹಾಳಾಗುತ್ತೋ ಯಾರಿಗೆ ಗೊತ್ತು, ಕಷ್ಟದಲ್ಲಿ ಓದಿ ಮುಗಿಸ್ಬಿಡ್ಬೇಕು. ಸತ್ವಂ ಜ್ಞಾನಂ ರಜಃ ಕರ್ಮ ತಮಃ ಅಜ್ಞಾನಂ ಇಹ ಉಚ್ಯತೆ ಇಹ ಸೃಷ್ಟಿಕಾಲೇ ಸತ್ವಂ ಜ್ಞಾನಂ ಸತ್ವಗುಣಜನ್ಯಂ ಜ್ಞಾನಂ ರಜೋಗುಣಜನ್ಯಂ ಕರ್ಮ ತಮೋಗುಣಜನ್ಯಂ ಅಜ್ಞಾನಮಿತಿ ಉಚ್ಯತೆ. ಪ್ರಳಯ ಕಾಲಾತ್ ಸೃಷ್ಟಿಕಾಲೇ ಅಯಂ ವಿಶೇಷ ಇತಿ ಬಾಹ್ಯ ಜ್ಞಾನಂ ಪ್ರಾಕೃತಮಿತಿ ಸಿದ್ಧಂ. ಯದ್ವಾ ಪ್ರಳಯ ಸೃಷ್ಟವಪಿ ಪ್ರಕೃತಿರ್ಗುಣಃ ಆತ್ಮನಃ ಪರಮಾತ್ಮನೋ ವಿಶೇಷಾಪಾತಕಃ ಕಿಂತು ಜೀವಶ್ಚೈವ ಕಥಮತ್ರಃ ಸತ್ವಮಿತಿ. ಆದರೆ ಪರಮಾತ್ಮನಿಗೆ ಮಾತ್ರ ಗುಣಗಳ ಸಂಪರ್ಕ ಅಲ್ಲೂ ಇಲ್ಲ, ಸೃಷ್ಟಿ ಬಂದ ಮೇಲೂ ಇಲ್ಲ. ಸತ್ವಾದಯೋ ಜೀವಸ್ಯ ಬಾಹ್ಯಾದಿ ಜ್ಞಾನಜನಕ ಇತಿ. ಸತ್ವಾದಿ ಗುಣಗಳು ಜೀವನಿಗೆ ಬಾಹ್ಯ ಜ್ಞಾನಾದಿಗಳಿಗೆ ಕಾರಣ. ಪರಮಾತ್ಮ ಯಾರವನು ನಿರ್ಗುಣ ಅಬೌ ಆಲ್ ದಿ ತ್ರಿಗುಣ ಸಾದ್ದರಿಂದ ಅವನು ಎಫೆಕ್ಟ್ ಮಾಡೋದಿಲ್ಲ. ಅಂತಸ್ಥಃ ಪುರುಷೋ ನಾಮ ಜ್ಞಾನದಃ ಸರ್ವದೇಹಿನಾಂ ಆಮೇಲೆ ಬಹಿಸ್ಥಃ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ ಇತಿ ವಚನ. ಎಷ್ಟು ಇಂಪಾರ್ಟೆಂಟ್ ಇದು. ದೇವರು ದೇವರೇ, ಪುರುಷ ಅಂತ ಒಂದು ರೂಪ, ಈಶ್ವರ ಅಂತ ಒಂದು ರೂಪ. ಪುರುಷ ರೂಪ ಅಂದ್ರೇನು? ಅಂತಸ್ಥಃ ಪುರುಷೋ ನಾಮ, ನಮ್ಮ ದೇಹದೊಳಗಿದ್ದು ನಿಯಾಮಕವಾದ ರೂಪಕ್ಕೆ ಏನಂತ ಕರೀತಾರೆ? ಪುರುಷ ಅಂತ. ಅದಕ್ಕೆ ಪುರುಷ ಸೂಕ್ತದಿಂದ ಯಾಕೆ ಅಭಿಷೇಕ ಮಾಡಬೇಕು ಅಂದರೆ ಯಾರಿಗದು? ಬೆಂಬರೂಪಿ ಪರಮಾತ್ಮನ ಅಭಿಷೇಕ. ಪುರುಷ ಸೂಕ್ತ ಹೇಳಬೇಕು. ಪುರುಷ ಸೂಕ್ತಕ್ಕೂ ನಾವು ಅಭಿಷೇಕಕ್ಕಿರೋ ಸಂಬಂಧ ಅದೇನೆ. ದೇವ್ರ ಪೂಜೆ ಅಂದರೆ ಏನದು? ಬಿಂಬರೂಪಿಯಾದ ಪರಮಾತ್ಮನ ಪೂಜೆ, ಗೊತ್ತಾಯ್ತಾ? ಬಿಂಬರೂಪಿಯಾದ ಪರಮಾತ್ಮನ ಪೂಜೆ. ಆದ್ದರಿಂದ ಇನ್ನೊಬ್ಬರು ಮಾಡೋಗಿಲ್ಲ, ಅದನ್ನ ಯಾರು ಮಾಡಬೇಕು? ಅದನ್ನು ತಾವೇ ಮಾಡೋದು. ಸೈನ್ ಹುಡುದೆಲ್ಲ ಮಾಡೋ, ಸೈನ್ ಕೂಡ ಇನ್ನೊಬ್ಬರು ಮಾಡಿಬಿಟ್ರೆ ಗತಿ ಏನಾಗ್ತದೆ? ಸೈನ್ ಇನ್ನೊಬ್ಬರು ಫೋರ್ಜರಿ ಆಗ್ತದೆ ಅಷ್ಟೇ. ಸೈನ್ ಯಾರು ಮಾಡಬೇಕು? ಬಿಂಬರೂಪ ಅಂದರೆ ಸಿಗ್ನೇಚರ್ ಇದ್ದಾಗ ಬೇರೆ ಯಾರು ಮಾಡಿ ಪೂಜೆ ಮಾಡೋದು, ತಾನೇ ಪೂಜೆ ಮಾಡಬೇಕಾದ. ಅದಕ್ಕೆ ಬಿಂಬರೂಪದ ಪೂಜೆ ಏನು ಉಪಯೋಗಿಸ್ಬೇಕಾಗ? ಪುರುಷ ಸೂಕ್ತನೇ ಉಪಯೋಗಿಸು, ಬೇರೆ ದಾರಿನೇ ಇದೆ. ಏನೋ ಪುರುಷ ಅಂತ ಅದಕ್ಕೆ ಸಾಮಾನ್ಯ ಹೆಸರು ಹೇಳಲಿಲ್ಲ ಈಗ. ಏನೋ ನಿಮಗೆ ವಿಶೇಷ ಗೊತ್ತು, ಸಾಮಾನ್ಯ ಗೊತ್ತಾಗೋದು ವಿಶೇಷ ಗೊತ್ತಾಗೋದು ಫಸ್ಟು. ನಿಮ್ಮ ಮೊದಲು ಪುಸ್ತಕ ಅಂತ ಗೊತ್ತಾದ್ಮೇಲೆ ಯಾವ ಪುಸ್ತಕ ಅಂತ ಮುಂದೆ ನೆನಪಿಸ್ತು. ಮೊದಲು ಏನಂತ ನೋಡ್ತೀರಿ? ಇದನ್ನು ಫಸ್ಟ್ ಪುಸ್ತಕ, ಸೆಕೆಂಡ್ ಸಂಸ್ಕೃತ ಪುಸ್ತಕ, ಆಮೇಲೆ ಭಾಗವತ ಪುಸ್ತಕ, ಅದು ವ್ಯಾಖ್ಯಾನ ಸಮೇತ ಪುಸ್ತಕ. ಎಷ್ಟು ಡೀಟೇಲ್ಸ್ ಬಂತು ಆಮೇಲೆ? ಇದೆಲ್ಲ ಯಾವಾಗ ಬಂತು? ಪುಸ್ತಕ ಅಂತ ಗೊತ್ತಾದ್ಮೇಲೆ ಬಂತೀವಲ್ಲ. ಫಸ್ಟ್ ಅದಕ್ಕೆ ಪುರುಷೋಕ್ತ ಪುರುಷ ಎಂಬುದು ಸಾಮಾನ್ಯವಾದ ರೂಪ, ಹರಿ ಪುರುಷ ಎಲ್ಲ ಈಕ್ವಿವಲೆಂಟ್ಸ್. ಬಿಂಬರೂಪ ಕರೆಕ್ಟ್ ಗೊತ್ತಾಗೋದು ಯಾವಾಗ? ಈ ಪುಸ್ತಕ ಅಂತ ಗೊತ್ತಾಗಲಿ ಏನು ಓದಬೇಕಾಗಿಲ್ಲ. ಆದರೆ ಇದು ಇದು ಭಾಗವತ ಅಂತ ಗೊತ್ತಾಗ ಎಷ್ಟು ಮುಂದೆ ಹೋಗಿರ್ಬೇಕಾಗಲೇ. ಭಾಗವತ ಶ್ಲೋಕ ಓದಕ್ಕೆ ಬರಬೇಕು, ಅವೆಲ್ಲ ಗೊತ್ತಾಗಬೇಕಾದ್ರೆ ಭಾರಿ ಮುಂದೆ ಹೋಗಿರ್ಬೇಕು. ಸೊ ಎಕ್ಸಾಕ್ಟ್ ಬಿಂಬರೂಪ ಗೊತ್ತಾಗಬೇಕಾದ ಸಾಧನೆ ಬಹಳ ಮುಂದುವರೆದಿರ್ಬೇಕು, ಕಷ್ಟ ಗೊತ್ತಾಗೋದು. ಸತ್ವಂ ಜ್ಞಾನಂ ರಜಃ ಕರ್ಮ ಅದನ್ನು ಹೇಳ್ತಾರೆ. ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವ ದೇಹಿನಾಂ ಬಹಿಸ್ಥಃ ಈಶ್ವರೋ ನಾಮ ಹೊರಗಿದ್ದ ನಿಯಂತ್ರಣ ಮಾಡೋ ರೂಪಕ್ಕೆ ಏನಂತ ಕರೀತಾರೆ? ಈಶ್ವರ ಅಂತ ಕರೀತಾರೆ. ಜ್ಞಾನಾದಿ ಫಲದೋ ಹರಿಹಿ, ನಮ್ಮಲ್ಲೇ ಪದ್ಧತಿ ಉಂಟು. ಎಕ್ಸಾಮ್ ಆದರೆ ನಿಂತಿರ್ತಾರೆ ಮೇಷ್ಟ್ರು, ಅವ್ರನ್ನ ಏನಂತ ಕರೀತಾರೆ? ಅವ್ರನ್ನ ಇನ್ವಿಜಿಲೇಟರ್ ಅಷ್ಟೇ. ಅವರಿಗೆ ಕ್ಲಾಸಲ್ಲಿದ್ದಾಗ ಇನ್ವಿಜಿಲೇಟರ್ ಅಲ್ಲ, ಟೀಚರ್ ಅವನು. ಕ್ಲಾಸಲ್ಲಿದ್ದಾಗ ಟೀಚರ್, ಇಲ್ಲಿದ್ದಾಗ ಇನ್ವಿಜಿಲೇಟರ್. ವ್ಯಾಲ್ಯೂ ಮಾಡೋಕೆ ಎಕ್ಸಾಮ್ ಇರೋದು ಅವನೇನೆ, ಗೊತ್ತಾಯ್ತಾ? ಒಂದೊಂದು ಬಂದು ಒಬ್ಬನೇ ವ್ಯಕ್ತಿ ಡಿಫರೆಂಟ್ ರೋಲ್ ಅದು. ಅವನು ಕರಿಬೇಕಾದ ರೀತಿಯೇ ಕರೆಯೋದು. ಯೋಚನೆ ಮಾಡಿದರೆ ದೇವರು ಏನಾಗಿದ್ದಾನೆ? ಹೊರಗಿದ್ದು ಈಶ್ವರ ನಾಮಕನಾಗಿದ್ದಾನೆ. ಒಳಗಿದ್ದು ಪುರುಷನಾಮಕನಾಗಿದ್ದಾನೆ. ಎರಡು ರೂಪಕ್ಕೂ ಭೇದ ಇಲ್ಲ, ಅದನ್ನು ಹೇಳಕೊಟ್ಟಿದ್ದಾನೆ. ಇವರು ಜೀವನಿಗೂ ಈಶ್ವರಿಗೂ ಭೇದ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪುರುಷಾಖ್ಯೋ ಹೃದ್ಗತಸ್ತು ವಿಷ್ಣುರುಜೀವ ವಿಬೋಧಕ ಫಲದಾತ್ರಾತು ಬಾಹ್ಯೇನ ಯಯೀಶೇನಭಿಧಾಂ ವದೇತ್ ತಥೈವಾನ್ಯಸ್ವರೂಪೇಶು ವಿಷ್ಣೋರ್ಯೋ ಭೇದದರ್ಶಕ ಏಚ ಜೀವೇಶ್ವರಾಭೇದಂ ಪಶ್ಯಂತೋ ಅನರ್ಥಭಾಗಿನಃ. ಅದನ್ನು ಹೇಳಿದರು. ಪುರುಷಾಖ್ಯ ಹೃದ್ಗತಸ್ತು ವಿಷ್ಣು, ಹೃದ್ಗತನಾದ ವಿಷ್ಣು ಪುರುಷ ಎಂಬ ಹೆಸರನ್ನು ಹೊಂದಿದ್ದಾನೆ. ಜೀವ ವಿಬೋಧಕ, ಇವರು ವಿಶೇಷವಾದ ಜ್ಞಾನವನ್ನು ಕೊಡೋ ರೂಪ. ಫಲದಾತ್ರಾತು ಬಾಹ್ಯೇನ ಯ ಈಶೇನ, ಪರಿಯರ ರೂಪ ಈಶ್ವರ ರೂಪ. ಈಶೇನ ಭಿದಾಂ ವದೇ, ಆದರೆ ಎರಡು ರೂಪಗಳಿಗೇನಿಲ್ಲ, ಭೇದ ಇಲ್ಲ, ಅದು ಅರ್ಥ ಮಾಡ್ಕೋಬೇಕು. ಯಾರು ಭೇದ ಹೇಳ್ತಾರೋ ಅವನು ಹಾಳಾಗಿ ಹೋಗ್ತಾನೆ. ತಥೈವ ಅನ್ಯ ಅದೇ ರೀತಿ ವಿಷ್ಣುವಿನ ಈಶ್ವರ ರೂಪಕ್ಕೂ ಪುರುಷ ರೂಪಕ್ಕೂ ಭೇದ ಇಲ್ಲ, ಅಷ್ಟೇ ಇಲ್ಲ, ಅದರ ಮತ್ಸ್ಯಕುರ್ಮಾದಿ ರೂಪಗಳಿಗೂ ಭೇದ ಇಲ್ಲ. ಅದು ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ. ಈ ರೀತಿ ಭೇದ ಇದೆ ಅಂತ ಅಕಸ್ಮಾತ್ ಹೇಳಿದರೆ ಅದು ತಪ್ಪು. ಈಶ್ವರ ರೂಪಕ್ಕೂ ಪುರುಷ ರೂಪಕ್ಕೂ ಭೇದ ಇದೆ ಅಂತ ಹೇಳಿದರೆ ಎಷ್ಟು ತಪ್ಪೋ, ಮತ್ಸ್ಯಕುರ್ಮಾದಿ ರೂಪಗಳಿಗೂ ಅದಕ್ಕೂ ಭೇದ ಇದೆ ಅಂದರೂ ತಪ್ಪೇ. ಅದು ಇನ್ನೊಂದು ತಪ್ಪು ಯಾವುದು ಅಂದರೆ, ಯೋ ವಿಷ್ಣೋ ಜೀವೇಶ್ವರ ಅಭೇದಂ ಪಶ್ಯಂತಹ, ಇಲ್ಲಿ ಭೇದ ಹೇಳಿದರೆ ತಪ್ಪು, ಜೀವೇಶ್ವರ ಅಭೇದ ಹೇಳಿದರೆ ತಪ್ಪು. ಗೊತ್ತಾಯ್ತಾ, ಎಲ್ಲಿ ಭೇದ ಹೇಳಬಾರದೋ ಅಲ್ಲಿ ಭೇದ ಹೇಳ್ತಾರೆ, ಎಲ್ಲಿ ಅಭೇದ ಹೇಳಬೇಕೋ ಅಲ್ಲಿ ಭೇದ ಹೇಳ್ತಾರೆ, ಇದು ತಪ್ಪಾಗಿ. ಜೀವೇಶ್ವರಿ ಭೇದ ಹೇಳಬೇಕು. ಏನು ಹೇಳಿಬಿಟ್ರು ಅವರು? ಅಭೇದ ಹೇಳಿಬಿಟ್ರು. ಪರಮಾತ್ಮರ ಮತ್ಸ್ಯಕೂರ್ಮಾದಿ ರೂಪಗಳು ಏನು ಹೇಳಬೇಕಿತ್ತು? ಅಭೇದ ಹೇಳಬೇಕಾಯ್ತು. ಏನು ಹೇಳಿಬಿಟ್ರು ಅಲ್ಲಿ? ಭೇದ ಹೇಳಿಬಿಟ್ರು. ಅಲ್ಲಿ ಎಷ್ಟು ಉಲ್ಟಪಲ್ಟ ಮಾಡಿದ್ದ. ಇದಕ್ಕೆ ಅಂದಂಥ ಇನ್ನೇನಾಗುತ್ತೆ ಈಗ? ಸ್ವಲ್ಪ ಇವು ಪಾಯಸಕ್ಕೆ ಉಪ್ಪು ಹಾಕಿಬಿಟ್ರೇ ಮನುಷ್ಯರ ಬದ್ದಿ ಬಾಯಿ ಬಂದ ಬೈತಾರ ಅವ್ರನ್ನ. ನೆಕ್ಸ್ಟ್ ಟೈಮ್ ಅಡಿಗೆ ಕರೆಯೋದಿಲ್ಲ ಅವ್ರನ್ನ. ಪಾಯಸಕ್ಕೆ ಉಪ್ಪು ಹಾಕಿಬಿಟ್ರೆ ನೆಕ್ಸ್ಟ್ ಟೈಮ್ ಏನು ಸಾರಿ ಅಂದರೂ ಕೂಡ ನಿಮ್ಮ ಬೈಬಿಟ್ಟು ಹೋಗಿ ಬರಬೇಡ ಅಂತ ಹೇಳ್ಬಿಡ್ತು. ಅವ್ರಿಗೆ ವಿಷಯರೇ ಹಾಕಿಲ್ಲ, ಉಪ್ಪು ಹಾಕಿದಾನೆ ಅಷ್ಟೇ. ಅಂಥ ಹೊತ್ತಲ್ಲಿ ಇಷ್ಟು ಮಾಡಿದರೆ ಈ ಸಕ್ಕರೆ ಉಪ್ಪಿಗೆ ಅಷ್ಟು ಭೇದ ಹೇಳಬೇಕಾದ್ರೆ ಅಭೇದ ಹೇಳ್ತಾರಲ್ಲ ಅವ್ರಿಗೆ, ಏನು ಮಾಡೋಕೆ ಗೊತ್ತಾ? ಎಲ್ಲದಕ್ಕೆ ಅಭೇದ ಇಲ್ಲಣಪ್ಪ, ಊಟಕ್ಕೆ ಬಾ ಅಂತ ಕರೆದು ಹಾಕ್ಬೇಕು. ಅವಾಗ ಗೊತ್ತೆ ಏನಾದ್ರು ಅಭೇದ ನೆನಪಿರಲಿ ಅಂತ ಹೇಳಿ ಏನಾದ್ರು ಮಾತಾಡಲಿ, ಏನು ಹೇಳ್ಬೇಕಾದ್ರೆ ಅಭೇದ ಅಭೇದ ಮಾತಾಡಬೇಡ ಅಂದರೆ ಬೋದು. ಅವ್ರು ಹೇಳ್ತಾರಾಗ ಅಭೇದ ಜನ್ಮದಲ್ಲಿ ಹೇಳೋದಿಲ್ಲ ಅಂತ ಹೇಳ್ತೀನಿ, ಇನ್ನು ಅಭೇದ ಹೇಳೋದಕ್ಕೆ ಹೋಗೋದಿಲ್ಲ. ನೀರು ಹಾಕಿದ್ರೆ ಕೆಂಡ ಹಾಕ್ಬಿಟ್ಟು ಅವ್ರಿಗೆ, ನೀರು ಕೇಳಿದ ಅವನು ಒಂದಿಷ್ಟು ಕೆಂಡ ಸುರಿಬಿಟ್ಟ ಮೈ ಮೇಲೆ. ಅಭೇದ ನೀರಿಗೂ ಸರಿ ಬೆಕ್ಕಿಗೂ ಭೇದನೇ ಅನ್ವಲ್ಲಪ್ಪ, ಅವು ಏನು ಮಾಡ್ತಾರಾಗ? ಎಂದೆಲ್ಲ ಮಾತಾಡೋದಿಲ್ಲ. ಮತ್ತೆ ಚಳಿಗಾಲದಾಗ ಏನು ಬಿಸಿ ಹೀಟ್ರ್ ಕೊಡೋದನ್ನ ತಮ್ಮ ಫ್ರಿಜ್ ಇಟ್ಬಿಟ್ಟ, ಫ್ರಿಜ್ ಒಳಗೆ ಹಾಕ್ಬಿಟ್ಟ ಒಯ್ದು. ಎಷ್ಟಿಟ್ಟಾಗತ್ತಾಗ ಜಡ ಜಡ ಭೇದ ಒಪ್ಪದೆ ಹೋದ್ರೆ ಮನುಷ್ಯ ಬದುಕಕ್ಕಾಗ್ತಿರ್ಲಿಲ್ಲ. ಹೊತ್ತಾನೆ ಜಡ ಜಡ ಭೇದ ಒಪ್ಪಬೇಕು, ಜೀವ ಜೀವ ಭೇದ ಒಪ್ಪಬೇಕು. ಯಾರದೋ ಸಿಟ್ಟು ಯಾರಿಗೋ ಹೋಯ್ತು, ಅಲ್ಲಿ ಜಡದಲ್ಲಿ ತಪ್ಪಾಯಿತು, ಜೀವದಲ್ಲಿ ತಪ್ಪಾಯಿತು. ಇಲ್ಲಿ ಎಷ್ಟು ಗಲಾಟೆ ಆಗುತ್ತೆ ಅದು ಒಬ್ಬೊಬ್ಬರಿಗೆ. ಆಸ್ತಿ ಸೈಟ್ಗೆ ಜಗ ಹಾಕಿ ಜಗಳಾಗುತ್ತೆ. ಈಗ ಸೈಟ್ ಅಲ್ಲೇ ಇರುತ್ತೆ, ನಂದು ನಂದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಲ್ಲಿ ಗಲಾಟೆ ಆಗೋದಿಲ್ಲ. ಯಾಕೆ ಅಲ್ಲಿ ಅಭೇದ ಹೇಳೋದಾದರೆ ಏನು ಮಾಡಬಾರ್ದಾಗಿತ್ತು? ಅಲ್ಲಿ ಎಲ್ಲ ಒಂದೇ ಆಗ್ಬೇಕಾಯ್ತು, ಗಲಾಟೆನೇ ಬರಬಾರ್ದಾಗಿ. ಎಷ್ಟು ತಪ್ಪು ಹೇಳ್ತಾರೆ, ಅದನ್ನೆಲ್ಲ ಬಿಡಿಸ್ಲಿಕ್ಕೆ ಹೊರಟಿರೋದು. ಅನರ್ಥ ಭಾಗಿನಃ, ಏನಾಗುತ್ತೆ ಅವರಿಗೆ? ಅನರ್ಥವಾಗುತ್ತೆ, ಬೇರೆ ದಾರಿನೇ. ಇತಿ ವಾಕ್ಯಕ ಏನರ್ಥ ವ್ಯಾವಹಾರಿಕ ಅದು ಏನದು ಅರ್ಥ? ಏನರ್ಥ ವ್ಯಾವಹಾರಿಕ ಅಂದರೆ ಸುಳ್ಳಿಗೆ ಇನ್ನೊಂದು ಹೆಸರು ಅಲ್ಲ, ಸುಳ್ಳಿಗೆ ಮತ್ತೊಂದು ಹೆಸರು. ವ್ಯಾವಹಾರಿಕ ಮೀನ್ಸ್ ಏನು? ಸುಳ್ಳು ಭೇದ ಅಂತ. ಸುಳ್ಳು ಭೇದ ಅಂದರೆ ಏನರ್ಥ ಅದಕ್ಕೆ? ನೋ ಭೇದ ಅಂತ. ಅದು ಏನು ಮಾಡಿ ಸುಳ್ಳು ಒಂದು ಜನಕ್ಕೆ ಅರ್ಥ ಆಗ್ತದೆ ಅಂತ ಏನು ಮಾಡಿಬಿಟ್ರು ಅವರು? ವ್ಯಾವಹಾರಿಕ ಅಂತ ಪದ ಹಾಕಿಬಿಟ್ರು, ಫಾರ್ ಮಿಸ್ಲೀಡಿಂಗ್ ವರ್ಡ್ ಆಯಿತು. ಅದಕ್ಕೆ ಮಧ್ವೇಂದ್ರ ಹೇಳಿದರು. ಹೇಳಿದ್ದೇನಂತ ಕೇಳಿದರೆ, ಬುದ್ಧಿವಂತಿಕೆಯಿಂದ ಸದಸದ್ ಅಸತ್ಪದೇ ಸನ್ ಪದಸದ್ ವಿವಿಕ್ತಂ ಮಾಯಾಖ್ಯಯ ಸಮೃತಿ ಮಭ್ಯಧತ್ತ ಬ್ರಹ್ಮಾಪ್ಯಖಂಡಂ ಬತ ಶೂನ್ಯ ಸಿದ್ಧೈ ಪ್ರಚನ್ನ ಬೌದ್ಧೋಯ ವತ ಪ್ರಸಿದ್ಧ. ಸೇಮ್ ವಿಷಯನೇ, ಬೇರೆಲ್ಲ ಹಾಕಿಬಿಟ್ರಷ್ಟೇ. ಈ ಹೋಟ್ಲಿಗೆ ಹೋಗಿ ಮಾಡ್ತಾರಲ್ಲ ಎಲ್ಲ ಕೂಡ, ನೊಣ ಬಿದ್ದಿರುತ್ತೆ ಅಂತ ತಿಳ್ಕೊಬೋಣ. ಏ ನೊಣ ಬಿದ್ದಿರುತ್ತೆ ಬೇರೆ ತೊಗೊಂಬಂತಾರೆ, ಅವ್ನು ಹೋಗ್ತಾರೆ ತಂದು ಕೊಡ್ತಾರೆ, ಜೋರು ಮಾಡ್ತಾರೆ ಪಕ್ಕ ನೋಡಿ ಹೇಗೆ ಕಂಟ್ರೋಲ್ ಮಾಡಿದೆ ಅಂತ. ಅವ್ರು ಏನು ಮಾಡಿರ್ತಾರೆ, ಆ ನೊಣ ಇದ್ದಾಗ ಮತ್ತೆ ತಂದಿಟ್ಟಿರ್ತಾರೆ ಅಷ್ಟೇ. ಅವ್ರು ಅವ್ರ ಕೈಲಿ ಬೇಸ್ಕೋಬೇಕಿಲ್ಲ, ಯಜಮಾನ ಕೈಲೇ. ಅದಕ್ಕೆ ನೊಣ ಅಲ್ಲಿ ಬಿಸಾಕ್ತಾರೆ ತಂದಿಡ್ತಾರೆ ಅಷ್ಟೇ. ಇನ್ನೇ ಅಥವಾ ಅದನ್ನೇ ಕಿವಿಚಿ ಬಿಟ್ರೆ ಕಿವಿಚಿ ಬಿಟ್ಟೆ ಹೇಳಕ್ಕೆ. ಯಾಕೆ ಇವ್ರು ತಿನ್ನೋರು ಹೋದ್ರೆ ಅವರೇನಂತೆ, ಏನೋ ಹೀಗೆ ಮಾಡ್ತೀನಿ ನೀವು ಮಾಡಿ ಕೆಲಸ ರೀ ಅಂತಂದ ನಾವು ಬಂದಿರೋದಿಲ್ಲಿಗೆ ನಾವು ಕೊಟ್ಟಾಗ ತಿನ್ನಬೇಕು ಅಂತ ಅಷ್ಟೇ. ಅದು ಅದೇನು ಹೆಸ್ ಬರಲಾಗಲಿಲ್ಲ ವಿಷಯ, ಅದೇ ಆಗಿರೋದು. ಎಷ್ಟು ಮೂರ್ಖರು ಇರ್ತಾರೆ, ಇದೆಲ್ಲ ಯೋಚನೆ ಮಾಡಿದರೆ ತಾವು ಯಾರು ಆ ಕಡೆ ನೋಡೋದೇ ಇಲ್ಲ. ಅವನು ತನ್ನ ಮಾತು ಫೈನಲ್ ತಿಳ್ಕೊಂಡ್ಬಿಟ್ಟಿರ್ತಾರೆ. ವ್ಯಾವಹಾರಿಕಾರ ಹೈಲಿ ಮಿಸ್ಲೀಡಿಂಗ್ ಇರ್ತಾರೆ ಮಾತು. ಸತ್ಯಂ ಜ್ಞಾನಂ ರಜಃಕರ್ಮ ತವ, ಅದಕ್ಕೆ ಆಚಾರ ಅಟ್ಯಾಕ್, ಅದನ್ನೇ ಅಟ್ಯಾಕ್ ಮಾಡಿದರು. ಏನಪ್ಪ ಇದು ವ್ಯಾವಹಾರಿಕ ಅಂದರೆ ಉತ್ತರ ಕೊಡ್ಲಿಕ್ಕಾದ್ರೆ ಫಜಿತಿಯಾಗೋಯ್ತು. ಹೇಳಿತಾ, ವ್ಯಾವಹಾರಿಕ ಅನ್ನೋ ಪದ ಯಾರೋ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದೆ, ಶಾಸ್ತ್ರೀಯ ಮೋಸ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಏನು ಹೇಳ್ತಿ ಹೇಳ್ಬಿಡು. ಅವ್ರು ನಿನ್ನ ಅರ್ಥ ಹೇಳಪ್ಪ ಅದಕ್ಕೆ, ಸತ್ವನು ಅಸತ್ವನು ಸದಸತ್ವನು ಏನು ಹೇಳ್ತಿ ಹೇಳು. ಏನು ಹೇಳಿದ ಕೊನೆಗೆ ಎಲ್ಲಿ ಎಂಡ್ ಆಗಬೇಕು? ಅದು ಅಸತ್ವದಲ್ಲೇ ಎಂಡ್ ಆಗಬೇಕು, ನಿಮ್ಮ ಮಾಯದಲ್ಲೇ ಎಂಡ್ ಆಗಬೇಕು. ಅದವ್ರಿಗೆ ಭಾರಿ ಫಜಿತಿ ಆಯ್ತು. ಉಳಿದವ್ರನ್ನ ಹೇಗೋಟ್ಟು ದಾಚಿಬಿಟ್ಟಿದ್ರು ಅವರು. ಆಚಾರ್ಯ ಅವ್ರು ಪೂರ್ತಿ ಅಟ್ಯಾಕ್ ಮಾಡಿದ್ರಲ್ಲ, ಸಿಟ್ಟು ಬಂದ್ಬಿಡ್ತು. ಅವ್ರು ಮೀಟಿಂಗ್ ಶುರು ಮಾಡಿದ್ರು. ಹಾ ಮಾಯಾವಾದ ಉತ್ಸಾಹ ಮೇತಿ, ಎಂಥ ಶಾಸ್ತ್ರ ನಮ್ಮ ಶಾಸ್ತ್ರ, ಇವ್ರು ಹಾಳು ಮಾಡಿಬಿಟ್ರು ಮಧ್ವಾಚಾರ ಬದ್ರು ಅಂತೇಳಿ ಬೈತಾ ಇರ್ತಾರೆ. ಎಂಥ ಶಾಸ್ತ್ರ, ಎಲ್ಲರಿಗೂ ಟೋಪಿ ಹಾಕಿದ್ದೀವಿ ನಾವು, ಇವ್ರಿಗೆ ಮಾತ್ರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಭಾರಿ ಗಲಾಟೆ ಬಿಸಿದ್ರು. ಬರೀ ಮೀಟಿಂಗ್ ಮಾಡಿ ಏನೋ ಕರೆ ಉಪಾಯ ಏನು ಮಾಡಿದ್ರೆ ಅಂತ ಪುಸ್ತಕ ಲೈಬ್ರರಿಗೆ ಕದ್ಬೇಡ ಅಂತ ಹೊರಟ್ರಷ್ಟೇ. ಕೈಲಾಗದವ್ರು ಏನು ಮಾಡ್ತಾರೆ, ಮೈಮೆ ಪರಿಚಿಕೊಂಡ ಅಂದಾಗೆ ಲೈಬ್ರರಿ ಕದಲಿಕ್ಕೆ ಹೋಗ್ತಾರೆ. ಎಷ್ಟು ಮೂರ್ಖರು ಅಂದರೆ ಈ ರೀತಿ ಇಂಪ್ಯಾಕ್ಟ್ ಯಾರೂ ಕ್ರಿಯೇಟ್ ಮಾಡಿರಲಿಲ್ಲ. ಅದ್ವೈತರ ಖಂಡನೆ ಮಾಡಿದ್ದು ಮಧ್ವಾಚಾರ ಫಸ್ಟ್ ಅಲ್ಲ, ತುಂಬ ಜನ ಖಂಡನೆ ಮಾಡಿದರು. ಆದರೆ ಖಂಡನೆ ಹೇಗಿತ್ತು ಅಂತ ಕೇಳಿದ್ರದು ವೀಕ್ ಖಂಡನೆ ಆಗಿತ್ತು. ಅದಕ್ಕೇನು ಮಾಡಿದ್ರು ಅವರು, ಅವ್ರು ಉತ್ತರ ಕೊಟ್ಬಿಟ್ರೆ. ಅದಕ್ಕೆ ಎಲ್ಲ ಕೂಡ ಆಚಾರ ಖಂಡನೆ ಮಾಡಿದ್ದು ಏನಾಯಿತು ಅಂದರೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ, ಅದು ಪದ್ಧತಿ ಆಯಿತು. ಗೊತ್ತಾಯ್ತಾ? ಅಂಥ ಸ್ಟ್ರಾಂಗೆಸ್ಟ್ ಇದನ್ನು ಖಂಡನೆ ಮಾಡಿದ್ದು. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಚ್ಚ ಸಕಾರ. ಎಷ್ಟು ಔಷಧಿ ತೊಗೊಂಡಿರ್ತಾರೆ ಇನ್ನು ಹಾಗೇ ಇರುತ್ತೆ, ಅವ್ರು ಕೊಟ್ಟಷ್ಟು ವಾಸಿ ಆಗ್ಬಿಡುತ್ತೆ ಆ ಟೈಪ್. ಔಷಧಿ ತೊಗೊಂಡಿದ್ದೆ ತಗೋ ಬೇಕಾಶ್ ಡಾಕ್ಟರ್ ಆಯಿತು ಅಂತ ಹೇಳ್ತಾರೆ. ಬೇಕಾಶ್ ಡಾಕ್ಟರ್ ಆಯಿತು, ಡಾಕ್ಟರ್ ಚೇಂಜ್ ಆದರೆ ಹೊರತು ರೋಗ ಚೇಂಜ್ ಆಗಿಲ್ಲ, ಅದು ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಒಬ್ರು ಕೊಟ್ಟಷ್ಟು ಹೋಗ್ಬಿಡುತ್ತೆ ಸಹ. ಬೇಕಾಶರು ಉತ್ತರ ಕೊಟ್ಟಿದ್ರು ಕೂಡ ಉತ್ತರಕ್ಕೆ ಇನ್ನೊಂದು ಉತ್ತರ ಹುಡುಕಿದ್ರು ಅವರಾಗಲೇ. ಆಚಾರ್ಯರು ಕೊಟ್ಟರೆ ಉತ್ತರ ಕೊಡೋಕ್ಕಾಗಿಲ್ಲ. ನಮ್ಮಲ್ಲಲ್ಲ, ಆ ದಾಸಗುಪ್ತ ಹೇಳ್ತಾರೆ, ಅದ್ವೈತದ ಎಲ್ಲ ಅದ್ವೈತಕ್ಕೆ ಉತ್ತರ ಕೊಡೋಕೆ ಹೊರಟವರು ಕೂಡ ಒಂದಲ್ಲ ಒಂದು ಸ್ಟೇಜಲ್ಲಿ ಏನು ಮಾಡಿಕೊಂಡ್ರು, ಕಾಂಪ್ರಮೈಸ್ ಮಾಡ್ಕೊಬಿಟ್ರು ಅವರೇ. ಗೊತ್ತಾಯ್ತಾ? ಆಲ್ ಅದರ್ ಸಿಸ್ಟಮ್ಸ್ ಆವ್ ಅಂಡರ್ಗಾನ್ ಕಾಂಪ್ರಮೈಸ್ ಅಂಡರ್ ಮಾನಿಸಮ್ ಅಂತ ಹೇಳಿ ಕಾಂಪ್ರಮೈಸ್. ಆದರೆ ಆಚಾರ ಒಬ್ಬರು ಏನು ಮಾಡ್ಕೊಂಡ್ಬಿಟ್ರು, ಟೋಟಲಿ ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂದರೆ ಮಧ್ವ ಆಚಾರ. ಯಾವ ಸ್ಟೇಜಲ್ಲೂ ಏನೋ ಒಪ್ಪಲಿಲ್ಲ ಅವರು, ಅಭೇದ ಒಪ್ಪಲಿಲ್ಲ. ಅದಕ್ಕೆ ಭಾರಿ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಹೇಳ್ತಾರೆ, ಇದು ಆಚಾರ ಹೇಳಿದ ಸಿದ್ಧಾಂತ ಜಗತ್ತಿನಲ್ಲಿ ಹೈಯೆಸ್ಟ್ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಸಿದ್ಧಾಂತ ಇಲ್ಲ. ಅದಕ್ಕೆ ಅದು ಸಮಸ್ಯೆ ಆಗಿದ್ದು ಅವ್ರಿಗೆ. ಇದೆಲ್ಲ ವ್ಯಾವಹಾರಿಕ ಅನ್ನೋ ಟರ್ಮ್ ಹೇಳಿದ್ದು. ಟರ್ಮ್ ಹೇಳಿದ ಮಾತ್ರಕ್ಕೆ ಏನಾಗಲಿಲ್ಲ, ಅದು ಉತ್ತರ ಅಲ್ಲ. ಗುಣವ್ಯತಿಕಾರ ಕಾಲಃ ಸ್ವಭಾವ ಸೂತ್ರಮೇವ ಚ ಇತಿ ವಾಕ್ಯಾಚ್ಯ ಪುರುಷ ಈಶ್ವರ ಶಬ್ದ ಉಕ್ತಾರ್ಥೋ ಇತಿ ಸಿದ್ಧಂ. ಇದಾನೀಂ ಋಷಿಭಿ ಉಕ್ತತತ್ವಾನಾಂ ಸಂಖ್ಯಾಭೇದಂ ವಕ್ಷನ್ ತತ್ವಕಾರಣ ಸ್ವರೂಪಂ ತಾವದಾಹ ಗುಣವ್ಯತಿಕಾರಃ ಇತಿ. ಸತ್ವಾದಿಗುಣಾನ ಮಹದಾಧ್ಯಾತ್ಮನ ವ್ಯತಿಕರೋ ಯಸ್ಮಾತ್ ಸ ಸತ್ವಾದಿಗುಣ ವ್ಯತಿಕರೋ ಭಗವಾನ್ ಕಿಂ ನಾಮಧೇ ಇತ್ಯತ ಉಕ್ತಂ ಕಾಲ ಆಯಿತಿ. ಸತ್ವಾದಿಗುಣಗಳ ವ್ಯತಿಕರ ಅಂದರೆ ಕಾಂಗ್ರಿಗೇಷನ್, ಎಲ್ಲ ಕಂಬೈನ್ ಆಗಬೇಕು. ಗುಣಗಳನ್ನು ಕಂಬೈನ್ ಮಾಡೋದು ಯಾರು ಅಂದರೆ ಕಾಲಃ. ಜನ ಏನು ತಿಳ್ಕೊಂಡ್ರು, ಟೈಮ್ ಅಂತ ತಿಳ್ಕೊಬೇಕು. ಟೈಮ್ ಅಲ್ಲ, ಕಾಲಃ. ವಿಷ್ಣು ಸಹಸ್ರನಾಮದಲ್ಲಿ ಕಾಲ ಅಂದರೆ ಯಾರ ಹೆಸರು? ವಿಷ್ಣುವಿನ ಹೆಸರು. ಕಾಲದ ರೂಪಿಯಾಗಿ ನಾನು ಮಾಡ್ತೇನೆ ಅಂತ ಅರ್ಥ. ಕಲ ಕಾವಧೇನೋ ವಿಧಿ ಧಾತೋ ಸರ್ಜನೇನ ಬ್ರಹ್ಮಾದೀನಾಂ ಅಭೀಷ್ಟ ದೋಗ್ಧೃತ್ವಾತ್ ಕಾಲನಾಮ ಇತ್ಯರ್ಥ. ಬ್ರಹ್ಮಾದಿಗಳಿಗೆ ಅಭೀಷ್ಟಕ್ಕೆ ಕಾರಣನಾದ್ದರಿಂದ ದೇವರಿಗೆ ಕಾಲ ಅಂತ ಕರೀತಾರೆ. ಅನೇನ ಕಾರಣತ್ವ ಅನುಪತ್ತಿರಪಿ ಪರಿಹೃತ ಇತಿ ಜ್ಞಾಯತೆ. ಕಾರಣಸ್ಯ ನಾಮಾಂತರಂಚ ಸ್ವಭಾವ ಇತಿ. ಇದಕ್ಕಿನ್ನೊಂದು ಹೆಸರಿದೆ, ಕಾಲ ಅಂತ ಒಂದು ಹೆಸರು, ಸ್ವಭಾವ ಅಂತ ಇನ್ನೊಂದು ಹೆಸರು. ದೇವರಿಗೆ ಸ್ವಭಾವ ಅಂತ ಕರೀತಾರೆ. ಯಾತಕ್ಕೆ ಪರಮಾತ್ಮರು ಯಾವಾಗಲೂ ಪರಭಾವ ಅಂತಿಲ್ಲ, ಯಾವಾಗಲೂ ಒಂದೇ ರೀತಿ ಇರ್ತಾರೆ ಪರಮಾತ್ಮ. ಸ್ವತಂತ್ರ ಭಾವ, ಸ್ವತಂತ್ರೋ ಭಾವ ಸ್ವಭಾವ, ಸ್ವರೂಪಭೂತೋ ಭಾವ ಭೂತಿ ಐಶ್ವರ್ಯಮ್ಯಶ್ಚತ ತಥಾ ಇತಿವ. ಎರಡರ್ಥದಲ್ಲಿ ಸ್ವತಂತ್ರವಾದ ಭಾವ ಸ್ವಭಾವ ಅಂತ ಒಂದರ್ಥ, ಅಥವಾ ಸ್ವರೂಪಭೂತವಾದ ಭಾವ ಸ್ವಭಾವ ಅಂತ ಇನ್ನೊಂದರ್ಥ. ದೇವರಿಗೆ ಏನೇ ಗುಣ ಇದ್ರೂ ಎಂಥ ಗುಣ ಅದು? ಸ್ವರೂಪದ ಗುಣ. ಅದಕ್ಕೆ ಸ್ವಭಾವ ಅಂತ ಕರೀತಾರೆ. ಸ್ವಾಧೀನ ಸ್ವಭಾವ ಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ ಭವೇತ್ ಅನುವ್ಯಾಖ್ಯಾನದಲ್ಲಿ ಸ್ವಭಾವ ಅಂತ ಬರುತ್ತೆ. ಟೀಕಾರ ಸ್ವಭಾವ ಅಂದರೆ ವಿಷ್ಣು ಅಂತ ಅರ್ಥ ಬರೀತಾರೆ. ಇದನ್ನು ನೋಡ್ಕೊಂಡಾಗ ಅರ್ಥ ಆಗುತ್ತೆ. ಕಾರಣಸ್ಯ ನಾಮಾಂತರಂ ಚಾಹ ಸ್ವಭಾವ ಇತಿ. ಸ್ವತಂತ್ರೋ ಭಾವ ಸ್ವಭಾವ ಸ್ವರೂಪಭೂತೋ ಭಾವೋ ಭೂತಿ ಐಶ್ವರ್ಯಮ್ಯಶ್ಚ ಸ ತಥಾ ಇತಿ ವಾ. ಸ್ವಾಧೀನೋ ಭಾವ ಸತ್ತಾ ಯಶ್ಯೇ ಇತಿ ವಾ. ಇದು ಮೂರನೇ ಅರ್ಥ. ಮೂರನೇದೇನೋ, ಅವನ ಅವನ ಇರುವಿಕೆ ಅವನ ಕೈಲಿದೆ, ಬೇರೆ ಕೈಲಿಲ್ಲ. ನಮ್ಮ ಇರುವಿಕೆ ಯಾವುದು ನಮ್ಮ ಕೈಲಿಲ್ಲ. ದೇವರು ಮಾಡಿಸ್ತಾ ಮಾಡಬೇಕೆ ಹೊರತು ಸ್ವಾತಂತ್ರ್ಯ ನಮಗಿಲ್ಲ. ಅಥವಾ ಸ್ವನಿಮಿತ್ತೋ ಭಾವೋ ಜನ್ಮಾದಿಲೇಶ ತಥೇತಿವ. ಇನ್ನೊಂದು ಅರ್ಥ, ಸ್ವನಿಮಿತ್ತ ಭಾವ. ಸ್ವನಿಮಿತ್ತ ತನ್ನಿಂದಾಗಿ, ಭಾವ ಅಂದರೆ ಒಂದು ಇರುವಿಕೆಯು ಉಳಿದವರಿಗಾಗತ್ತಲ್ಲ, ಅದು ಕಾರಣವಾದವರು ತಾನೇ ಆದ್ದರಿಂದಾಗಿನೇ ಸ್ವಭಾವ ಅಂತ ದೇವರಿಗೆ ಹೆಸರು. ಸ್ವರೂಪಭೂತ ಭಾವ ಸ್ವತಂತ್ರೋ ಭಾವ ಒಂದು, ಸ್ವರೂಪಭೂತ ಭಾವ ಎರಡನೇದು, ಸ್ವಾಧೀನ ಭಾವ ಮೂರನೇದು, ಸ್ವನಿಮಿತ್ತ ಭಾವ ನಾಲ್ಕನೇದು. ಇಷ್ಟರ್ಥ ಸ್ವಭಾವ ಕೇಳಿದರು. ವಾಯುನಾವೈ ಗೌತಮ ಸೂತ್ರೇಣ ಇತ್ಯಾದೇ ವಾಯೋರೇವ ಸಜ್ಜನಾದಿ ಪ್ರತೀತೇ ಕಥಂ ಅಯಮೇವ ಸರ್ವಕರ್ತ ಇತಿ ತತ್ರಾಹ ಸೂತ್ರಮಿತಿ. ಅಂತ ಸೂತ್ರ ಅಂದರೂ ದೇವರೇ, ಕಾಲ ಅಂದರೂ ನಾರಾಯಣ, ಸ್ವಭಾವ ಅಂದರೂ ನಾರಾಯಣ, ಸೂತ್ರ ಅಂದರೂ ನಾರಾಯಣ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೂತ್ರ ಅಂದ್ರೇನು? ಧಾರಕವಾದದ್ದು. ಸೂತ್ರಧಾರ ಸರ್ವ ಜಗತ್ತಿನ ಧಾರಕ ಯಾರು? ಪರಮಾತ್ಮ. ಅದಕ್ಕೇನಂತ ಕರೀತಾರೆ ಅದನ್ನು? ಸೂತ್ರ ಅಂತ ಕರೀತಾರೆ. ವಾಯುದೇವರು ಸೂತ್ರ ಅಂತ ಸೆಕೆಂಡ್. ಎಲ್ಲ ಹೆಸರು ಮೊದಲು ಹೇಳೋದು ಯಾರನ್ನ? ದೇವರನ್ನ. ಆಮೇಲೆ ವಾಯುದೇವರು ಸೂತ್ರ. ಅಕ್ಷರ ಮಂಬರಾಂತ ಧೃತಿ ರೀತಿ ಸೂತ್ರಾದೇಹೇ ಸೂತ್ರಾದೇತಲ್ಲಿಂಗಂ ಭಗವದೇಕನಿಷ್ಠಮಿತ್ಯವಧಾರ ಇತಿ. ಇಂಥ ಒಂದು ಸರ್ವಾಧಾರತ್ವ ರೂಪವಾದ ಲಕ್ಷಣ ಯಾರಿಗಿದೆ? ದೇವರಿಗೆ ಮಾತ್ರ. ಶಶಬ್ದೇನ ಯೋ ದೇವಾನಾಮಿತಿ ಶ್ರುತೇ ವಾಯುಶಬ್ದ ಸಾವಕಾಶ ಇತಿ ದರ್ಶಯತಿ. ಶಶಬ್ದೇನ ಯೋ ದೇವಾನಾಂ ನಾಮಧ ಏಕಏವ ಅಂತ ಹೇಳಿದ್ರಿಂದ ವಾಯು ಬದಲಾದ ಪದಗಳು ಬೇರೆ ಕಡೆ ಬಂದಿದ್ದರೂ ಕೂಡ ಅದಕ್ಕೇನಂತ ಅರ್ಥ ಮಾಡಬೇಕು? ವಿಷ್ಣು ಅಂತ ಅರ್ಥ ಮಾಡಬೇಕು. ಅದಕ್ಕೆ ಅರ್ಜುನ ಏನಂತ ಹೇಳ್ತಾನೆ, ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇತ್ಯಂಚ ಪರಂಚ ಧಾಮ ತ್ವಯಾತತಂ ವಿಶ್ವಮನಂತ ರೂಪ ವಾಯು ಯಮೋ ಅಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತಂ ಪ್ರಪಿತಾಮಹಸ್ಯ ಹೇಳಿದ್ರಿಂದ ವಾಯು ಬಂದರೆ ಹೆಸರು ಯಾರನ್ನು ಹೇಳುತ್ತೆ? ಸರ್ವಶಬ್ದ ಸೌನ ಆಚಾರ ಭಾಷೆಗೆ ಬಂದೇ ಹೊಂದೋದು, ಬೇರೆ ಯಾರಿಗೂ ಹೊಂದೋದಿಲ್ಲ. ವಾಯುಭದ್ರಾದ ಶಬ್ದವಾಚ್ಯನಾದ ನೀನೇ. ಪುರುಷ ಪ್ರಕೃತಿರ್ವ್ಯಕ್ತಂ ಅಹಂಕಾರೋ ನಭೋ ನಿರಹ ಜ್ಯೋತಿರಾಪ ಕ್ಷಿತಿರಿತಿ ತತ್ವಾನಿ ಮುಕ್ತಾನಿ ಮೇ ನವಾ. ಇಲ್ಲಿ ನವ ಅಂತ ಹೇಳ್ತಾರಲ್ಲ ಅದಕ್ಕೆ ಈ ಅರ್ಥ, ಪುರುಷ ಪ್ರಕೃತಿ ವ್ಯಕ್ತಂ ಅಹಂಕಾರ ನಭಃ ಅನಿಲ ಜ್ಯೋತಿ ಆಪ ಕ್ಷಿತಿ ಎಷ್ಟಾಯ್ತು ಅಲ್ಲಿಗೆ? ಒಂಬತ್ತಾಯ್ತು. ಪುರುಷ ಪ್ರಕೃತಿ ವ್ಯಕ್ತ ಆಮೇಲೆ ಅಹಂಕಾರ ತತ್ವ ನವಸ್ತತ್ವ ಆಕಾಶ ಅನಿಲ ಅಂದರೆ ವಾಯು ಜ್ಯೋತಿ ಅಗ್ನಿ ಆಪ ಜಲ ಕ್ಷಿತಿ ಭೂಮಿ ಪಂಚಭೂತಗಳು ಪುರುಷ ಪ್ರಕೃತಿ ವ್ಯಕ್ತ ಅಹಂಕಾರ ಇಷ್ಟು ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಒಂಬತ್ತು ತತ್ವಗಳು. ಯಾರು ಒಂಬತ್ತು ತತ್ವ ಅಂತ ಹೇಳ್ತಾರಲ್ಲ ಅದು ಮನಸ್ಸಲ್ಲಿ ಇದು ಸೇರಿಕೊಂಡಿದೆ, ಅದು ಕರೆಕ್ಟ್ ಈ ಅರ್ಥದಲ್ಲಿ ಕರೆಕ್ಟ್. ಇತಿಹಂ ಬಂತಲ್ಲ ಇವೆಲ್ಲ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಏನಂತ ಬಂತು? ಮೇ ಪ್ರಕೃತಿ ರಾಷ್ಟ್ರಧ ಅಂತ ಹೇಳಿ ಗೊತ್ತ, ಮೇ ಪ್ರಕೃತಿ ರಾಷ್ಟ್ರಧ. ಅಲ್ಲಿ ಅದರ ತಕ್ಷಣ ಏನು ಮಾಡ್ತಾರೆ? ಎರಡು ಸೇರಿ ಅಹಂಕಾರ ಮಹತ್ವದ ಎರಡು ಸೇರಿಸಿಬಿಟ್ಟಾಗ ನವಧ ಆಗುತ್ತೆ. ಸೊ ಒಂಬತ್ತು ತತ್ವ ಅಂತ ಅರ್ಥ ಇಲ್ಲ, ಅದು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ಇದು ಒಂಬತ್ತು ಅಂತ ಆಯ್ತು. ಆಮೇಲೆ ಶ್ರೋತ್ರಂ ತ್ವಕ್ ದರ್ಶನಂ ಘ್ರಾಣ ಜಿಹ್ವಾ ಇತಿ ಜ್ಞಾನಶಕ್ತಯ ವಾಕ್ ಪಾಣಿ ಉಪಸ್ಥ ಪಾಯು ಅಂಘ್ರಿ ಕರ್ಮಾಣಿ ಅಂಗ ಉಭಯಂ ಮನಃ. ಈ ಹನ್ನೊಂದು ಅಂತ ಹೇಳ್ತಾರಲ್ಲ, ಆಗ ಶ್ರೋತ್ರ ಇವೆಲ್ಲ ಜ್ಞಾನೇಂದ್ರಿಯಗಳು. ಶ್ರೋತ್ರ ತ್ವಕ್ ದರ್ಶನ ಅಂದರೆ ಕಣ್ಣು, ಘ್ರಾಣ ಮೂಗು, ಜಿಹ್ವಾ ನಾಲಿಗೆ, ಇವೆಲ್ಲ ಜ್ಞಾನಶಕ್ತಿ ಅಂದ್ರೇನು? ಜ್ಞಾನೇಂದ್ರಿಯಗಳು ಐದಾಯ್ತು. ವಾಕ್ ಪಾಣಿ ಉಪಸ್ಥ ಪಾಯು ಅಂಘ್ರಿ ಎಷ್ಟಾಯ್ತು ಅಲ್ಲಿಗೆ? ಇವು ಕರ್ಮಾಣಿ ಕರ್ಮೇಂದ್ರಿಯಗಳು ಐದು ಐದು ಹತ್ತು. ಮನಃ ಉಭಯಂ ಮನಃ, ಉಭಯಂ ಮನಃ ಅಂದ್ರೇನು? ಮನಸ್ಸು ಜ್ಞಾನೇಂದ್ರಿಯನೋ ಹೌದು ಕರ್ಮೇಂದ್ರಿಯನೋ ಹೌದು ಎರಡು ಕೆಲಸಕ್ಕೂ ಮನಸ್ಸು ಬೇಕು. ಅದಕ್ಕೋಸ್ಕರ ಉಭಯಾತ್ಮಕಂ ಮನಃ ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಹನ್ನೊಂದು. ಏಕಾಶ ತತ್ವ ಅಂತ ಯಾರು ಕರೆದ್ರೆ ಈ ಅರ್ಥ ಮಾಡ್ಕೋಬೇಕಷ್ಟೆ. ಶಬ್ದ ಸ್ಪರ್ಶೋ ರಸೋ ಗಂಧೋ ರೂಪಂ ಚೈತಿ ಅರ್ಥಜಾತಯ ಅಂದರೆ ಇವೆಲ್ಲ ಏನು ತನ್ಮಾತ್ರಗಳು. ಶಬ್ದ ಸ್ಪರ್ಶ ರಸ ಗಂಧ ರೂಪ ಇವಿಷ್ಟು ತನ್ಮಾತ್ರಗಳು. ಗತಿ ಉಕ್ತಿ ಉತ್ಸರ್ಗ ಶಿಲ್ಪಾನಿ ಕರ್ಮಾಯತಾನ ಸಿದ್ಧಯ ಇವೆಲ್ಲ ಕರ್ಮೇಂದ್ರಿಯದ ವಿಷಯಗಳು. ಕಾಲಿನಿಂದ ಗತಿ, ಮಾತಿನಿಂದ ಬಾಯಿಯಿಂದ ಉಕ್ತಿ, ಆಮೇಲೆ ಉತ್ಸರ್ಗ ಶಿಲ್ಪಾನಿ ಕರ್ಮಾಯತನ ಸಿದ್ಧಯ ಅದನ್ನೆಲ್ಲ ಬಿಡಿಸ್ತಾರೆ. ಜ್ಞಾನಶಕ್ತಯ ಜ್ಞಾನೇಂದ್ರಿಯಾಣಿ ಕರ್ಮಾಣಿ ಕರ್ಮೇಂದ್ರಿಯಾಣಿ ಉಭಯಂ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಯಶಾಂ ವಿಷಯಾನಃ ಶಬ್ದೇ ಅರ್ಥಜಾತಯ ವಿಷಯ ಸಾಮಾನ್ಯಾನಿ ಅನೇನ ಪಂಚತ್ವ ಪಂಚತತ್ವಾನಿ ಉಕ್ತಾನಿ ಕರ್ಮಾಯತನ ಸಿದ್ಧಯ ಕರ್ಮೇಂದ್ರಿಯ ವಿಷಯ ವಾಯುಪಸ್ಥಯೋ ವಿಷಯ ವಿಷಯವು ಉತ್ಸರ್ಗ ಶಬ್ದೇನ ಉಕ್ತೋ. ವಾಯುಪ ಎರಡರ ಒಂದನೇ ಸೇರಿಸಿಬಿಟ್ರು, ವಾಯುಪಸ್ಥ ಎರಡರ ಉತ್ಸರ್ಗ ಮಾಡೋದ್ರಿಂದ ನಾಲ್ಕಂಡ ಕಾಣುತ್ತೆ ಐದಾಗಿದೆ. ದ್ವಿವಿಧತ್ವಾತ್ ಪಂಚಕದ್ವಯಂ ಪಂಚ ಇತ್ಯನೇನ ದ್ವಿರಾವೃತ್ತಿರ್ಗ್ರಾಹ್ಯ ಪಂಚಪಂಚೈತಿ ತಥಾಚ ಶಬ್ದಾದಿ ಶಿಲ್ಪಾಂತಾನೆ ದಶತತ್ವಾನಿ ಹನ್ನೊಂದು ಅಂತ ಹೇಳಿದರೆ ಅದು ಹತ್ತು ಅಂತ ಹೇಳಿದರೆ ಇದು, ಆದ್ದರಿಂದ ಏನು ವಿರೋಧ ಬರಲಿಲ್ಲ. ಸರ್ಗ ಅದು ಇನ್ನು ಇಂದ್ರಿಯಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ಅನೇಕ ರೀತಿ ಹೇಳ್ತಾರೆ. ಇಂದ್ರಿಯಗಳೆಷ್ಟು? ಐದು. ಇಂದ್ರಿಯಗಳೆಷ್ಟು? ಹತ್ತು. ಇಂದ್ರಿಯಗಳೆಷ್ಟು? ಹನ್ನೊಂದು. ಇಂದ್ರಿಯಗಳೆಷ್ಟು? ಹನ್ನೆರಡು. ಏನು ಏನೇನು ಹೇಳ್ತಾರೆ ಅಂತ ಕೇಳಿದರೆ ಎಲ್ಲ ಕರೆಕ್ಟು ಅಂತ ಹೇಳ್ತಾರೆ. ಬರೀ ಐದು ಒಂದು ಬಿಟ್ಟರು, ಜ್ಞಾನೇಂದ್ರಿಯ ಅಷ್ಟೇ ತೊಗೋಬೇಕು ಗೊತ್ತಾಯ್ತಾ. ಹತ್ತು ಅಂದರು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಸ್ ತೊಗೋಬೇಕು, ಹನ್ನೊಂದು ಅಂದರು ಮನಸ್ಸು ತೊಗೋಬೇಕು ಗೊತ್ತಾಯ್ತಾ, ಹನ್ನೆರಡು ಅಂತ ಹೇಳಿದಾಗ ಸಾಕ್ಷಿ ಸ್ವರೂಪ ಇಂದ್ರಿಯ ಇದೆ ಅದನ್ನು ತೊಗೊಳ್ಬೇಕು ಹನ್ನೆರಡು ಆಯ್ತಾಗ. ಈ ರೀತಿ ತೊಗೊಂಡ್ರೆ ಇದೆಲ್ಲ ಬ್ರಹ್ಮಸೂತ್ರ ಹೇಳ್ತಾರೆ. ಪಂಚ ಅಂತ ಕೆಲವರು, ದಶ ಅಂತ ಕೆಲವರು, ಏಕಾದಶ ಅಂತ ಕೆಲವರು, ದ್ವಾದಶ ಅಂತ ಕೆಲವರು, ಎಲ್ಲ ಕರೆಕ್ಟ್ ಅಂತ ಹೇಳಿ. ಯಾವುದು ವಿವೇಕ್ಷಾ ಭೇದ ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ಮುಖ್ಯ. ಕರ್ಮೇಂದ್ರಿಯದ ಬಗ್ಗೆ ಮಾತಾಡಬೇಕಾದ್ರೆ ಐದು ಒಂದು ಬಿಡ್ತಾರೆ, ಬರೀ ಜ್ಞಾನೇಂದ್ರಿಯ ಮಾತಾಡೋ ಐದು ಒಂದು ಬಿಡ್ತಾರೆ. ಕೆಲವೇ ಅಂತಃಕರಣ ಒಂದೇ, ಮನಸ್ಸು ಒಂದೇ, ಅದು ಬುದ್ಧಿ ಸೇರಿಸಿದರೆ ಒಂದು, ಅದು ಸಾಕ್ಷಿ ಸೇರಿದರೆ ಮತ್ತೊಂದು. ಇವೆಲ್ಲ ಯೋಚನೆ ಮಾಡಿದರೆ ವಿರೋಧ ಇಲ್ಲದಂತೆ ಅವ್ರು ಹೇಳಿರ್ತಾರೆ, ಅರ್ಥ ಮಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಸರ್ಗಾದೋ ಪ್ರಕೃತಿರ್ಹಿ ಅಸ್ಯ ಕಾರ್ಯಕಾರಣ ರೂಪಿಣಿ ಸತ್ವಾದಿವಿರ್ಗುಣೈರ್ಧತ್ತೆ ಪುರುಷೋ ವ್ಯಕ್ತಮೀಕ್ಷತೆ. ಸರ್ಗಾದೋ ಪ್ರಕೃತಿ ಅಸ್ಯ ಕಾರ್ಯಕಾರಣ ರೂಪಿಣಿ ಸತ್ವಾದಿವಿ ಗುಣೈರ್ಧತ್ತೆ ಪುರುಷೋ ವ್ಯಕ್ತಮೀಕ್ಷತೆ. ಮುಂದೆ ಹೇಳ್ತಾರೆ ತ್ರೀಣಿ ಸತ್ವಾದಿ ಗುಣಾ ತ್ರೀಣಿ ತತ್ವಾನಿ ಇತಿ. ಮೂರು ತತ್ವಗಳು ವಕ್ತುಂ ಸತ್ವಾದಿ ಗುಣ ಪ್ರವೃತ್ತಿ ಮಹಾ ಸರ್ಗ. ಮೂರೇ ತತ್ವ ಅಂತ ಯಾರು ಹೇಳ್ತಾರಲ್ಲ ಅದಕ್ಕೆ ಕಾರಣ ಮೂರು ಗುಣಗಳು ಅಂತ ಅಷ್ಟೇ ಅರ್ಥ. ಮೂರು ಗುಣಗಳು ಪ್ರಕೃತಿಯ ಗುಣಗಳು, ಅವಾಗಿಂದ ಫಂಕ್ಷನ್ ಆಗೋದ್ರಿಂದ ಅವು ಕಾರಣ. ಕಾರಣವನ್ನು ಹೇಳಿದ್ರಿಂದ ಕಾರ್ಯವೆಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ಸರ್ಗಾದೋ ಇತಿ ಅಶ್ಯ ಜಗತಃ ಸರ್ಗಾದೋ, ಕೆಲವು ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ, ಸಡನ್ನ ಬಟ್ಟೆ ಒಳಗೆ ತಂದುಬಿಟ್ರೆ, ಯಾಕೆಂದ್ರೆ ಮಳೆ ಬಂತು ಅಂದ್ರೆ ಅಷ್ಟೇ. ಮಳೆ ಬಂತು, ನೀರು ಬಿತ್ತು ಒಯ್ಯುತ್ತೆ, ಅವೆಲ್ಲ ಯಾರು ಹೇಳೋಕ್ಕೆ ಹೋಗೋದಿಲ್ಲ. ಏನರ್ಥ ಅದಕ್ಕೆ? ಮಳೆ ಬಂತು ಅಂದರೆ ಅವೆಲ್ಲ ಅಂಡರ್ಸ್ಟುಡ್ ಅಂತ, ಎಲ್ಲ ಪೂರ್ತಿ ಎಲ್ಲ ಅಡ್ಕೊಂಡು ಮಳೆ ಬಂತು ಮುಂದೆ ಏನೋ ಅಂತ ಕೆಲವು ಕೇಳ್ತಾರೆ. ಇದು ಬುದ್ಧಿ ಅವ್ರು ಬತ್ತು ಕೇಳೋದು, ನಿನ್ನ ತಲೆ ಎತ್ತು ಬರೀ ಇರೋಂಥ ಅದಕ್ಕೆ ನಿನ್ನ ತಲೆ ಎತ್ತು ಸುಮ್ಮನೆ ಆಗಿಬಿಡ್ತಾರೆ ಅಷ್ಟೇ. ಒಂದು ಮಾತಿಗೆ ಅರ್ಥ ಮಾಡ್ಕೋಬೇಕು ಯಾವಾಗಲೂ. ಇಲ್ಲಿ ಆರ್ಥದಲ್ಲಿ ಹೇಳಿದರು ಮೂರು ಗುಣಗಳಿಂದ ಸೃಷ್ಟಿಯಾಗೋದ್ರಿಂದ ಮೂರು ಅಂತ ಅಷ್ಟೇ ಹೇಳಿಬಿಟ್ರು ಅಷ್ಟೇ ಅವರು. ಅಶ್ಯ ಜಗತಃ, ಇವು ಕಾರ್ಯಗಳು ಅಷ್ಟೇ ಇದೆ, ಮೂರು ಅಂತ ಹೇಳಿಬಿಡ್ತಾರೆ. ಸೃಷ್ಟಿ ಸ್ಥಿತಿ ಲಯ ಮೂರೇ ಹೇಳಿಬಿಡ್ತಾರೆ. ಕೆಲವು ಸರ್ತೆ ಎಂಟು ಹೇಳ್ತಾರೆ. ಅಷ್ಟಕರ್ತ ಅಂದರೂ ಕರೆಕ್ಟೇ, ಜನ್ಮಸ್ಥಿತಿ ಇವು ಮೂರೇ ಕರ್ತ ಅಂದರೂ ಕರೆಕ್ಟೇ, ಯಾವ ವ್ಯವಸ್ಥೆಯಲ್ಲಿ ಹೇಳ್ತಾರೆ ನೋಡಬೇಕು. ಸರ್ಗಾದ ಉಪಾದಾನ ಕಾರಣಾತ್ಮಕ ಜಡ ಪ್ರಕೃತ್ಯಭಿಮಾನಿನಿ ಚಿತ್ ಪ್ರಕೃತಿ ಹರಿವತ್ ನಿಮಿತ್ತ ಕಾರಣ ರೂಪಿಣಿ ಅಂತರ್ನಿಯಂತ್ರ ರೂಪೇಣ ಪ್ರವೇಶಾತ್ ಕಾರ್ಯರೂಪಿಣಿ ಚ. ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮಿ, ಪ್ರಕೃತಿ ಶಬ್ದಕ್ಕೆ ಎರಡರ್ಥ, ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮಿ ಅಂತೂ ಅರ್ಥ, ಜೊತೆಗೆ ಹೊರಗಿರ್ತಕ್ಕಂಥ ಈ ಮಾತು ಅಂತೂ ಅರ್ಥ. ಅವು ಎರಡು ಬಿಟ್ಟು ಕೆಲಸ ಎಷ್ಟು ಹೇಳಿಬಿಡ್ತಾರೆ, ಬರೀ ಪ್ರಕೃತಿ ಎಂದು ಬಿಡ್ತಾರೆ. ಪ್ರಕೃತಿ ಅಂದರೆ ಎರಡರ್ಥನೂ ಇಟ್ಕೊಂಡ್ಬಿಟ್ಟಾಗ ವಿರೋಧ ಬರಲೇ ಇಲ್ಲ. ಅದಕ್ಕೆ ಭಗವಂತಿಕೆಯಲ್ಲಿ ಬರುತ್ತೆ, ಗೊತ್ತಾಯ್ತಾ? ವಿದ್ಯಮೇ ಪ್ರಕೃತಿ ವಿದ್ಯಮೇ ಪರಾಮ್ ಅಂತ ಹೇಳುತ್ತೆ. ಜೀವಭೂತ ಮಹಾಬಾಹೋ ಏದಂ ಧಾರ್ಯತೆ ಜಗತ್. ಜೀವಭೂತ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಬರೀ ಪ್ರಕೃತಿ ಅಂದರೆ ಜಡ ಪ್ರಕೃತಿ. ಎರಡು ಪ್ರಕೃತಿ ಇರೋದರಿಂದ ಬರೀ ಪ್ರಕೃತಿ ಅಂತ ಹೇಳಿದರೂ ಕೂಡ ಸರಿನೇ. ಏವಂಚ ಪುರುಷ ಸತ್ವಾಧಿಪಿ ಶ್ರೀಹಿ ಭೂ ದುರ್ಗಾ ಇತಿ ರೂಪಭೇದೇನ ಸತ್ವಾದಿ ಗುಣಾಭಿಮಾನಿನಿ ಧತ್ತೆ ಜಗದಿತಿ ಶೇಷ. ಬರೀ ಸತ್ವಗುಣ ರಜೋಗುಣ ತಮೋಗುಣ ಅಂತ ತಿಳ್ಕೊಳ್ಳೋದು ಜಡದ ಆಸ್ಪೆಕ್ಟು, ಶ್ರೀ ಭೂ ದುರ್ಗಾ ಅಂತ ತಿಳ್ಕೊಳ್ಳೋದು ಚೇತನದ ಆಸ್ಪೆಕ್ಟ್. ಸೊ ಮೂರು ಕಾರಣ ಅಂದರೆ ಯಾವ ವ್ಯವಸ್ಥೆಯಲ್ಲಿ ಹೇಳ್ತಾರೆ ಅದನ್ನು ಯೋಚನೆ ಮಾಡಬೇಕು. ಏವಂಚ ಪುರುಷಾದಿ ತಮೋಗುಣ ಅಂತಾನೆ ಹರಿನಾಸ ಚತುರ್ವಿಂಶತಿ ತತ್ವಾನಿ ಇತಿ ಭಾಗವತಂ ಮತಂ. ಇಷ್ಟೆಲ್ಲ ಜಾಯಿನ್ ಮಾಡಿದ್ರೆ ಎಷ್ಟಾಗುತ್ತಾಗ? ಒಟ್ಟು 24 ಆಗುತ್ತೆ. ಸೊ 24 ಅಂತ ಹೇಳಿದ್ರು ಕರೆಕ್ಟೇ. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸಿದ ಮಾರುತ ನಿಜಪತಿ, ಚತುರ್ವಿಂಶತಿ ತತ್ವಗಳು ಅಂತಾಯ್ತು. ತತ್ವನ್ಯಾಸ ಮಾತೃಕಾನ್ಯಾಸಾದಿಗಳಲ್ಲಿ 24 + 12 36 ಹೇಳಬೇಕು. ಏವಂಚ ಪುರುಷಾದಿ ತಮೋ ಪರಸ್ಪರಾನುಪ್ರವೇಶಾತ್ ಇತ್ಯುಕ್ತ ಯುಕ್ತಿಂ ವಿವೃಣೋತಿ ಪುರುಷ ಇತ್ಯಾದಿನ ಕಾಲಾದಿ ನಾಮ್ನ ಹರಿಣ ಅನುಗೃಹೀತಃ ಅನುಗೃಹೀತಃ ಪುರುಷನಾಮ ಹಿರಣ್ಯಗರ್ಭಃ ಸೃಷ್ಟ್ಯರ್ಥಂ ಅವ್ಯಕ್ತನಾಮ್ನೀಂ ಸರಸ್ವತೀ ಮೀಕ್ಷತೆ ಸಂಕ್ಷೋಭ್ಯ ಹೆಂಕ್ಷೋಭ್ಯ ಇತಿ ಮತ್ವಾ ಅವ್ಯಕ್ತಾದಿ ತತ್ವಾನಿ ಸರಸ್ವತೀ ನಿಮಿತ್ತೀಕೃತ್ಯ ಹೃತಿ ಇತ್ಯನ್ವಯ. ಹೀಗೆ ಪ್ರಕೃತಿ ಅಂದರೆ ಎರಡು, ಪುರುಷ ಅಂದರೆ ಎರಡು. ಒಬ್ಬ ಪುರುಷ ಅಂದರೆ ಯಾರು? ಸಾಕ್ಷಾತ್ ನಾರಾಯಣ. ಇನ್ನೊಬ್ಬ ಪುರುಷ ಅಂದರೆ ಬ್ರಹ್ಮದೇವರು, ಇನ್ನೊಬ್ಬ ಪುರುಷ ಬ್ರಹ್ಮದೇವರು. ಸೊ ಎರಡು ಪ್ರಕೃತಿ, ಎರಡು ಪುರುಷ. ಪುರುಷರಿಂದ ಸೃಷ್ಟಿ ಅಂದರೆ ಯಾವ ಅರ್ಥದಲ್ಲಿ ಯೋಚನೆ ಮಾಡಿ, ಆರಂಭದ ಸೃಷ್ಟಿ ಅಂದರೆ ಪುರುಷ ಅಂದರೆ ನಾರಾಯಣನೇ, ಮುಂದಿನ ಒಂದು ಸ್ಟೇಜ್ ಸೃಷ್ಟಿ ಅಂದರೆ ಪುರುಷ ಅಂದರೆ ಬ್ರಹ್ಮದೇವರೇ. ಪ್ರಕೃತಿ ಅಂದರೆ ಒಂದು ಅರ್ಥದಲ್ಲಿ ಮಹಾಲಕ್ಷ್ಮಿನೇ, ಇನ್ನೊಂದು ಅರ್ಥದಲ್ಲಿ ಸರಸ್ವತಿ ಭಾರತೀಯ. ಇದೆಲ್ಲ ಯೋಚನೆ ಮಾಡಿದ ಕನ್ಫ್ಯೂಷನ್ ಇರೋದಿಲ್ಲ. ಪುರುಷನಾಮ ಹಿರಣ್ಯಗರ್ಭಃ ಸೃಷ್ಟ್ಯರ್ಥಂ ವ್ಯವ್ಯಕ್ತನಾಮ್ನೀಂ ಸರಸ್ವತೀ ವೀಕ್ಷತೆ ಸಂಕ್ಷೋಭ್ಯ ಇತಿ ಮತ್ವಾ ಅವ್ಯಕ್ತಾದಿ ತತ್ವಾನಿ ಸರಸ್ವತೀಂ ನಿಮಿತ್ತೀಕೃತ ಹೃತಿ ಇತ್ಯನ್ವಯ. ವ್ಯಕ್ತಾದಯೋ ವಿಕುರ್ವಾಣಾಃ ಧಾತವೋ ಪುರುಷೇಕ್ಷಯ ಲಬ್ಧ ವೀರ್ಯಾ ಸೃಜತ್ಯಂಡಂ ಸಮ್ಮತ ಪ್ರಕೃತಿರ್ಬಲಾತ್. ವ್ಯಕ್ತಾದಯ, ಈ ರೀತಿ ಸೃಷ್ಟಿ ಪ್ರೋಸೆಸ್ ಸ್ಟಾರ್ಟ್ ಆಗಿ ಶುರುವಾಗುತ್ತೆ. ವ್ಯಕ್ತಾದಯ ವಿಕುರ್ವಾಣ ಅಂದ್ರೇನು? ವಿಕಾರವನ್ನು ಟ್ರಾನ್ಸ್ಫಾರ್ಮ್ ಆಗೋದು ಅಂತ. ಟ್ರಾನ್ಸ್ಫಾರ್ಮ್ ಆಗ್ತಾ 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 ಧಾತವ ಪುರುಷ ಇಚ್ಛೆಯ ಪರಮಾತ್ಮ ಅನುಗ್ರಹದಿಂದ ಆ ಮೂಲ ಧಾತುಗಳೆಲ್ಲ ಲಬ್ಧ ವೀರ್ಯ ಪರಾಕ್ರಮ ಸಂಪಾದನೆ ಮಾಡಿ ಅಂಡಂ ಸೃಜತಿ, ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ. ಸಂಹತಃ ಪ್ರಕೃತಿಯರ್ಬಲಾತ್, ಮಹಾಲಕ್ಷ್ಮಿ ಅನುಗ್ರಹದಿಂದ ಮೂಲ ಜಡ ಪ್ರಕೃತಿಯೊಂದಿಗೆ ಕೂಡಿದ ಇದನ್ನೆಲ್ಲ ಕೂಡ ಟ್ರಾನ್ಸ್ಫಾರ್ಮ್ ಮಾಡ್ತಾ ಮಾಡ್ತಾ ಬ್ರಹ್ಮಾಂಡದ ಸೃಷ್ಟಿ ಪ್ರಾರಂಭ ಆಯಿತು. ಅತೇವ ಕಾರ್ಯಕಾರಣ ರೂಪೇಣ ಸೃಷ್ಟ ವ್ಯಕ್ತಾದಯೋ ಧಾರಣಶೀಲತ್ವ ಧಾತು ನಾಮಾನಃ ತತ್ವ ವಿಶೇಷಾಃ ಪುರುಷೇಕ್ಷಯ ಪುರುಷಸ್ಯ ಹರೇಹೇ ಕಟಾಕ್ಷ ಗೋಚರತ್ವೇನ ಸಂಹತಾಃ ಸಂಶ್ಲಿಷ್ಟಾಃ ಪ್ರಕೃತೇಹೇ ಬಲಾತ್ ವಿಕುರ್ವಾಣಾಃ ಲಬ್ಧವೀರ್ಯಾಃ ಕಾರ್ಯಕಾರಣಶಕ್ತ್ಯನ್ವಿತಾಃ ಅಂಡಂ ಬ್ರಹ್ಮಾಂಡಂ ಸೃಜಂತೀತ್ಯನ್ವಯಃ. ಎಲ್ಲ ಸೇರಿ ಬ್ರಹ್ಮಾಂಡ ಸೃಷ್ಟಿಯಾಗಬೇಕಾಮೇಲೆ. ಯದ್ವಾ ಜಡ ಪ್ರಕೃತಿರಸ್ಯ ಜಗತಃ ಸರ್ಗಾದೌ ಸತ್ವಾದಿ ಗುಣೈಹಿ ಜಗದ್ಧತ್ತೆ. ಜಡ ಪ್ರಕೃತಿ ಜಗತ ಸರ್ಗಾದೌ ಸತ್ವಾದಿ ಗುಣೈಹಿ ಜಗದ್ಧತ್ತೆ. ಜಡ ಪ್ರಕೃತಿ ಸತ್ವಾದಿ ಗುಣಗಳ ಮೂಲಕ ಜಗ ಸೃಷ್ಟಿಗೆ ಕಾರಣ. ಪುರುಷೋ ವಿಷ್ಣುರಿಯೋ ಅವ್ಯಕ್ತಂ ಪ್ರಕೃತಿ ಮಿಚ್ಛತೆ. ಪರಮಾತ್ಮ ಪ್ರಕೃತಿಯನ್ನು ನೋಡ್ತಾನೆ. ತನ್ನ ನಿಯತಾ ಧಾತವು ಅಂಡಂ ಸೃಜಂತಿ. ಅಡಿಗೆ ಮಾಡ್ತಿರ್ಬೇಕು, ಅವ್ರು ನೋಡ್ತಾ ಇರ್ಬೇಕು, ಇಲ್ಲದ್ರೆ ಅಡಿಗೆ ಆಗೋದಿಲ್ಲ. ಇಟ್ಟೋಗ್ಬಿಟ್ರೆ ಏನಾಗುತ್ತೆ? ಆರೇ ಹೋಗ್ಬಿಡ್ಬೋದು, ಹೊತ್ತು ಸೀದೋಗ್ಬಿಡಿ, ಏನೋ ಆಗಿಬಿಡ್ಬೋದು. ಯಾವಾಗ ನೋಡ್ತಾ ಇರ್ತಾನೆ ಪರಮಾತ್ಮ ಏನು ಮಾಡ್ತಾನಂತೆ? ನೋಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ. ಸೃಜಂತಿ ಇತಿ ಕಾರ್ಯಕಾರಣ ಭಾವಾತ್ ಅನ್ಯೋನ್ಯಾನುಪ್ರವೇಶೋ ಯುಕ್ತ ಇತಿ ವಕ್ತು ಸೃಷ್ಟಿಕಥನ. ಈಗ ಒಂದೊಂದ್ರಲ್ಲಿ ಸೇರ್ತಾ ಸೇರ್ತಾ ಏನಾಗಿಬಿಡುತ್ತದ, ಎಷ್ಟೊಂದು ಇಟ್ಟಿರ್ತಾರೆ ಅಡಿಗೆ ಪದಾರ್ಥ, ಆಮೇಲೆ ಅಡಿಗೆ ಎಲ್ಲ ಹೋಗಿಬಿಟ್ಟಿರುತ್ತೆ, ಏನಿರುತ್ತೆ ಎಲ್ಲ ಏನಾಗಿರುತ್ತದ, ಎಲ್ಲ ಅಂತರ್ಭಾವ ಹೊಂದಿ ಪಾಕ ಸಿದ್ಧಾಗಿ. ಅಡಿಗೆ ಮಾಡ್ಬೇಕಂದ್ರೆ ಯೋಚನೆ ಮಾಡಿ, ಅಡಿಗೆ ಮಾಡಿ ಇಷ್ಟು ಗೋಳಾಡ್ತೇವಲ್ಲ, ನೀವು ಸೃಷ್ಟಿ ಹಾಗೆ ಮಾಡ್ತಾನೆ ಲೆಕ್ಕ ಹಾಕಿ ಅಂತ ಹೇಳಿದ. ಇಲ್ಲಿಂದ ಸೃಷ್ಟಿ ಮಾಡ್ಬೇಕು ಎಲ್ಲ, ಒಂದು ಕಡೆ ಅವ್ಯಕ್ತ ತತ್ವ, ಈ ಕಡೆ ಆಕಾಶ, ಆಮೇಲೆ ಗುಣಗಳು ಎಲ್ಲ ಇದೆ, ಎಷ್ಟು ಫಾರ್ಮೇ ತರಬೇಕದ. ಈವನ್ ಅಕಾರ್ಡಿಂಗ್ ಟು ಸೈನ್ಸ್ ಕೂಡ ಓವರ್ ನೈಟ್ ಸೃಷ್ಟಿ ಆಗಿದ್ದಲ್ಲ, ಸೃಷ್ಟಿಗೆ ಎಷ್ಟು ಗ್ಯಾಪ್ ಇದೆ, ಎಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಹೋಗ್ತಾ ಹೋಗ್ತಾ ಇರುತ್ತೆ ಹಾಗೆ. ಅದು ಯೋಚನೆ ಮಾಡಿ ಸೃಷ್ಟಿಯ ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನಲ್ಲ ಪರಮಾತ್ಮ, ಎಷ್ಟು ಕರುಣಾಳು ಅಂತ ಅವಾಗ ಗೊತ್ತಾಗುತ್ತೆ. ಓವರ್ ನೈಟ್ ಸೃಷ್ಟಿ ಆಗಲಿ, ಇದ್ದಕ್ಕಿದ್ದ ಸೃಷ್ಟಿ ಆಗಲಿ, ದೇವರು ಮಾಡೋದಿಲ್ಲ, ಇಷ್ಟೆಲ್ಲ ಹಿನ್ನೆಲೆ ಇದೆ. ಇವು ಸೈನ್ಸ್ ಹೇಳೋದು ತಪ್ಪಲ್ಲ, ಸೈನ್ಸ್ ಯಾವ್ದು ಹೇಳುತ್ತೆ ಗೊತ್ತಾ, ಒಂದು ಆಸ್ಪೆಕ್ಟ್ ಮಾತ್ರ ಹೇಳುದು ಗೊತ್ತಾಯ್ತು, ಆ ಥಿಯರಿ ಈ ಥಿಯರಿ ಅಂತ ಇಟ್ಬಿಡ್ತಾರೆ ಮುಂದ್ಗಡೆ, ಬಟ್ ಹಿಂದಿನ ಬಿಟ್ಬಿಡ್ತಾರೆ ಗೊತ್ತಾಯ್ತು, ಹಿಂದಿನ ಬಿಟ್ಬಿಡ್ತಾರೆ ಎಲ್ಲ ಸೇರಿಸ್ತಾ ಮೂರಿಂದ ಬರೋದು ಎಲ್ಲ ಕರೆಕ್ಟ್ ಆಗುತ್ತೆ. ಬೇಸಿಕ್ ಹೇಳೋದು ಆಚಾರ್ಯ, ದೇವ್ರನ್ನ ಬಿಟ್ಟು ಮಾತಾಡ್ತಾರೆ ಅಷ್ಟೇ, ಅದು ತಪ್ಪಾಯ್ತು. ದೇವ್ರನ್ನ ಬಿಟ್ಟು ಮಾತಾಡಿದರೆ ಎಲ್ಲ ಪದಾರ್ಥ ಹಾಕೊಂಡ್ಬಿಟ್ಟಿದ್ದಾರೆ, ಅಡಿಗೆಯವರೇ ಕರ್ಕೊಂಡಿಲ್ಲ, ಹಾಗಾಯ್ತು ಅಷ್ಟೇ. ಎಲ್ಲ ಪದಾರ್ಥ ರೆಡಿ ಇದೆ, ಅಡಿಗೆಯವ್ರು ಕೂತ್ಕೊಂಡು ಎಲ್ಲ ಏನಾಗುತ್ತಾಗ, ಅಡಿಗೆಯವರಿಲ್ಲ ಅಡಿಗೆಯವ್ರು ಅಷ್ಟೇ. ಅಡಿಗೆಯವರಿಲ್ಲದ್ರೆ ಇಷ್ಟು ಎಫೆಕ್ಟ್ ಆಗುತ್ತಲ್ಲ, ದೇವರೇ ಇಲ್ಲ ಅಂದ್ರೆ ಗತಿ ಆಗುತ್ತೆ, ಯೋಚನೆ ಮಾಡಿ. ದೇವರೇ ಇಲ್ಲ ಅಂದ್ರೆ ಏನು ಮಾಡೋದು, ಅಡಿಗೆ ಇಲ್ಲವರು ಅಂದರೆ ಊಟ ಇಲ್ಲ, ದೇವರಿಲ್ಲ ಅಂದರೆ ಲೈಫೇ ಇಲ್ಲ, ಹಾಗಾಗಿಬಿಡ ದೇವ್ರನ್ನ ಬಿಟ್ಟಿರಲಿಕ್ಕಾಗೋದಿಲ್ಲ. ಸಪ್ತೈವ ಧಾತವ ಇತಿ ಯತ್ರಾರ್ಥ ಪಂಚ ಖಾದಯ ಜ್ಞಾನಮಾತ್ಮ ಉಭಯಾಧಾರಃ ತಥೋ ದೇಹೇಂದ್ರಿಯಾಸವ. ಇದು ಒಂದರ್ಥ. ಇತ್ತೈತಿ ವಕ್ತುಂ ಸೃಷ್ಟಿ ಕಥನ ಸೃಜ್ಯ ಸೃಷ್ಟು ಸ್ವರೂಪತ್ವಾತ್ ಅನ್ಯೋನ್ಯ ಅನುಪ್ರವೇಶಿನಃ ತಿಷ್ಠಂತಿ ತಾತ್ವಿಕಾ ದೇವಾಃ ವಿಶೇಷ ಪ್ರೀತಿಕಾರಣಾತಿತಿ ವಚನ. ಸೃಜ್ಯ ಸೃಷ್ಟು ಸ್ವರೂಪತ್ವಾತ್, ಸೃಜ್ಯ ವಸ್ತುಗಳಲ್ಲೂ ಇದ್ದಾರೆ, ಸೃಷ್ಟು ವಸ್ತುಗಳಲ್ಲೂ ಇದ್ದಾರೆ. ಅನ್ಯೋನ್ಯ ಅನುಪ್ರವೇಶಿನಃ ತಿಷ್ಠಂತಿ ತಾತ್ವಿಕಾ ದೇವಾಃ, ತತ್ವಾಭಿಮಾನಿ ದೇವತೆಗಳು ನಾವು ತಿನ್ನೋ ಪದಾರ್ಥದಲ್ಲೂ ಇದ್ದಾರೆ, ನಮ್ಮೊಳಗೂ ಇದ್ದಾರೆ. ಗೊತ್ತಾಯ್ತಾ, ತಿನ್ನಬೇಕಾದರೂ ಫಂಕ್ಷನ್ ಮಾಡ್ತಾರೆ. ಇದೆಲ್ಲ ಸೃಜ್ಯ ಸೃಷ್ಟು ಎರಡು ಸೃಷ್ಟು ಎರಡು ರೂಪದಲ್ಲೂ ಇರ್ತಾರೆ. ವಿಶೇಷ ಪ್ರೀತಿ ಕಾರಣ ಇತಿ ವಚನ, ದೇವರ ವಿಶೇಷ ಪ್ರೀತಿಗೋಸ್ಕರ ಅಟ್ಟಾಗಿ ಕೆಲಸವನ್ನು ಮಾಡ್ತಾರೆ. ಅಥವಾ ತತ್ವಾನಾಂ ಅಲ್ಪಸಂಖ್ಯಾವತ್ವ ಯುಕ್ತ. ಆದ್ದರಿಂದ ಕೆಲವೊಮ್ಮೆ ಎಲ್ಲ ಹೇಳಿದ ಒಂದರಲ್ಲಿ ಸೇರಿಸಿ ಹೇಳಿಬಿಟ್ಟಾಗ ಕಡಿಮೆ ಹೇಳಿದ ಏನು ತಪ್ಪಲ್ಲ, ಹೇಳೋ ವಿವಕ್ಷೆ ಮುಖ್ಯ ಅಷ್ಟೇ. ಸಪ್ತೈವ ಧಾತವ ಇತಿ ಯತ್ರಾರ್ಥ ಪಂಚಖಾದಯ ಜ್ಞಾನಂ ಆತ್ಮ ಉಭಯಾಧಾರ ತಥೋ ದೇಹೇಂದ್ರಿಯಾಸವ. ಏಳು ಅನ್ನೋ ಗುಂಪಿಗೆ ಅರ್ಥ ಹೇಳ್ತಾರೆ. ತತ್ರ ಸತ್ವಾದೀನ್ ಗತ್ಯಾದಿಂಶ್ಚ ವಿನ ಹರಿಣಾ ಸಹಿತಾನಿ ಷಡ್ವಿಂಶತಿ ತತ್ವಾನಿ. ಸತ್ವಾದೀನ್ ಗತ್ಯಾದಿಂಶ್ಚ ವಿನ, ದೇವ್ರನ್ನ ಅಷ್ಟೇ ಸೇರಿಸಿ ಈ ರೀತಿ ಲೆಕ್ಕ ಹಾಕಿದರೆ 26 ತತ್ವ ಆಗುತ್ತೆ. ಮಹದಹಂಕಾರವು ಬ್ರಹ್ಮರುದ್ರವು ಅಂಗೀಕೃತ್ಯ ಸ್ಕಂದಂ ವಿನ ಪರಮಾತ್ಮನ ಸಹ ಪಂಚವಿಂಶತಿ. ಆಗ ಸ್ಕಂದನನ್ನು ಕೈಬಿಟ್ಟುಬಿಟ್ಟು ಮಹದಹಂಕಾರ ಬ್ರಹ್ಮರುದ್ರನ ಮಾತ್ರ ತಗೊಂಡ್ರೆ 25 ಆಗುತ್ತೆ, ದೇವ್ರನ್ನ ಸೇರಿಸಿದ 26 ಆಗುತ್ತೆ. ವ್ಯಕ್ತಂಬಿನ ವ್ಯಕ್ತತ್ವವನ್ನು ತೆಗೆದುಹಾಕಿಬಿಟ್ರೆ ಚತುರ್ವಿಂಶತಿ ರೀತೇತಾನಿ ನ್ಯೂನ ಸಂಖ್ಯಾಕಾನಿ ತತ್ವಾನಿ ಸಿದ್ಧವತ್ಕೃತ್ಯ ಸಪ್ತೈಕ ಇತ್ಯಾದಿ ನ್ಯೂನ ಸಂಖ್ಯಾನಿ ಕಥ ಇತಿ ಸಪ್ತೈವಿ. ಆ ದೃಷ್ಟಿಯಿಂದ ವಿರೋಧ ಬರಲಿಲ್ಲ. ಕೆಲಕಡೆ 7 ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಯತ್ರ ಯಸ್ಮಿನ್ ಪಕ್ಷೆ ಸಪ್ತೈವ ಧಾತವ ತದಾ ಏವಂ ಗಣನಂ ಕರ್ತವ್ಯ. ಹಾಗೆ ಹೀಗೆ ತಿಳ್ಕೋಬೇಕು. ಯಾವ ರೀತಿ ಶಬ್ದಾತ್ಯರ್ಥಾಃ ಖಾದಯಶ್ಚ ಏಕೀಕಾರಂ ಗತಃ. ಶಬ್ದ ರೂಪ ರಸ ಸ್ಪರ್ಶ ಗಂಧ ಪೃಥ್ವಿ ಅಪ್ತೇಜೋ ವಾಯುವಾಕ ಎರಡು ಒಂದೇ ಯೂನಿಟ್ ಮಾಡಿಬಿಟ್ರಾಗ, ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಒಂದೇ ಸೇರಿಸಿಬಿಟ್ರು. ಆಮೇಲೆ ಏನು ಮಾಡಿದರು, ಪಂಚ ಷಷ್ಠು ಜ್ಞಾನಮಾತ್ಮ. ಪಂಚ ಆಯಿತು, ಷಷ್ಠ ಜ್ಞಾನ, 5ನೇದು 6ನೇದು ಜ್ಞಾನ, ಆಮೇಲೆ ಜ್ಞಾನ ನಾಮ ಬ್ರಹ್ಮ. ಜ್ಞಾನ ಅಂದರೆ ಬ್ರಹ್ಮದೇವರು ಅಂತ ಅರ್ಥ, ಜ್ಞಾನಾಭಿಮಾನಿನೇ ವಾಯವೇ ನಮಃ. ಸಪ್ತಮ ಉಭಯಾಧಾರ ಸಾಕ್ಷಾತ್ ನಾರಾಯಣ ಅಭಿಮನ್ಯಮಾನ ಅಭಿಮಾನಿನ ಆಧಾರ ಆತ್ಮ ಪರಮಾತ್ಮ ಇತಿ ಸಪ್ತತ್ವ. ಅದಕ್ಕೆ ಕನ್ಸೈನ್ ಮಾಡಿಬಿಟ್ಟಾಗ 7 ಅಷ್ಟೇ. ತತಃ ಶಬ್ದೇನ ಜ್ಞಾನಾತ್ಮನ ಜ್ಞಾನಾತ್ಮನೋ ಅನುಕೃಷ್ಯೈತೆ. ದಶೇಂದ್ರಿಯಾಣಿ ಏಕೀಕೃತ್ಯ ಏಕಂ ತತ್ವ. ಇಂದ್ರಿಯ ಅಂತ ಒಂದೇ ಗುಂಪು ಮಾಡಿಬಿಟ್ರು. ದಶೇಂದ್ರಿಯ ಎಷ್ಟು 10 ಹೆಸರು ತಂದು ಒಂದೇ ಇಂದ್ರಿಯ ಅಂತ ಒಂದೇ ಗುಂಪು ಸೇರಿಬಿಟ್ಟಾಗ 10 ಇನ್ಕ್ಲೂಡ್ ಆಗಿರ್ತದೆ. ಅದು ಎಷ್ಟು ರಿಲೀಸ್ ಆಗ್ತಾ ಬಂತೀಗ ನೆನ್ಪಿಟ್ಕೊಳ್ಳೋದಕ್ಕೆ ಅನೇಕ ಸ್ಟೇಜ್ ಬೇಕಾಗುತ್ತೆ. ಆರಂಭದಲ್ಲಿ ಏನು ಗೊತ್ತಿರೋದು 24 ತತ್ವ ಅಂದ್ರೆ ಗಾಬರಿ ಆಗಿಬಿಡ್ತಾರೆ. ಒಂದು ದೇವರನ್ನು ತಿಳ್ಕೊ, ನಾವು ದೇವರಿಂದ ಅಲ್ಲ ಅಂತ ತಿಳ್ಕೊ, ಸ್ವಲ್ಪ ಅರ್ಥ ಆಯ್ತು. ಅವ್ರಿಗೆ ನಿಧಾನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗು. ಫಿಸಿಕ್ಸನ್ನ ಹೈಸ್ಕೂಲ್ ಲೆವೆಲಿಂದ ಹಿಡಿದು PhD ಲೆವೆಲ್ಗೂ ಓದ್ತಿರ್ತಾರೆ. ಎಷ್ಟು ಡಿಟೇಲ್ ಚೇಂಜ್ ಆಗ್ತಾ ಹೋಗುತ್ತೆ. ಕಾಂಟ್ರಡಿಕ್ಷನ್ ಇದೆಯಾ ಅಲ್ಲಿ, ವಿಶೇಷಾಂಶ ಇದೆ. ಕಾಂಟ್ರಡಿಕ್ಷನ್ ಬೇರೆ, ವಿಶೇಷಾಂಶ ಬೇರೆ. ಕೆಲವು ಕಡೆ ಬೇರೆ ಲಾ ಹೇಳ್ಕೊಟ್ಬಿಡ್ತಾರೆ. ಹೈಯರ್ ಕ್ಲಾಸ್ನಲ್ಲಿ ಪ್ರೂಫ್ ಹೌ ಟು ಪ್ರೂವ್ ದಿ ಲಾ ಹೇಳ್ಕೊಡ್ತಾರೆ. ಗೊತ್ತಾಯ್ತಾ, ಅಪ್ಲಿಕೇಶನ್ ಆಫ್ ಪ್ರೂಫ್ ಅಂತ ಹೇಳ್ತಾರೆ. ಬರೀ ಲಾ ಹೇಳೋದು ಬೇರೆ, ಪ್ರೂಫ್ ಕೊಡೋದು ಬೇರೆ, ಅಪ್ಲಿಕೇಶನ್ ಹೇಳೋದು ಬೇರೆ, ಕಾಂಪ್ಲಿಕೇಶನ್ ಸಾಲ್ವ್ ಮಾಡೋದು ಹೇಳೋದು ಬೇರೆ. ಅದೆಲ್ಲ ಒಂದೇ ಸ್ಟೇಜಲ್ಲಿ ಹೇಳಿದ್ರೆ ಯಾರಿಗೂ ತಿಳಿಯೋದಿಲ್ಲ. ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ವಿರೋಧ ಇಲ್ಲ. ಸೊ 8 ಇಂದ್ರಿಯಗಳನ್ನು ಸೇರಿಸಿ ಒಂದೇ ಅಂತ ಕರೆದಾಗ ಸಮಸ್ಯೆ ಬರಲಿಲ್ಲ. ಅಸವಹ ಪಂಚಪ್ರಾಣಾಹ ದೇಹ ಇತಿ ದೇಹಾಭಿಮಾನಿ ದಿವಾಕರ ಜ್ಞಾನಾತ್ಮಾನವಿತಿ ನವತತ್ವ. ಮಾಡಿಕೊಂಡು ಏನು ಮಾಡಿದರು, ಒಂಬತ್ತತ್ವ ಮಾಡಲಿಕ್ಕೂ ಬರುತ್ತೆ ಅಂತ ಹೇಳಿ. ಹೇಗೆ? ದಶೇಂದ್ರಿಯಾಣಿ ಏಕೀಕೃತ್ಯ ಒಂದು, ಅಸವ ಪಂಚಪ್ರಾಣ ಎಷ್ಟಾಯಿತು ಆರು, ದೇಹ ಅಂಬೋದೆಷ್ಟು ಏಳು, ದಿವಾಕರ ಸೂರ್ಯ, ಜ್ಞಾನ ಮತ್ತು ಆತ್ಮ ತಗೊಂಡ್ರೆ ಒಂಬತ್ತು. ಈ ರೀತಿ ಒಂದು ಕ್ರಮ ಇದೆ ನವತತ್ವಾನಿ. ಜ್ಞಾನ ಶಬ್ದೋದಿತೋ ಬ್ರಹ್ಮ ತಥಾಧಾರೋ ಹರಿಸ್ಮೃತಃ ಇತಿ ಚ. ಈ ರೀತಿಯಾದ ಒಂದು ವ್ಯಾಖ್ಯಾನ ಉಂಟು. ಸರ್ವದೇಹಾಭಿಮಾನಿಯಿತು ದೇಹಿನಾಂತು ದಿವಾಕರ ಇತಿ ಚ. ನಮ್ಮ ದೇಹಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಸೂರ್ಯ. ಅರ್ಥ ಆಯ್ತಾ? ಇಡೀ ದೇಹಕ್ಕೆ ಅನೇಕ ರೀತಿಯಲ್ಲಿ ವಿವಕ್ಷ ಉಂಟು, ಮತ್ತೆ ಸೂರ್ಯನು ಸಂಬಂಧಪಟ್ಟಿದ್ದಾನೆ. ಇದರಿಂದ ಅನುಕೂಲ ಏನಾಯಿತು ಅಂದರೆ ಸೂರ್ಯಾರ್ಘ್ಯ ಇತ್ಯಾದಿ ಕೊಡೋದಕ್ಕೆ ರಿಲವೆನ್ಸ್ ಬರುತ್ತಾಗೆ. ನಾ ದೇಹ ಮೇಲೆ ಡಿಪೆಂಡೆಂಟ್ ಯಾರ ಮೇಲೆ? ಈಗ ಸೂರ್ಯನ ಮೇಲೆ. ಆದ್ದರಿಂದಾಗೇನೆ ಸೂರ್ಯನ ಮೂಲಕ ದೇವರ ಆರಾಧನೆ ಮಾಡೋದು. ಗಾಯತ್ರಿ ಮಂತ್ರ ಸೂರ್ಯಾಂತರ್ಗತ ಪರಮಾತ್ಮರ ಚಿಂತನೆ ಆಗಿರೋದಕ್ಕೆ ಕಾರಣ ಇದೆ. ಇತಿ ಚ ಇಂದ್ರಿಯ ಆತ್ಮ ಇಂದ್ರಿಯ ಏಕ ಏವ ಏಕ ಪ್ರಾಣನಾಮ ಪ್ರಜಾಪತಿ ಇತಿ ಚ ದೇಹ ಪ್ರಾಣೋ ಪಂಚೇಂದ್ರಿಯಾಣಿ ಜ್ಞಾನಾತ್ಮಾಭ್ಯಾಂ ನವೇತಿ ವಾ ಯತ್ವಾ ವಾಗಾಧೀನಾ ಮನೋಅಧೀನತ್ವೇನ ಮನಸಾ ಏಕತ್ವಂ ಪಂಚ ಶ್ರೋತ್ರ ಶ್ರೋತ್ರ ಆದಿ ಇಂದ್ರಿಯಾಣಿ ದೇಹ ಪ್ರಾಣೋ ಪರಮಾತ್ಮನ ಸಾಹಿತಿನ ವಾ. ಒಂಬತ್ತನ್ನು ಮೂರು ರೀತಿ ಕೂಡಿಸ್ಬೋದು ಅಂತ ಹೇಳಿದರು. ಒಂದು ಆ ರೀತಿ ಕೂಡಿಸೋದು, ಇನ್ನೊಂದು ದೇಹ ಪ್ರಾಣ ಪಂಚೇಂದ್ರಿಯ ಜ್ಞಾನ ಪ್ಲಸ್ ಆತ್ಮ, ಇನ್ನೊಂದು ರೀತಿ ಒಂಬತ್ತಾಯಿತು. ಅಥವಾ ವಾಗಾದಿನ ಮನೋಅಧೀನತ್ವೇನ ಮನಸ ಏಕತ್ವ, ಮನಸ್ಸು ವಾಗಾದಿಗಳೆಲ್ಲ ಒಂದೇ, ಪಂಚ ಶ್ರೋತ್ರಾದಿಗಳು ಐದು, ದೇಹ ಮತ್ತು ಪ್ರಾಣ ಏಳು, ಪರಮಾತ್ಮ ಸೇರಿ ಒಂಬತ್ತು. ಈ ಅರ್ಥ ಇಟ್ಕೊಂಡ್ರೆ ಅಲ್ಲಿ ಒಂಬತ್ತಾಗೋ ಪ್ರಸಂಗ ಬಂತು. ಈಗ ಅನೇಕ ರೀತಿಯಲ್ಲಿ ಬರೀ ಒಂಬತ್ತು ಅಂತ ಹೇಳಿರ್ತಾರೆ, ಯಾವ ರೀತಿ ಒಂಬತ್ತು ಅಂಬುದನ್ನು ಯೋಚನೆ ಮಾಡಬೇಕು, ಹೊರತು ವಿರೋಧವನ್ನು ಕಲ್ಪಿಸಬೇಕಾಗಿಲ್ಲ ಅಂತ ಹೇಳಿದರು. ಮುಂದೆ ಷಡಿತ್ಯಪಿ ಭೂತಾನಿ ತೈರ್ಯುಕ್ತ ಅದೆಲ್ಲ ಹೇಳ್ತಾ ಹೇಳ್ತಾ ಮುಂದುವರಿಸ್ತಾರೆ. ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಓಂ ನಾರಾಯಣ ಮೇಘಿರ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾವಿತದ್ವಿಧಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ಋತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತತಸ್ಯಾ. ಯಾವುದೀಗ ಇನ್ನೂರ ಐವತ್ತೊಂಬತ್ತು. ನಹಿ ತೇ ಕ್ಷತ್ರಂ ನ ಸಹೋ ನಮನ್ಯುಂ ವಯಶ್ಚ ನಾಮೀ ವತಯಂತ ಆಪು ನೇಮಾ ಆಪೋ ಅನಿಮಿಷಂ ಚರಂತೀ ನಯೇ ವಾತಸ್ಯ ಪ್ರಮಿನಂತಿ ಅಭ್ವಂ. ನಹಿತೇ ಕ್ಷತ್ರಂ ನಾ ಸಹ ನಾ ಮನ್ಯುಂ ವಯಃ ಚ ನಾಮೀ ಪತಯಂತಃ ಆಪು ನಾ ಇಮಾ ಆಪಃ ಅನಿಮಿಷಂ ಚರಂತೀ ನಯೇ ವಾತಸ್ಯ ಪ್ರಮಿನಂತಿ ಭ್ಯಂ. ಕ್ಷತಾತ್ರಾಣಂತೆ ಬಲಂ ಸಂವಿದಂಚ ಪೂರ್ಣಂ ನಾಪು ಮುಕ್ತಿಗಾಯೇ ವಿಶಿಷ್ಟಾಃ. ಮುಕ್ತಿ ಆದಮೇಲೂ ಕೂಡ ನಹಿತೆ ಕ್ಷತ್ರಂ ನಸಃ, ಯಾರೂ ನಿನ್ನ ಗುಣ ಹೊಂದಕ್ಕೆ ಸಾಧ್ಯ ಇಲ್ಲ. ಭಾಳ ಇಂಪಾರ್ಟೆಂಟ್ ಇದು. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮನಃ ಪರಮಂತ ಮಾಪ. ಯಾರೂ ಕೂಡ ಮುಕ್ತರಾದ ಮೇಲೂ ಕೂಡ ದೇವರ ಮಹಿಮೆ ಹೊಂದಕ್ಕೆ ಸಾಧ್ಯ ಇಲ್ಲ. ವಿಶಿಷ್ಟಾದ್ವೈತ ಹೋಯ್ತಾರೆ ಅಂತ ಆಯ್ತಾ. ದೇವರ ಮಹಿಮೆಯನ್ನು ಮುಕ್ತರೆಲ್ಲ ಹೊಂದಿಬಿಡ್ತಾರೆ ಅಂತ ಹೇಳಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ವೇದ ಹೇಳ್ತಾ ಇದೆ. ಕ್ಷತ್ರ ಅಂದ್ರೇನು? ರಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ. ಬಲ ಬಲ ಅಂದ ಸಹ ಅಂದರೆ ಬಲ, ಸಂವಿತ್ ಅಂದರೆ ಜ್ಞಾನ, ಪೂರ್ಣವಾದ ಜ್ಞಾನ ಪೂರ್ಣವಾದ ಬಲ ಇತ್ಯಾದಿಗಳನ್ನು ಮುಕ್ತರು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಾಮಾನ್ಯ ಮುಕ್ತರಲ್ಲ, ಏ ವಿಶಿಷ್ಟಾ ಬ್ರಹ್ಮಾಜಿ ಭಾರಿ ದೊಡ್ಡ ಮುಕ್ತರು, ಅವರು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಿಂಪಲ್ ಲಾಜಿಕ್ ನೋಡಿ, ಮುಕ್ತರೆಲ್ಲ ದೇವರ ಸಾಮ್ಯ ಹೊಂದೋದಾಗಿದ್ದರೆ ಮಹಾಲಕ್ಷ್ಮಿ ಏನು? ನಿತ್ಯ ಮುಕ್ತರು. ಸೊ ಲಕ್ಷ್ಮೀರಾಡ್ರಿಗೆ ಏನಾಗಬೇಕಾಗಿತ್ತು? ಈಕ್ವಲ್ ಆಗಬೇಕಾಗಿತ್ತು. ಲಕ್ಷ್ಮೀನಾಥ್ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿನೇ ದೇವರಿಗೆ ಈಕ್ವಲ್ ಅಲ್ಲ. ಇವ್ರು ಎಂದೋ ಮುಕ್ತರಾಗ ಎ ಬಿ ಸಿ ಡಿಗಳಲ್ಲಿ ಏನಾಗ್ಬಿಡ್ತಾರಂತೆ? ದೇವ್ರಿಗೆ ಈಕ್ವಲ್ ಆಗ್ತಾರೆ. ಸ್ವಲ್ಪ ಯೋಚನೆ ಮಾಡಬಾರ್ದ. ನಿಜವಾಗ್ಲೂ ಎಷ್ಟು ಆಭಾಸ ಅಂದರೆ, ಮಹಾಲಕ್ಷ್ಮಿ ನಿತ್ಯ ಮುಕ್ತಗಳನ್ನು ತೊಪ್ಪಿಕೊಂಡು ದೇವರಿಗೆ ಸಂಪೂರ್ಣ ಅಧೀನರಾಗಿದ್ದಾರೆ ಅಂದಮೇಲೆ ಉಳಿದ ಮುಕ್ತರಲ್ಲಿ ಏನಾಗಿರಬೇಕು? ಅದೇನಿದೆ, ಅವ್ರು ಯಾರು ಅಷ್ಟ ಜೋರು ಮಾಡ್ತಿರ್ತಾರೆ ಅಲ್ಲ. ಇವತ್ತು ಬಂದು ಹಾರಾಡ್ತೀಯಲ್ಲ, ಮೊದಲಿಂದ ನಾನಿದ್ದವರೇ ಸಬಾರ್ಡಿನೇಟ್ ಆಗಿದ್ದಾರೆ, ಇವತ್ತೇ ಜೋರು ಅಂತ ಕೇಳ್ತಾರಲ್ಲ. ಹಾಗೆ ಎಂದೋ ಬರೆದ ಅನಾದಿ ಕಾಲದ ಸಂಸಾರದಲ್ಲಿದ್ದು ಮುಂದೆ ಮುಕ್ತರಾಗಿ ದೇವರಿಗೆ ಯುಕ್ತ ಆಗ್ತೇವೆ ಅಂದರೆ, ಅನಾದಿ ನಿತ್ಯ ಮುಕ್ತರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ದೇವರಿಗೆ ಏನಾಗಿರ್ಬೇಕಾಗಿದ್ರೆ ಎಷ್ಟು ಈಕ್ವಲ್ ಆಗಿರಬೇಕು ಅಂತ ಇಮ್ಯಾಜಿನ್ ಮಾಡೋಕ್ಕಾಗೋದು. ಅವ್ರು ಹೇಳ್ತಾರೆ ಅನಂತಾಂಶ ನ್ಯೂನರ್ ನಾವು ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡ್ರೆ ಇದನ್ನು ಹೇಳ್ತಾ ಸ್ತೋತ್ರ ಮಾಡ್ತಿದ್ದಾರೆ. ಯಾರು ಹೊಂದಕ್ಕಾಗೋದಿಲ್ಲ. ಅಪಿ ಸ್ವಯಂ ಸಂಸ್ಕೃತೇ ಉತ್ಪತಂತಹ ಪತಯಂತೋ ಅನ್ಯಾನ್ ಶಿಷ್ಯ ಭಕ್ತಾನುದಾರ. ಅವರು ಸಂಸಾರ ದಾಟ್ಬಿಟ್ಟಿದ್ದಾರೆ, ಮೇಲಕ್ಕೆ ಹಾರ್ತಾರೆ, ಉಳಿದವ್ರ ಮೇಲೆ ಜೋರಿದ್ದಾರೆ, ಆದರೆ ದೇವರ ಸಮ ಹೊಂದಕ್ಕೆ ಸಾಧ್ಯ ಇಲ್ಲ. ಸದಾ ಶುಭಾನ್ಯ ಆಚರಂತೋಪಿ ದೇವಾಹ ಅಬ್ದೇವತ ಆಪಃ ಇತಿ ಶ್ರುತಿರ್ಯತ್ ಗಂಗಾದ್ಯಾವ ವಾಯುದೇವಸ್ಯ ವಿಷ್ಣೋಃ ಉತ್ಪತ್ತಿಂ ಯೇ ಜಾನತೆ ದೇವಸಂಘಾಃ ವಯಸ್ಸು ಪರ್ಣ ಇತಿ ವಾ ಅಪಿ. ಇವರು ಯಾರೂ ಕೂಡ ದೇವರ ಸಾಮ್ಯ ಹೊಂದ ನಾ ಇಮಾ ಆಪಃ. ಗಂಗಾ ನದಿ ಭಾರಿ ಪವಿತ್ರ, ಅಷ್ಟು ಪವಿತ್ರವಾದ ನೀರು ಕೂಡ ಪರಮಾತ್ಮನ ಪಾದೋದಕವಾಗಿದ್ದು ಪವಿತ್ರವಾಯಿತೇ ಹೊರತು ಪರಮಾತ್ಮನ ಸಮ ಆಗೋದಿಲ್ಲ. ಅನಿವಿಷಂ ಚರಂತೀಹಿ ನಾ ನಯೇ ವಾತಸ್ಯ ಇದೆಲ್ಲ ಸೃಷ್ಟಿ ಮಾಡ ವಾಯುದೇವರು ಮೊದಲಾದವರು ಯಾರೂ ಕೂಡ ದೇವರ ಸಾಮ್ಯವನ್ನು ಯಾವ ಕಾಲಕ್ಕೂ ಹೊಂದೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಅತ್ಯಂತ ಅಪೂರ್ವ, ಅತ್ಯಂತ ಅನಂತ, ಅತ್ಯಂತ ನಿರವಧಿಕ ಅಂತ ಅರ್ಥ ಆಗುತ್ತೆ ಅಲ್ಲಿಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿರೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ. ವ್ಯಾಸಪೀಠ ಕೊಟ್ಟಿಲ್ಲ ಅಂತ ಸೋಪಿಟ್ಟಿದ್ದೀರಲ್ಲ ಯಾವುದೋ ಅಂತ, ವ್ಯಾಸಪೀಠ ಕೊಟ್ಟಿಲ್ಲ ಅಂತ ಹೇಳಿದ್ರಿ ಮೊನ್ನೆ. ಅದಕ್ಕೆ ಬರ್ತೀರಿ, ಇಟ್ಟಿದ್ದು ಯಾರು ಬೇಕಾದ್ರೆ ತೊಗೋ ಇಟ್ಟಿರ್ತಾರೆ, ಚಾಪೆ ಯಾರು ಬೇಕಾದ್ರೆ ತೊಗೋತಿರಲ್ಲ ಆ ಟೈಪ್. ಚಾಪೆ ಇದ್ದು ಕೂಡ ವ್ಯಾಸಪೀಠ ಅಲ್ಲ ಮತ್ತೆ, ಆದರೆ ತೊಗೊಳ್ಳ ಸರ್ ಯಾರು.